ಪೂರ್ವಪಕ್ಷ ನಿರಾಸ ಮಾಡಿ ಹೇಳೋ ಪದ್ಧತಿ. ಅದರಿಂದ ಪೂರ್ವಪಕ್ಷ ತಿಳಿಬೇಕಾದ ಅವಶ್ಯಕತೆ ತುಂಬಾ ಇದೆ ಅಂತ ಅರ್ಥ. ಉರುಶಕ್ತಿ ಬ್ರಹ್ಮ ಇವ ಜ್ಞಾನಕ್ರಿಯಾ ಯಶಾಂ ರೂಪತ್ವೇನ ಪಾತೀತ್ಯ ಬ್ರಹ್ಮಲಿದ ಅತಿಯಾಗಿ ಬಿಡುತ್ತೆ. ಎಷ್ಟಾಯ್ತು ಅಂತ ಕೇಳಿದ್ರೆ ಬರೀ ಅದನ್ನೇ ಓದೋ ಶುರು ಮಾಡಿಬಿಟ್ರು. ಕೊನೆ ಬರ್ತಾ ಬರ ಸಿದ್ಧಾಂತನೇ ಬಿಟ್ಟೋಯ್ತು. ಗೊತ್ತಾಯ್ತಿಲ್ಲ, ಬೇರೆ ಗ್ರಂಥಗಳನ್ನು ತಿಳಿ, ತರ್ಕ ತಿಳಿಬೇಕು ಕರೆಕ್ಟ್, ವ್ಯಾಕರಣ ತಿಳಿಬೇಕು ಕರೆಕ್ಟ್, ಜೀವನ ಪೂರ್ತಿ ಅದನ್ನೇ ಓದಿಬಿಟ್ರೆ ಏನಾಯ್ತು ಕೊನೆಗೆ? ಸಿದ್ಧಾಂತನೇ ತಿಳಿ. ಎರಡು ಎಕ್ಸ್ಟ್ರೀಮ್, ಪರಪಕ್ಷನೇ ಬೇಕಾಗಿಲ್ಲ ನಮಗೆ, ಬರೀ ಸಿದ್ಧಾಂತ ಓದ್ತೇವೆ ಅಂತ ಹೇಳಿದ್ರೆ ದಾರಿಟೆ ಬರದೇ ಇವರು ಹೋಗ್ಬಿಡ್ತಾರೆ. ಅದೇ ರೀತಿ ಅವರೇನ್ ಮಾಡಿ ಬರೀ ಪೂರ್ವಪಕ್ಷನೇ ಕಂಟೆನ್ ಮಾಡ್ತೀವಿ ಅಂತ ಕೊನೆಗೆ ಏನಾಯ್ತು? ಸಿದ್ಧಾಂತನೇ ಇಲ್ದಾಗತ್ತೆ. ಎಷ್ಟು ಪ್ರವಚನದಲ್ಲಿ ಏನಾಗಿಬಿಡುತ್ತೆ? ಹಿಂದೆ ಹೇಳಿದ್ದೆ, ನಾಸ್ತಿಕ ಮತ ಹೇಳಬೇಕೀಗ. ನಾಸ್ತಿಕ ಖಂಡನೆ ಮಾಡಬೇಕಂತ ಇಟ್ಕೊಂಡು ವಿಷಯ ನಾಸ್ತಿಕ ಖಂಡನೆ. ಒಂದು ಗಂಟೆ ಟೈಮ್ ಇರ್ತದೆ, ಕಾಲು ಗಂಟೆ ನಾಸ್ತಿಕ ಏನು ಅಂತ ಹೇಳ್ಬಿಡ್ತಾರೆ. ಕೊನೆಗೆ ಕಾಲಿಗೆ ಟೈಮ್ ಸಾಕಾಗಲಿಲ್ಲ ಅಂತ ಬಿಟ್ಬಿಡ್ತಾರೆ. ಕೊನೆಗೆ ನೋಡಿದ್ ಯಾವ್ದು ಗಟ್ಟಿ ಆಗುತ್ತೆ ಕೇಳಿದವರಿಗೆ? ನಾಸ್ತಿಕನೇ ಗಟ್ಟಿಯಾಗಿಬಿಡುತ್ತೆ. ಆ ನಾಸ್ತಿ ಹೇಗೆ ಹೇಳಿರ್ಬೇಕು ಅಂದ್ರೆ, ಇಲ್ಲ ಅಲಾಟೆಡ್ ಟೈಮ್ನಲ್ಲಿ ಏನಾಗಬೇಕು? ಅದು ನಾಸ್ತಿಕ ತಪ್ಪು ಅಂತ ಜನಕ್ಕೆ ಗೊತ್ತಾಗಬೇಕದು. ನಾಸ್ತಿಕ ಖಂಡನೆ ಅಂತ ಕೊಟ್ಟ ಕಾಲಕ್ಕೆ ಅದನ್ನೇ ಪೂರ್ತಿ ಹೇಳಿಬಿಟ್ಟ ಪದಿತ ಆಗಿಬಿಡುತ್ತೆ. ಎಂದು ಆ ರೀತಿ ಮಾಡಬಾರದು. ಅದು ಎರಡು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಪೂರ್ವಪಕ್ಷ ಎಷ್ಟು ತಿಳಿಬೇಕು, ಹೇಗೆ ಅದು ಸ್ವತಂತ್ರ ಸರಿಯಾಗಿ ತಿಳಿಬೇಕು ಅನ್ನೋದನ್ನ ತಿಳ್ಕೊಂಡ್ರೆ ಅವತ್ತು ಏನಾಗುತ್ತೆ? ದಾರ್ಢ್ಯ ಬರುತ್ತೆ. ಅರ್ಥ ಆಯ್ತಾ? ಯಾವುದೋ ಒಂದು ಮಳೆ ಹೊಡಿತಾರೆ, ಸುಮ್ಮನೆ ಬಿಟ್ಬಿಡೋದಿಲ್ಲ, ಮೊದಲು ನೋಡಿಸ್ತಾರೆ, ಅಲಗಾಡಿಸಿ ನೋಡುತ್ತಾರೆ. ಏನಂತ? ಗಟ್ಟಿಯಾಗಿ ಕೂತಿದೆಯಲ್ಲೋ ನೋಡ್ತಾರೆ ಅದನ್ನ. ಗಟ್ಟಿಯಾಗಿ ಕೂತ್ ಮೇಲೆ ಅದು ಕಟ್ಟೋದೆಲ್ಲ ಮಾಡಿ ಇಲ್ಲೋ ತನ ಮೇಲೆ ಬೀಳುತ್ತೆ ಅಂತ ಗೊತ್ತು. ಅದಕ್ಕೆ ಜ್ಞಾನ ಗಟ್ಟಿಯಾಗಿದ್ರೆ ಚೆಕ್ ಮಾಡ್ತಿರ್ಬೇಕಾಗಲ್ಲ. ತಲೆಯಲ್ಲಿ ಅದು ಗೋಡೆ ಕೂತಿರುತ್ತೋ ತಲೆ ಕೂತಿದೆಯಲ್ಲ ನೋಡ್ಬೇಕಿದೆ. ಸರಿ, ಸರಿಯಾಗಿ ಅಂಟ್ಕೊಂಡಿದೆಯೋ ಇಲ್ಲೋ. ಇನ್ನೊಬ್ರು ಯಾರು ಹೇಳಿದ್ರೆ ಅಷ್ಟು ಬಿಟ್ಬಿಟ್ಟ, ಅದು ಇಷ್ಟೇ ಕೇಳ್ಕೊಂಡೋಗಿದ್ದ ಹರಿದೇವ ಪರ ಕೇಳಿದ್ದ, ಅವ್ರು ಹಾಗೆ ಹೇಳ್ತಾರೆ ಬಿಟ್ಟೆ ಬಿಟ್ಟ ಕೊನೆಗೆ. ಯಾತಕ್ಕೆ ಅವ್ರು ಪೂರ್ವಪಕ್ಷ ಗೊತ್ತಿರಲಿಲ್ಲ ಫಸ್ಟ್, ಇನ್ನೊಂದು ವಿವಿಧ ಗೊತ್ತೇ ಇದ್ದಿಲ್ಲ, ಕೇಳಿದ ತಕ್ಷಣ ಶೇಕ್ ಆಗೋಯ್ತು. ಆದ್ರೆ ಎಲ್ಲ ಗೊತ್ತಿದ್ರೆ ಆಗ್ತಾ ಹೇಗೆ ಸಾವಿರ ಗೊತ್ತುಬಿಡ್ರಿ ಹೇಳ್ತಾರೆ, ಎಲ್ಲ ತಪ್ಪು ತಪ್ಪು ಹೇಳ್ತಾರೆ ಅಂತ ತಿಳ್ಕೊಂಡ್ಬಿಟ್ರೆ ಮುಗಿದೋಯ್ತು. ಅದನ್ನು ಬರೀ ಎಮೋಷನಲ್ಲೇ ಹೇಳಬಾರದು, ತಪ್ಪು ತಪ್ಪು ಹೇಳ್ತಾರೆ ಅಂತ ಹೇಗೆ ತಿಳಿಬೇಕದನ? ಕನ್ವಿನ್ಸ್ ಆಗಿ ಹೇಳ್ಬೇಕು ಆ ಮಾತನ್ನು. ನಾಲ್ಕು ಲಾಖ ಹದಿನಾರಂಭದ ಹೇಗೆ ಹೇಳ್ಬೇಕದನ್ನ? ನಮ್ಮ ಎಷ್ಟು ಹೇಳ್ತಾರೆ ಅಂದ್ರೆ ಏನು ಉಪಯೋಗ ಅದಕ್ಕೆ? ಎಷ್ಟು ಹೇಳೋದು ಒಂದು ಸ್ಟೇಜ್, ಅದು ಆಮೇಲೆ ಹೇಳೋದು ನಾನು ಹೇಳ್ತೇನೆ ಅಂತ ಹೇಳೋದು. ಅದು ಕರೆಕ್ಟ್ ನೋಡಿ ಡಿಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೇನೆ ನಾನೀಗ. ಅದು ದಾರ್ಢ್ಯ ಇರುತ್ತೆ ಗುರುತು. ಇದು ಈ ರೀತಿ ತಿಳಿದಾಗ ಜ್ಞಾನ ಸಾರ್ಥಕವಾಗ್ತದೆ. ಆಗ ಅದು ಮೋಕ್ಷಕ್ಕೆ ಸಾಧನವಾಗ ಜ್ಞಾನ. ಅದು ಬರೀ ಶೇಕಿ ನಾಲೆಡ್ಜ್ ಇಂದ ಮೋಕ್ಷ ಆಗೋದಿಲ್ಲ. ಜ್ಞಾನ ಕ್ರಿಯಾರ್ಥ ಫಲರೂಪತೆಯ ಗುರುಶಕ್ತಿ ಬ್ರಹ್ಮೈವ ಭಾತಿ ಸದಸಚ್ಚ ತಯೋ ಪರಂ ಯತ್ ಮುಂದೆ ಹೇಳ್ತಾರೆ. ತ್ರಿಗುಣಾತ್ಮಕಂ ತಯೋ ಕಾರ್ಯಕಾರಣಯೋ ಪರಂ ವಿಲಕ್ಷಣಂ ಭಿನ್ನ ಬ್ರಹ್ಮೇತಿ ಯತ್ ಯಸ್ಮಾತ್ ತಸ್ಮಾತ್ ತದಾತ್ಮನ ದರ್ಶನ ಅವಿದ್ಯಾ ಇತ್ಯರ್ಥಃ. ವಸ್ತುತಃ ಪರಂ ಯತ್, ಯಾವುದು ದೇವರಲ್ಲ, ಇವ್ರು ಹೇಳಿರೋದು ಯಾವುದೂ ದೇವರಲ್ಲ, ಅದನ್ನು ಇವರು ತಪ್ಪು ತಿಳ್ಕೊಂಡ್ಬಿಡ್ತಾರಲ್ಲ, ಅದಕ್ಕೆ ಅದು ಅವಿದ್ಯಾ ಅಂತ ಹೆಸರು. ಇದಕ್ಕೆ ತಯೋ ಕಾರ್ಯಕಾರಣಯೋ ಪರಂ ವಿಲಕ್ಷಣಂ ಭಿನ್ನಂ ಬ್ರಹ್ಮ ಇತಿ ಯತ್ ಯಸ್ಮಾತ್ ತಸ್ಮಾತ್ ತದಾತ್ಮನ ದರ್ಶನ ಅವಿದ್ಯಾ ಇತ್ಯರ್ಥ. ಅದಕ್ಕೆ ಕೊನೆಯ ಮಾತಿನಲ್ಲಿ ಉತ್ತರ ಅದಕ್ಕೆ, ತಯೋ ಪರಮ್ಯತ, ಯಾವುದು ದೇವರಲ್ಲ, ಅಂಥದ್ರೆ ದೇವರು ಅಂತ ಹೇಳಿದ್ರೆ ತಪ್ಪಾಯಿತು ಅಂತ ತಾತ್ಪರ್ಯ. ಇದಕ್ಕೆಲ್ಲ ತಾತ್ಪರ್ಯ ಹೇಳ್ತಾರೆ ಆಚಾರ್ಯರು. ತ್ರಿಗುಣಾತ್ಮಕಂ ಪ್ರಧಾನಂಚ ರಜಸ್ಸತ್ವಂ ತಮಸ್ತಥ ಪ್ರಾಣೋ ಮಹಾನ್ ಅಹಂಕಾರೋ ಜೀವ ತದಭಿಮಾನಿನಃ ಜ್ಞಾನಾತ್ಮಕಾನಿ ಇಂದ್ರಿಯಾಣಿ ತಥಾ ಕರ್ಮಾತ್ಮಕಾನಿ ಚ ಶಬ್ದಾದ್ಯರ್ಥ ಸುಖಂ ದುಃಖಂ ಇತಿ ಪ್ರೋಕ್ತಂ ದ್ವಿಧಾ ಫಲಂ ಏತತ್ ಸರ್ವಂ ಹರೇ ರೂಪಂ ಇತ್ಯಾಹುರು ಜ್ಞಾನ ದುರ್ಬಲಾಹ. ತಿಳುವಳಿಕೆ ಇಲ್ಲದ ಜನಗಳು ವಿಷ್ಣು ದೇವರು ಅಂತ ತಪ್ಪು ತಿಳಿದುಬಿಡ್ತಾರೆ. ಜ್ಞಾನ ದುರ್ಬಲರು ಅಂದರೆ ಕಡಿಮೆ ಜ್ಞಾನ ಇರೋರು, ತಪ್ಪು ಜ್ಞಾನ ಇರೋರು ಅಂತ ಅರ್ಥ. ಸಯೇವ ಬಹುಶಕ್ತಿತ್ವಾದ್ ಭಾತಿ ಚೇಷಾಂ ಯಥಾ ತಥಾ ಏಕೇ ಕಾರಣ ಕಾರ್ಯಾಖ್ಯಂ ಸಮಸ್ತಂ ಹರಿಮೇವತು ಕೇಚಿತ್ ಪಶ್ಯಂತಿ ಚ ವ್ಯಸ್ತಂ ಕೇಚಿದಾಹುರ ಪಂಡಿತಾಹ ಏವಂ ಕಾರಣ ಕಾರ್ಯೇಭ್ಯಃ ಪರಮಾನಂದ ರೂಪಿಣಂ ಅಜ್ಞಾನಾತ್ ಬಹುಧಾ ಪ್ರಾಹುಹು ಏಕಂ ಸಂತಂ ಸುದುರ್ಜನಾಹ. ಈಗಿರ್ತಕ್ಕಂಥ ಒಬ್ಬ ಪರಮಾತ್ಮನನ್ನ ದುರ್ಜನರು ಭಾರಿ ಭಾರಿ ಏನೇನು ತಪ್ಪು ತಪ್ಪಾಗಿ ಹೇಳ್ತಾರೆ. ರೂಪ್ಯತ್ವಾತ್ ತದ್ವಶತ್ವಾಚ ತದ್ರೂಪಂ ಚೈತ ದೀರ್ಯತೆ. ಪರಮಾತ್ಮ ರೂಪ ಹೌದಿದು, ಪರಮಾತ್ಮ ಅಧೀನವಾಗಿದ್ದಕ್ಕೆ ತತ್ವ ಆತನಿಂದ ನಿರ್ಮಿತವಾಗಿದ್ದಕ್ಕೆ ದೇವರು ಅಂತ ಕರೀತಾರೆ ಹೊರತು ದೇವರು ಇದು ಒಂದೇ ಅಂತ ಅಲ್ಲ. ಇದು ಸಿದ್ಧಾಂತ. ನದು ತಸ್ಯ ಸ್ವರೂಪತ್ವ ನಿರ್ದೋಷಾನಂದ ರೂಪಿಣ. ನಿರ್ದೋಷವಾದ ಆನಂದ ಮೊದಲಾದಂತಹ ಗುಣಗಳ ಖಣಿಯಾದ ಪರಮಾತ್ಮೆಯಲ್ಲಿ ನಾವೆಲ್ಲಿ? ಆದ್ದರಿಂದ ಒಂದು ಅನ್ನೋ ಮಾತಿಗೆ ಅರ್ಥ ಇಲ್ಲ. ಕಥಂ ಜಡಾ ಜಡೈಕ್ಯಂ ಸ್ಯಾತ್ ಕುತಃ ಪೂರ್ಣಾಲ್ಪಮೋದಯೋಹೋ. ಜಡ ಅಜಡ, ಜಡ ಚೇತನಗಳಿಗೆ ಐಕ್ಯ ಹೇಗಾಗತ್ತೆ? ಇದು ಮೊದಲನೇ ಪ್ರಶ್ನೆ. ದೇವರು ಸಾಕ್ಷಾತ್ ಚೇತನ, ಈ ಜಗತ್ತು ಜಡ. ಸೊ ಜಗತ್ತೇ ಜಡ ಅಂತ ಕರೆದ್ರೆ ಜಡ ಚೇತನ ಒಂದೇ ಹೇಗಾಗತ್ತೆ? ಸಾಧ್ಯನೇ ಇಲ್ಲ. ಇನ್ನು ಹೋಗ್ಲಿ, ಚೇತನ ಜೀವ ಚೇತನ ಪರಮಾತ್ಮ ಇಬ್ರು ಒಂದೇ ಆಗಲಿ ಅಂತ ಕೇಳಿದರೆ ಕುತ ಪೂರ್ಣ ಅಲ್ಪಮೋದಯೋಹೋ. ಪೂರ್ಣಾನಂದ ಪರಮಾತ್ಮ, ಅಲ್ಪಾನಂದ ಜೀವ, ಅದು ಹೇಗೆ ಕೂಡುತ್ತೆ? ಮತ್ತೆ ಅರ್ಥ ಮಾಡ್ಕೋಬೇಕು. ಜೀವ ಜಡ ಮತ್ತು ಪರಮಾತ್ಮ ಒಂದಾಗಲು ಸಾಧ್ಯತೆ ಇಲ್ಲ. ಚೇತನ ಜಡ ಒಂದಾಗೋದಿಲ್ಲ. ಜೀವ ಪರಮಾತ್ಮ ಒಂದಾಗಲು ಸಾಧ್ಯತೆ ಇಲ್ಲ. ಅಲ್ಪಜ್ಞಾನಾದಿಗಳನ್ನು ಕೂಡಿರೋ ಜೀವ ಇಲ್ಲಿ ಪೂರ್ಣ ಜ್ಞಾನ ಅಂದಾದ್ರೂ ಕೂಡ ದೇವರಲ್ಲಿ, ಆದ್ರಿಂದ ಒಂದಲ್ಲ. ಎರಡನೇ ಸ್ಟೆಪ್ ಅದು. ಹೀಗಾಗಿ ಜೀವೇಶ್ವರ ಭೇದ ಬಂತು, ಜಡೇಶ್ವರ ಭೇದನೂ ಬಂತು. ನತುತಶ್ಚ ಸ್ವರೂಪತ್ವಾತ್ ಪೂರ್ಣ ಅಲ್ಪ ಜ್ಞಾನ ಯೋಶ್ಚೈವ, ಪೂರ್ಣಾನಂದ ಅಲ್ಪಾನಂದ, ಪೂರ್ಣ ಜ್ಞಾನ ಅಲ್ಪ ಜ್ಞಾನ, ಪೂರ್ಣ ಶಕ್ತಿ ಅಲ್ಪಶಕ್ತಿ, ಪೂರ್ಣ ಶಕ್ತಿ ಅಲ್ಪಶಕ್ತಿ ಅಯೋಹೋ. ಮತ್ತೆ ನಿರ್ದುಃಖ ದುಃಖಾನ್ವಿತ ಯೋಹೋ, ದೇವರು ನಿರ್ದುಃಖ, ದುಃಖಾನ್ವಿತನಾದವನು ಜೀವ. ಸ್ವತಂತ್ರ ಪರತಂತ್ರ ಯೋಹೋ, ಸ್ವತಂತ್ರ ಪರಮಾತ್ಮ, ಪರತಂತ್ರ ಜೀವ. ಇಷ್ಟು ಎಷ್ಟು ಡಿಫರೆನ್ಸ್ ಹೇಳಿದರು. ಮೊದಲನೇದಾಗಿ ಜಡಾಜಡ ಐಕ್ಯ ಇಲ್ಲ, ಪೂರ್ಣಾಲ್ಪ ಮೋದಯರಿಗೆ ಐಕ್ಯ ಇಲ್ಲ, ಪೂರ್ಣಾಲ್ಪ ಜ್ಞಾನರಿಗಿಲ್ಲ, ಪೂರ್ಣಶಕ್ತಿ ಅಲ್ಪಶಕ್ತಿಗಳಿಗಿಲ್ಲ, ನಿರ್ದುಃಖ ಸುದುಃಖಿಗಳಿಗಿಲ್ಲ, ಸ್ವತಂತ್ರ ಪರಮಾತ್ಮರಿಗಿಲ್ಲ. ಇಷ್ಟ ಅರ್ಥ ತಿಳ್ಕೊಂಡು ಜೀವೇಶ್ವರ ಭೇದ ಅಂಬುದು ಏನಾಯ್ತಾಗ ಫರ್ಮಾಯ್ ತಿಳಿ. ಇದಕ್ಕೆ ಅಸ್ವತಂತ್ರನು ಜೀವ, ಹರಿ ಸರ್ವಸ್ವತಂತ್ರನು, ನಿತ್ಯ ಸುಖಮಯ, ಅನಿಸ್ವ ಬದ್ಧ ಅಲ್ಪಜ್ಞ ಶಕ್ತ ಸುದುಃಖಿ ನೀವು ಎಲ್ಲ ವಿಧವಿದ್ರೂ ಅದೇ ಇದ್ದಾಗಿದೆ. ಆ ಮಾತಿನ ಹರಿಕತಾಂಸಾರದ ಮಾತು ಪೂರ್ತಿ ಇದನ್ನು ಸೇರಿಸಿಬಿಟ್ಟು ಹೇಗೆ ಒಂದಾಗ್ತಾರೆ ಜೀವೇಶ್ವರ? ಸಾಧ್ಯ ಇಲ್ಲ. ಅತಃ ಸರ್ವಗುಣೈರ್ಯುಕ್ತಂ ಸರ್ವದೋಷ ವಿವರ್ಜಿತಂ ಅನ್ಯಾಭೇದೇನ ವಿಜ್ಞಾಯ ತಮಯೇವ ಪ್ರಪದ್ಯತೆ. ಇಷ್ಟು ಸ್ಪಷ್ಟವಾಗಿ ಭೇದ ಇರೋದ್ರಿಂದ ಭೇದ ಇಲ್ಲ ಅಂತ ತಿಳ್ಕೊಂಡ್ರೆ ತಮಸ್ಸಿಗೆ ಹೋಗ್ತಾನಷ್ಟೇ. ಈ ಹಗ್ಗ ಹಾವಿರೋದು ಹಗ್ಗ ಅಂತ ತಿಳ್ಕೊಂಡು ಮುಟ್ಟಿದ ಏನಾಯ್ತು ಅಲ್ಲಿಗೆ ಕಡಿಸ್ಕೊಂಡು ಸಾಯ್ತಾನೆ. ಸಿಂಪಲ್ ಅದು. ತಪ್ಪು ತಿಳುವಳಿಕೆ ಏನ್ ತಿಳ್ಕೊತಾರೆ? ತಪ್ಪಾದ್ರೆ ಆಯ್ತು ಬಿಡ್ರಿ ಅಂತ ಹೇಳ್ತಾರೆ. ನೋಡೋದಕ್ಕೆ ಕೆಲಸತ್ತೆ ಏನಾಗುತ್ತೆ? ಅದೇನು ಸೀರಿಯಸ್ ಅನಿಸೋದಿಲ್ಲ ಕೆಲಸತ್ತೆ. ಆ ಕೆಲಸತ್ತೆ ಏನಾಗುತ್ತೆ? ಪ್ರಾಣನೇ ಕಳೆದು ಬಿಡುತ್ತೆ. ಅದು ಎಂಥ ತಪ್ಪಿದು? ತಪ್ಪಿನಲ್ಲೂ ಅನೇಕ ತಪ್ಪು. ಜ್ಞಾನದಲ್ಲೂ ಅನೇಕ ವಿಧವಾದ ಜ್ಞಾನ. ಲೌಕಿಕ ಜ್ಞಾನ ಎಷ್ಟೇ ಸರಿ ಇದ್ರೂ ಮೋಕ್ಷಕ್ಕೆ ಕಾರಣ ಆಗೋದಿಲ್ಲ. ಅದು ಅರ್ಥ ಆಯ್ತಾ? ಲೌಕಿಕ ಜ್ಞಾನ ಎಷ್ಟೇ ಸರಿ ಇದ್ರೂ ಕೂಡ ಮೋಕ್ಷಕ್ಕೆ ಕಾರಣ ಆಗೋದಿಲ್ಲ. ಲೌಕಿಕ ಜ್ಞಾನ ಎಷ್ಟೇ ತಪ್ಪಿದ್ರೂ ತನ್ನ ತಮಸ್ಸಿಗೆ ಕಾರಣ ಆಗೋದಿಲ್ಲ. SSLC ಫೇಲು ಅನ್ನ ತಮಸ್ಸಿಗೆ ಹಾಕೋದಿಲ್ಲ, BSC ಫೇಲು ಅನ್ನ ತಮಸ್ಸಿಗೆ ಹಾಕೋದಿಲ್ಲ. ಗೊತ್ತಾಯ್ತಾ? ಅಂದ್ರೆ ಕೆಲವು ಜ್ಞಾನದಿಂದ ಮೋಕ್ಷನೂ ಕೊಡೋದಿಲ್ಲ, ಕೆಲವು ಜ್ಞಾನಕ್ಕೆ ತಮಸ್ಸು ಕೊಡೋದಿಲ್ಲ. ಆದ್ರೆ ಹರಿಸರ್ವತ್ವತ್ವ ಜ್ಞಾನ ಎಂಥದ್ದು? ಸರಿಯಾಗಿ ತಿಳ್ಕೊಂಡ್ರೆ ಮೋಕ್ಷ, ತಪ್ಪ ತಿಳ್ಕೊಂಡ್ರೆ ಅನ್ನಂತಮಸ್ತೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಕೆಲವು ತಪ್ಪುಗಳು ಬೇರೆ, ದೊಡ್ಡ ತಪ್ಪುಗಳು ಬೇರೆ. ಇವತ್ತು ಬ್ರಹ್ಮಜ್ಞಾನ ದೊಡ್ಡದಾದ್ರಿಂದ ಅದ್ರ ಬಗ್ಗೆ ಏನಾಗಬಾರ್ದು ಎಂದೂ ತಪ್ಪು ತಿಳಿಬಾರ್ದು. ಇದನ್ನ ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಏನೋ ಸಾರಿ ಹೆಚ್ಚು ಕಡೆ ಉಪ್ಪು ಹೆಚ್ಚು ಕಡಿಮೆ ಹಾಕಿದೆ ಅಂತ ಪ್ರಾಬ್ಲಮ್ ಇಲ್ಲ. ಊಟ ಗೀಟ ಸೇರಿಲ್ಲ ಅಷ್ಟವರ್ತಿ ಏನು ಕೆಲವು ಬೇಕು ಹಾಕ್ಬಿಡ್ತಾರೆ. ಜಾಡವರೆಗೆ ಅಡ್ಜಸ್ಟ್ ಮಾಡಬೇಕಾದ್ರೆ ಉಪ್ಪು ಹಾಕ್ಬಿಟ್ಟು ಜನ ಯಾರು ಊಟ ಮಾಡಲು ಸರಿ ಹೋಗ್ಬಿಡುತ್ತೆ. ಉದ್ದೇಶ ಆದ್ರೆ ವೈರಲ್ ಹಾಕ್ಬಿಟ್ರೆ ಬಜೀತ ಆಗುತ್ತೆ. ಗೊತ್ತಾನೆ? ಎರಡೂ ತಪ್ಪೆ. ಉಪ್ಪು ಹಾಕಿದ್ರು ಸಾರು ಕೆಡುತ್ತೆ, ಹಾಕಿದ್ರೆ ಕೆಡುತ್ತೆ, ಅದಾಕಿದ್ರೆ ಕೊಲ್ಲುತ್ತೆ, ಇದಾಕಿದ್ರೆ ತಿನ್ನಕ್ಕಾಗೋದಿಲ್ಲ ಅಷ್ಟೇ. ಅದು ಮಿಥ್ಯಾಜ್ಞಾನ ಮಿಥ್ಯಾಜ್ಞಾನ ಏನು ಮಹಾ? ಅವರೊಂದು ಹೇಳಿದ್ರೆ ಇವರೊಂದು ಹೇಳ್ತಾರೆ, ಏನು ಮಹಾ ಅಂತ ಹೇಳ್ತಾರೆ. ತಪ್ಪದು, ಹಾಗೆಲ್ಲ ಮಾಡಕ್ ಆಗೋದಿಲ್ಲ. ಸರಿ, ಸೀಟ್ ಹೆಚ್ಚು ಕಡಿಮೆ ಆದ್ರೆ ಎಷ್ಟು ಹೊರದಾಡ್ಬಿಡ್ತಾರೆ ಬಸ್ನೊಳಗೆ, ನಂಗೆ ಕೊಟ್ಟು ಸೀಟ್ ಅದು ಇಲ್ಲಿ ಕೂಡಿಸ್ಬಿಟ್ಟಿದ್ದಾರೆ ಅಂತ ಹೇಳಿ ಪ್ರಾಣ ತೆಗೆದುಬಿಡ್ತಾರೆ. ಇಲ್ಲಿ ನೋಡಿದ್ರೆ ಏನು ಮಹಾ ದೊಡ್ಡ ವ್ಯತ್ಯಾಸ ಅಂತ ಹೇಳ್ತಾರೆ. ಅನುಭವಕ್ಕೆ ಬಂದಾಗ ಆಗೋದು ರೀತಿನೇ ಬೇರೆ, ಬರೀ ಕೇಳಿದಾಗ ಆಗೋ ಅನುಭವನೇ ಬೇರೆ. ಅದಕ್ಕೆ ಆ ರೀತಿ ಆಡಬಾರದು ಅಂತ ಹೇಳ್ತಾರೆ. ತುಂಬಾ ಜನಗಳ ಒಂದು ಕೆಟ್ಟ ವಾದಗಳವೆಲ್ಲ ಅವರವ್ರ ಪಾಡು ಹೇಳ್ಕೊತ ಹೋಗ್ತಾರೆ. ನೀವ್ಯಾಕೆ ಅದನ್ನು ಖಂಡನೆ ಮಾಡ್ತೀರಿ ಅಂತೇಳಿ ಜೋರ ಮಾತಾಡ್ತಾರಲ್ಲ, ಅವ್ರ ಇಂಪಾರ್ಟೆನ್ಸ್ ಗೊತ್ತಿಲ್ಲ ಅಂತ ಅರ್ಥ. ಕ್ಲಾಸ್ ಒಂದಿವಸ ಹೆಚ್ಚು ಕಡಿಮೆ ಆದ್ರೆ ಪರವಾಗಿಲ್ಲ, ಏನೋ ತಪ್ಪು ಇದೆಯೋ ಇಲ್ಲ ಅಂತ ಗಲಾಟೆ ಬಂದು ಬಿಟ್ಟುಬಿಟ್ಟ ಒಂದು ಕ್ಲಾಸ್ ಹೋಯ್ತು. ಪರೀಕ್ಷೆ ಹೆಚ್ಚು ಕಡಿಮೆ ಆಗಿಬಿಟ್ರೆ ಇವತ್ತಿತ್ತು ನಾಳೆ ಅಂತ ಯಾರು ಬಿಟ್ಟುಬಿಟ್ಟ, ಕೊನೆಗೆ ಹೋಯ್ತು ಒಂದು ಏರ ಹಾಳಾಗೋಯ್ತು. ಅದು ಸ್ವಲ್ಪ ವ್ಯತ್ಯಾಸ ಆಗಿದ್ದಕ್ಕೆ ಎಷ್ಟು ವ್ಯತ್ಯಾಸ ಬಂತು. ಸೊ ತಪ್ಪುಗಳಲ್ಲೂ ತಾರತಮ್ಯ ಇದೆ, ಸರಿ ತಿಳಿದರಲ್ಲೂ ತಾರತಮ್ಯ ಇದೆ. ಆ ತಾರತಮ್ಯ ಎಲ್ಲ ಕಡೆ ಅರ್ಥ ಮಾಡಿಕೊಂಡಿರ್ಬೇಕು. ಇತಿ ಪ್ರಮಾಣ ಸಿದ್ಧತ್ವ ಉಕ್ತಯೇವಾರ್ಥೋ ನತು ಸದನು ವಿದ್ಧತ್ವ ಸರ್ವಸ್ಯ ತದ್ರೂಪತ್ವ ಇತಿ. ಇಷ್ಟೆಲ್ಲ ಆಚಾರ್ಯ ಹೇಳಿ ಶ್ಲೋಕಕ್ಕೆ ತಾತ್ಪರ್ಯವನ್ನು ತಿಳಿಸಿದ್ರಿಂದ ಸತ್ವಂ ರಜಃ ತಮಃ ಇತಿ ತ್ರಿವೃತ್ತೇಕಮಾದೌ ಸೂತ್ರಂ ಮಹಾನ್ ಅಹಮಿತಿ ಪ್ರವದಂತಿ ಜೀವಂ ಜ್ಞಾನಕ್ರಿಯಾರ್ಥ ಫಲರೂಪತೆಯ ಉರುಶಕ್ತಿ ಬ್ರಹ್ಮೈವ ಭಾತಿ ಸದಸತ್ಯ ತಯೋಃ ಪರಮ್ಯತ್ ನಾಸೌ ಜಜಾನ ನ ಜನಿಷ್ಯತಿ ನೈಧತೆಸೌ ನ ಕ್ಷೀಯತೆ ಸಚನ ವಿಧ್ಯತಿ ಚಾರಿಣಾಹಿ ಸರ್ವತ್ರ ಶಶ್ವತ್ ಅನಪಾಯಿ ಉಪಲಬ್ಧಿ ಮಾತ್ರಂ ಪ್ರಾಣೋ ಯಥೇಂದ್ರಿಯ ಬಲೇನ ವಿಕಲ್ಪಿತಂ ಸತ್ ನಾ ಅಸೌ ಜಜಾನ ನಾ ಜನಿಷ್ಯತಿ ನಾ ಏಧತೆ ಅಸೌ ನ ಕ್ಷೀಯತೆ ಸಚ ನ ವಿಧ್ಯತಿ ಚಾರಿಣಾಹಿ ಸರ್ವತ್ರ ಶಶ್ವತ್ ಅನಪಾಯಿ ಉಪಲಬ್ಧಿ ಮಾತ್ರಂ ಪ್ರಾಣ ಯಥಾ ಇಂದ್ರಿಯ ಬಲೇನ ವಿಕಲ್ಪಿತಂ ಸತ್. ಈಗ ಕಿಂಚ ಕಾರ್ಯಾದಿ ಅಭಿನ್ನತ್ವೇ ತದ್ವತ್ ಜನ್ಮಾದಿಮತ್ವಂ ಪ್ರಸಜ್ಜತೆ ನಚ ತತ್ತಥಾ ತಸ್ಮಾತ್ ಭಿನ್ನಮೇವೇತಿ ಯುಕ್ತಿ ಮಾಹ ನಾಸೋ ವಿಧಿ. ಈಗ ಯಾವುದೇ ಒಂದು ಬೇರೆ ಪದಾರ್ಥ ದೇವರು ಯಾತಕ್ಕಲ್ಲ ಅಂದ್ರೆ ದೇವರು ಯಾರು ಗೊತ್ತಾ? ದೇವ್ರ ವಿಷಯ ಅರ್ಥ ಆದ್ರೆ ಗೊತ್ತಾಗುತ್ತೆ, ಕಂಡ ದೇವರು ಅಂತ ಕರೆಯಲಿಕ್ಕೆ ಬರೋದಿಲ್ಲ ಅಂತ ಹೇಳಿ. ಕಾಲತ್ರಯ ಸಂಬಂಧಿತ್ವಾತ್ ನ ಔಪಚಾರಿಕೋ ಯಂ ನಿಷೇಧ. ಅಂದ್ರೆ ಜೀವಾದಿಗಳು ದೇವರಲ್ಲ ಅಂತ ಹೇಳೋದು ಇದು ಔಪಚಾರಿಕ ನಿಷೇಧ ಅಲ್ಲ, ಅಂದ್ರೆ ಸೆಕೆಂಡರಿ ಸೆನ್ಸ್ ಅಲ್ಲ ಅಂತ ಹೇಳಿದ್ದಲ್ಲ, ಪ್ರೈಮರಿ ಸೆನ್ಸ್ನಲ್ಲೇ ಅದೇ ಡಿಫರ್ ಅಂತ ಅರ್ಥ. ತಥಾ ಜನ್ಮಾದಿ ಮತ್ ಪದಾರ್ಥತ್ವೇನ ತದ್ಧರ್ಮತ್ವ ಔಪಚಾರಿಕ ಬ್ರಹ್ಮಣ ಇತ್ಯತ್ರ ಸರ್ವತ್ರ ಇತಿ. ಇವೆಲ್ಲ ಜನ್ಮಾದಿಗಳು ಹೊಂದಿರತಕ್ಕಂಥ ಪದಾರ್ಥಗಳು. ದೇವರು ಯಾರು ಅಂತ ಕೇಳಿದರೆ ನಾ ಸೌಜಜಾನ, ಎಂದೂ ಹುಟ್ಟತಕ್ಕಂಥವನಲ್ಲ ದೇವರು. ಅವನು ಹುಟ್ಟಿದ ಅಂದ್ರೆ ಅವನ ಕಥೆ ಮುಗಿತು, ದೇವರಲ್ಲ ಅಂತ ಅರ್ಥ. ಸರ್ವೇಷು ಜನ್ಮಾದಿಮತ್ಸು ಪದಾರ್ಥೇಶು ಶಶ್ವತ್ ಏಕವಿಧಂ ನ ವಿಕಾರಿ ಅತಏವ ಅನಪಾಯಿ ವಿನಾಶರಹಿತಂ. ಪರಮಾತ್ಮ ಎಂದೂ ಹುಟ್ಟೋದಿಲ್ಲ, ನಾ ಜನಿಷ್ಯತಿ ಹುಟ್ಟಿಲ್ಲ, ಮುಂದೆಂದು ಹುಟ್ಟೋದಿಲ್ಲ ಕೂಡ. ಇವತ್ತು ಹುಟ್ಟೋದಿಲ್ಲ, ಮುಂದೆ ಹುಟ್ಟಬಹುದಲ್ಲ, ಎಂದೂ ಹುಟ್ಟೋದಿಲ್ಲ ಕೂಡ. ನಾ ಏತತೆ ಕರ್ಮಾತ್ಮ ಎಂದೂ ಬೆಳೆಯೋದಿಲ್ಲ. ಆಕಾಶ ದೊಡ್ಡದಾಗಿದೆ ಅಂತ ಯಾರು ಅಂತಾರೇನು? ಆಕಾಶ ಎಂದೂ ಹೇಗೆ ಬೆಳೆಯೋದಿಲ್ಲ? ವಿಷ್ಣು ಪಾದ ಅದು, ದೇವರೆಂದೂ ಬೆಳೆಯೋದಿಲ್ಲ. ಅಸೌ ನಕ್ಷೀಯತೆ ಪರಮಾತ್ಮ ಎಂದೂ ಸ್ವರ್ಗೋದೂ ಇಲ್ಲ, ಕೃಷ್ಣನೂ ಆಗೋದಿಲ್ಲ. ಪರಮಾತ್ಮ ಹೆಚ್ಚು ಬೆಳೆಯೋದೇ ಇಲ್ಲ, ಹೆಚ್ಚು ಕೃಷ್ಣನಾಗೋ ಚಾನ್ಸೂ ಇಲ್ಲ. ಯಾತಕ್ಕೆ? ನಕರ್ಮಣ ವರ್ಧತೆ ನೋಕನೀಯಾನ್ ವೇದವಾಕ್ಯ. ಅದಕ್ಕೆ ದೇವರು ನೋಕನೀಯ ದಾಸ್ತಾಯಿತದಲ್ಲಿ ದೇವರನ್ನ ನೋಕನೀಯನ ಶ್ರುತಿ ಸುಪ್ಪ ವಿವೇಕಿ ಸುಖ ವಿವೇಕಿಗಳ ಸಹವಾಸ ಸುಖಗಳ ಅಂತ ಹೇಳಬೇಕಾದ್ರೆ ನೋಕನೀಯ. ನೋಕನೀಯ ಅಂದ್ರೇನು? ಎಂದು ಸಣ್ಣವನಾಗುವವನಲ್ಲ. ಕರ್ಮ ಬಿಟ್ಟ, ಮೂರು ಸಂಧ್ಯಾನ್ನ ಬಿಟ್ಟ, ಅವನು ಬ್ರಾಹ್ಮಣ್ಯನೇ ಹೋಗಿಬಿಡ್ತು. ಏನಾಯ್ತು ಅವನಿಗೀಗ? ಕರ್ಮ ಭ್ರಷ್ಟತೆಯಿಂದಾಗಿ ಅವನಿಗೆ ಬ್ರಾಹ್ಮಣ್ಯ ನಷ್ಟ ಆಯಿತು. ದೇವರಿಗೆ ಅಂತದ್ದುಂಟ ಅಂತ ಕೇಳಿದ್ರೆ ನಕ್ಷೀಯತೆ, ವಿಶೇಷ ಜಪ ಮಾಡಿಬಿಟ್ಟ, ಒಳ್ಳೆ ವೃದ್ಧಿ ಆಗಿಬಿಡ್ತು. ದೇವರಿಗೆ ಆಗಿ ಆಗುತ್ತಾ ಅಂತ ಕೇಳಿದ್ರೆ ಆಗೋದಿಲ್ಲ. ದೇವರಿಗೆ ಯಾವುದೇ ಕರ್ಮದಿಂದ ವೃದ್ಧಿ ಇಲ್ಲ, ಯಾವುದೇ ಕರ್ಮದಿಂದ ಕ್ಷಯ ಇಲ್ಲ. ಯಾತಕ್ಕೆ? ಪೂರ್ಣ. ಪೂರ್ಣನಿಗೆ ಫರ್ದರ್ ವೃದ್ಧಿ ಅಂದ್ರೆ ಅರ್ಥ ಇಲ್ಲ, ಪೂರ್ಣನಿಗೆ ಕ್ಷಯ ಅಂದ್ರೂ ಅರ್ಥ ಇಲ್ಲ. ಆದ್ರಿಂದಾಗಿ ದೇವರು ನೈಹತೆ ಅಸೌ ನಕ್ಷೀಯತೆ ಸಚರ ವಿದ್ಯತಿ ಜಾರಿಣಾಯಿ ಅರಿ. ಯಾವ ಶತ್ರು ದೇವರು ಹೊಡಿಲಕ್ಕಾಗೋದಿಲ್ಲ. ಅದಕ್ಕೆ ದೃಷ್ಟಾಂತ, ಈ ಕಂಸಾದಿಗೆ ಎಷ್ಟು ಪ್ರಯತ್ನ ಪಟ್ರಲ್ಲ, ಏನಾದ್ರು ಮಾಡಕ್ಕಾಯ್ತಾ? ಆಗಲೇ ಇಲ್ಲ. ದೇವರು ಮಹಿಮೆಯನ್ನು ಹೇಳ್ಕೊಡ್ತಕ್ಕಂತ ಪ್ರಸಂಗಗಳವೆಲ್ಲ. ಇಂದ್ರಿಯೇತಿ ಸದ್ಬ್ರಹ್ಮ ಇಂದ್ರಿಯೇಷು, ಇನ್ನಂಥವನು ಪರಮಾತ್ಮ ಅಂದ್ರೆ ಸರ್ವತ್ರ ಚ ಶಶ್ವತ್, ಸರ್ವತ್ರ ಎಲ್ಲಾ ಸ್ಥಳದಲ್ಲಿ. ಶಶ್ವತ್ ಅಂದ್ರೆ ಎಲ್ಲಾ ಕಾಲದಲ್ಲಿ. ಸರ್ವತ್ರ ಅಟ್ ಆಲ್ ಪ್ಲೇಸಸ್, ಸರ್ವತ್ರ ಶಶ್ವತ್ ಅಟ್ ಆಲ್ ಟೈಮ್ಸ್. ಪರಮಾತ್ಮ ಅನಪಾಯಿ, ಅಪಾಯ ಅನಪಾಯ, ಅದು ಯಾವುದೇ ವಿಧವಾದಂತಹ ಒಂದು ಇಲ್ಲದಿರಬೇಕೆ ಒಳಗಾಗೋದೇ ಇಲ್ಲ. ಹಿ ಲೂಸಸ್ ನಥಿಂಗ್ ಅಟ್ ಎನಿ ಟೈಮ್ ಅಂತ ಅರ್ಥ. ಉಪಲಬ್ಧಿ ಮಾತ್ರ, ಯಾವಾಗಲೂ ಪೂರ್ಣ ಆನಂದನಾಗಿರ್ತಾನೆ. ಆದ್ರಿಂದ ದೇವರೆಂದೂ ಕೂಡ ಪರಿಪೂರ್ಣ ತಮ. ಅಂತ ಪರಿಪೂರ್ಣನಾದ ದೇವರನ್ನ ಯಾವುದೇ ದೃಷ್ಟಿಯಲ್ಲಿ ಅಪೂರ್ಣ ವಸ್ತುವಿನೊಂದಿಗೆ ಒಂದೇ ಅಂತ ತಿಳ್ಕೊಳ್ಳೋದು ತಪ್ಪಿನ ಪರಮಾವಧಿ ಅಂತ. ಪ್ರಕೃತ್ಯಾದಿ ಮಿಶ್ರರಹಿತ ಜ್ಞಾನಾತ್ಮಕತ್ವಾದ ಇತ್ಯರ್ಥ. ಅದೃಷ್ಟತ್ವಾದ ಅಸತ್ಕಲ್ಪಮಿದಮತ್ರ ಅದಿಂದ್ರಿಯೇ ಸದ್ಬ್ರಹ್ಮ ಇಂದ್ರಿಯೇಷು ದೃಶ್ಯಮಾನ ದರ್ಶನಾದಿ ಬಲೇನ ವಿಕಲ್ಪಿತಂ ವಿವಿಧಂ ಕಲ್ಪಿತಂ ದರ್ಶನ ಶಕ್ತಿದಂ ಶ್ರವಣ ಶಕ್ತಿದಂ ಜ್ಞಾನಶಕ್ತಿದಮಿತಿ ಕಥಮಿವ ಯಥೆ ಇಂದ್ರಿಯಗತಃ ಪ್ರಾಣಃ ಯಥಾ ಇಂದ್ರಿಯಗತಃ ಪ್ರಾಣಃ ವಿಕಲ್ಪಿತಂ ಅಂದ್ರೆ ವಿವಿಧಂ ಕಲ್ಪಿತಂ ದರ್ಶನ ಶಕ್ತಿದಂ ಶ್ರವಣ ಶಕ್ತಿದಂ ಜ್ಞಾನಶಕ್ತಿದಮಿತಿ. ಪರಮಾತ್ಮ ಒಂದೇ ಒಂದು ನಮ್ಮ ದೇಹದೊಳಗಿದ್ದು ಇಂದ್ರಿಯಗಳಿದ್ದು ಯೋ ಅಂತಃ ಪ್ರವಿಶ್ಯ ವಿವಿಧ ಇಂದ್ರಿಯಗಳ ನೆಲೆಸಿದ್ದು ವಿವಿಧವಾದ ಕಾರ್ಯಗಳನ್ನು ಮಾಡುತ್ತಾನೆ. ಯಥಾ ಇಂದ್ರಿಯಗತಃ ಪ್ರಾಣಃ ಇಂದ್ರಿಯ ಶಕ್ತಿಯ ದರ್ಶನಾದಿಶಕ್ತಿ ಪ್ರದತ್ವೇನ ವಿಕಲ್ಪಿತ ಇತಿ. ಯಥಾ ಇಂದ್ರಿಯಗತಃ ಪ್ರಾಣಃ ಇಂದ್ರಿಯದೊಳಗಿರತಕ್ಕಂಥ ಪ್ರಾಣ ಇಂದ್ರಿಯ ಶಕ್ತಿಗೆ ಅನುಗುಣವಾಗಿ ಕಣ್ಣಿನಲ್ಲಿದ್ದ ಪ್ರಾಣಶಕ್ತಿಗೆ ದರ್ಶನಾದಿಶಕ್ತಿ ಇದೆ, ಕಿವಿಯಲ್ಲಿದ್ದಾಗ ಶ್ರವಣ ಶಕ್ತಿ ಇದೆ. ಆ ರೀತಿಯಾಗಿ ದೇವರು ಏನ್ ಮಾಡ್ತಾನೆ, ಆಯಾ ಶಕ್ತಿಗಳನ್ನು ಉದ್ಬೋಧನೆ ಮಾಡ್ತಾನೆ ಹೊರತು ಅದೇ ವ್ಯಕ್ತಿಗಳಾಗಿ ಪರಿಣಾಮ ಹೊಂದೋದಿಲ್ಲ. ತದುಕ್ತ ಅದಕ್ಕೆ ಆಚಾರ್ಯರ ಮಾತನ್ನು ಕೋಟ್ ಮಾಡ್ತಾರೆ. ಯಥಾ ಇಂದ್ರಿಯಗತ ಪ್ರಾಣ ತೇಷಾಂ ಶಕ್ತಿಯ ವಿಕಲ್ಪ್ಯತೆ ದುಷ್ಟಿದ ಶ್ರುತಿದಶ್ಚೇತಿ ಮತಿದೋ ಜ್ಞಾನದಸ್ತದಾ ಇತ್ಯಾದಿ ಭೇದತೋ ವಾಚ್ಯಃ ಏಕಯೇವ ಮಹಾಬಲ. ಒಂದೇ ಒಂದು ಪ್ರಾಣ ಆಯಾ ಇಂದ್ರಿಯಗಳಲ್ಲಿದ್ದಾಗ ಆಯಾ ಶಕ್ತಿಯನ್ನು ಹೇಗೆ ಕೊಡುತ್ತೋ ಒಬ್ಬನೇ ಒಬ್ಬ ದೇವರು ಕೂಡ ಅದೇ ರೀತಿಯೇ ಭಿನ್ನ ಭಿನ್ನ ವ್ಯಕ್ತಿಗಳಲ್ಲಿ ಭಿನ್ನ ಭಿನ್ನ ಸ್ಥಳಗಳಲ್ಲಿ ಇದ್ದು ಭಿನ್ನ ಭಿನ್ನವಾದ ಶಕ್ತಿನ ಹೊರಗಾಕ್ತಾನೆ ಹೊರತು ಅವನು ಮಾತ್ರ ಏನಾಗಿಲ್ಲ, ಯಾವುದರೊಂದಿಗೂ ಅಭಿನ್ನನೂ ಆಗಿಲ್ಲ, ತನ್ನ ರೂಪಗಳಿಂದ ಭಿನ್ನನೂ ಆಗಿಲ್ಲ ಅಂತ ಅರ್ಥ. ಯಥಾ ಇಂದ್ರಿಯಗತ ಪ್ರಾಣ ತೇಷಾಂ ಶಕ್ತಿಯ ವಿಕಲ್ಪತೆ ದೃಷ್ಟಿತ ಶ್ರುತಿತಶ್ಚೇತಿ ದೃಷ್ಟಿ ಕೊಡತಕ್ಕಂಥ ಪ್ರಾಣ ಶ್ರುತಿ ಕೊಡತಕ್ಕಂಥ ಪ್ರಾಣ ಈ ರೀತಿ ಮತಿತ ಜ್ಞಾನದಸ್ತಥ ಅದೇ ರೀತಿ ಮತಿ ಕೊಡತಕ್ಕಂಥವನು ಜ್ಞಾನ ಕೊಡತಕ್ಕಂಥವನು ಅಂತ ದೇವರು ಏನ್ ಮಾಡ್ತಾನೆ ಆ ರೀತಿ ವಿಭಾಗಿಸಿ ಕಾಣ್ತಾನೆ ನಮಗಷ್ಟೇ ಹೊರತು ಅವನು ಭೇದ ಹೊಂದಿಲ್ಲ. ಇತ್ಯಾದಿ ಭೇದತೋ ವಾಚ್ಯ ಏಕಏವ ಮಹಾಬಲ ದೃಷ್ಟ್ಯಾದಿ ಶಕ್ತಿ ತಸ್ತಸ್ಯೈವ ವ್ಯಕ್ತಿ ತಸ್ಯೈವ ಯಥೋ ನಾನ್ಯಸ್ಯ ಕಸ್ಯಚಿತ್. ಸ್ವತಂತ್ರವಾಗಿ ನೋಡೋದು, ಸ್ವತಂತ್ರವಾಗಿ ಕೇಳೋದು, ಇರೋ ಶಕ್ತಿ ಇರೋದು ಯಾರಿಗೆ? ದೇವರಿಗೆ ಒಂದೇ. ಉಳಿದವರೆಲ್ಲ ಯೋಂತಃ ಪ್ರವೇಶ, ಪ್ರವೇಶ ಮಾಡಿದರೆ ಮುಂಟು, ಇಲ್ಲದೋದ್ರೆ ಇಲ್ಲ ಅಷ್ಟೇ. ನಾಶ್ಯ ಕಸ್ಯಚಿತ್ ಏವಂ ಸದ್ರೂಪಕಂ ಬ್ರಹ್ಮ ತತ್ತಚ್ಛಕ್ತ್ಯಾಭಿಕಲ್ಪ್ಯತೆ. ಹೀಗೆ ಸದ್ರೂಪನಾದ ಪರಮಾತ್ಮ ಆಯಾ ಶಕ್ತಿಯಿಂದ ಬೇರೆ ಬೇರೆಯಾಗಿ ವಿವಿಧತೆಯ ಕಲ್ಪತೆ ದರ್ಶನ ಶಕ್ತಿದ ಮೊದಲಾದರೆ ವ್ಯವಹಾರವನ್ನು ಹೊಂದುತ್ತಾನೆ. ಏಕವೇವ ಮಹಾಶಕ್ತಿ ಪ್ರಾಣಶ್ಯಾಪಿ ಬಲಪ್ರದ ಪ್ರಾಣದೇವರು ಎಷ್ಟು ಶಕ್ತಿವಂತರು ಜಗತ್ತಿಗೆ ಗೊತ್ತಾಗಿದೆ. ಅಂತ ಪ್ರಾಣದೇವರಿಗೂ ಪರಪ್ರದನಾದ ಮಹಾಶಕ್ತಿ ಅಂದ್ರೆ ಪರಮಾತ್ಮ. ಜೀವ ಪ್ರಾಣಧಾರಣೇತಿ ಧಾತೋ ಹರೇ ಜೀವಶಬ್ದವಾಚ್ಯತ್ವ ಪ್ರಾಣಸ್ಯಾಪಿ ಶಕ್ತಿ ಪ್ರದತ್ವಂಚ ಯುಜ್ಯತೆ. ಪರಮಾತ್ಮ ನೀವು ಜೀವ ಅಂತ ಯಾತಕ್ಕೆ ಕರೀತಾರೆ ಅಂದ್ರೆ ಪ್ರಾಣದೇವರಿಗೂ ಜೀವನ ಕೊಡೋದಕ್ಕೆ ಜೀವ ಅಂತ ಹೆಸರು. ಜೀವೋ ವಿನಯಿತ ಸಾಕ್ಷಿ, ವಿಷ್ಣು ಸಹಸ್ರ ದೇವರ ಏನು ಹೆಸರು ಬಂದಿದೆ, ಜೀವ ಅಂತ ಹೆಸರು. ಜೀವ ಅಂದ್ರೆ ನಮ್ಮಂತೆ ಜೀವ ಅಂತ ಅರ್ಥ ಅಲ್ಲ, ಜೀವನ ಕೊಡಬವನು ಅಂತ ಅರ್ಥ. ಜೀವನ ಕೊಡು ವಾಯುದೇವರು ಕೊಡ್ತಾರೆ ಅಂತ ಕೇಳಿದ್ರೆ, ವಾಯುದೇವರಿಗೂ ಜೀವನ ಕೊಡಬವನು, ವಾಯುದೇವರಲ್ಲಿದ್ದು ಇತರರಿಗೆ ಜೀವನ ಕೊಡಬವನು ದೇವರು. ಅದಕ್ಕೆ ದೇವರಿಗೆ ಏನಂತ ಹೆಸರಿದೆ, ಜೀವ ಅಂತ ಹೆಸರಿದೆ. ಅದನ್ನ ಅರ್ಥ ಏನ್ ಮಾಡ್ಕೊಂಡ್ಬಿಟ್ರು, ವಿಷ್ಣು ಸಹಸ್ರ ಜೀವ ಅಂತ ಬಂದಿರೋದ್ರಿಂದ ಜೀವ ನಾವು ಒಂದೇ. ವಿಷ್ಣು ಸಹಸ್ರ ಹೇಳ್ತಾ ಹೇಳ್ತಾ ನಾನು ದೇವರು ಒಂದೇ ಅಂತ ತಿಳ್ಕೊಂಡ್ರೆ ಹಾಗಾಗಲ್ಲ, ಎಂದೂ ಸಾಧ್ಯ ಇಲ್ಲ. ಅಹಂ ಹಿ ಜೀವ ಸಂಜ್ಞೋ ಮಯಿ ಜೀವ ಸನಾತನ. ಜೀವ ಪ್ರಾಣಧಾರಣೆ, ಜೀವ ಅತ್ಯಾತಕ ದೇವರಿಗೆ ಜೀವ ಅಂತ ಕರೀತಾರೆ. ಜೀವ ಪ್ರಾಣಧಾರಣೆ, ಜೀವ ಶಬ್ದಕ್ಕೆ ಪ್ರಾಣಧಾರಣ ಅಂತ ಅರ್ಥ. ದೇವರು ಸರ್ವರ ಪ್ರಾಣಧಾರಣ ಮಾಡ್ತಾ ಇದ್ದಾನೆ, ಪ್ರಾಣದೇವರ ಪ್ರಾಣನೂ ಧಾರಣ ಮಾಡೋದ್ರಿಂದ ದೇವರಿಗೆ ಜೀವ ಅಂತ ಹೆಸರಿದೆ. ಮೈವಂ ತ್ವಯಾ ಅನುಮಂತವ್ಯಂ ಇತ ಹರೇ ಜೀವ ಶಬ್ದ ವಾಚ್ಯತ್ವ ಪ್ರಾಣಶ್ಯಾಪಿ ಶಕ್ತಿ ಪ್ರದತ್ವಂಚ ಯುಜ್ಯತೆ. ಅಹಂ ಹಿ ಜೀವ ಸಂಜ್ಞೋ ಮಯಿ ಜೀವ ಸನಾತನ ಹೀ ತಿಳ್ಕೋಬೇಕು. ಅಹಂ ಹಿ ಜೀವಸಂಜ್ಞ, ದೇಹದಲ್ಲಿದ್ದು ದೇಹ ಧಾರಣ ಮಾಡಿದವನು ನಾನು ಜೀವ. ಅದು ನನ್ನೊಳಗಿದ್ದು ಎಲ್ಲ ಧಾರಣೆ ಮಾಡೋನು ದೇವರು. ಮಯವಂ ತ್ವಯಾ ಅನುಮಂತವ್ಯಂ ದುಷ್ಟೋ ಜೀವೋ ಮಯೇತಿಹ. ಜೀವಸಂಜ್ಞ ಮಯಿ ಸ್ಥಿತ. ಜೀವಸಂಜ್ಞನಾದ ಪರಮಾತ್ಮ ಜೀವನಾದ ನಮ್ಮೊಳಗಿದ್ದಾನೆ. ಆದ್ದರಿಂದ ಜೀವ ಈ ಜೀವ ಆ ಜೀವ ಒಂದೇ ತಿಳ್ಕೊಳ್ಳೋದಕ್ಕೆ ಹೋಗಬಾರದು. ಮಯಂ ತ್ವನ ಅನುಮಂತವ್ಯಂ ದುಷ್ಟೋ ಜೀವೋ ಮಯೇತಿಹ. ಅಹಂ ಶ್ರೇಯೋ ವಿಧಾಶ್ಯಾಮಿ ಯಥಾಧಿಕಾರ ವಿಶ್ವರಃ ಇತಿ ಪ್ರಮಾಣಾತ್. ಅವರವರ ಅಧಿಕಾರಕ್ಕೆ ತಕ್ಕಂತೆ ಶ್ರೇಯಸ್ಸನ್ನು ಕೊಡ್ತೇನೆ ಅಂತ ಪರಮಾತ್ಮ ಹೇಳೋದ್ರಿಂದ ಎಲ್ಲಾ ಕಡೆಗೂ ಒಂದೇ ರೀತಿನೇ ಶಕ್ತಿ ವ್ಯಕ್ತ ಮಾಡ್ತೇನೆ ಅಂತೂ ಇಲ್ಲ, ಎಲ್ಲರಿಗೂ ಒಂದೇ ರೀತಿ ಕೊಡ್ತಾನೆ ಅಂತನೂ ಇಲ್ಲ, ಆದ್ರೆ ತಾನೇ ಆಗಿದ್ದಾನೆ ಅಂತನೂ ಇಲ್ಲ. ತಾನು ಸರ್ವಸ್ವತಂತ್ರನಾಗಿದ್ದು ತತ್ತದ್ ಯೋಗ್ಯತೆಗೆ ತಕ್ಕಂತೆ ಆಯಾ ಪದಾರ್ಥಗಳಿಗೆ ವ್ಯಕ್ತಿಗಳಿಗೆ ಫಲಾದಿಗಳನ್ನು ಕೊಟ್ಟು ಉದ್ಧಾರ ಮಾಡ್ತಾನೆ ಅಂತ ಅರ್ಥ. ದಹ್ಯಮಾನ ಗೃಹಾಂತರ ಸ್ಥಿತ ಯೋಗಿವತ್ ಬ್ರಹ್ಮಣೋಪಿ ತತ್ತತ್ ಪದಾರ್ಥಸ್ತತ್ವೇಪಿ ತತ್ತದ್ ದೋಷಲೇಪ ಸಂಬಂಧೋ ನಾಸ್ತಿ ಇತಿ ಯುಕ್ತ. ಅದು ಇಂಪಾರ್ಟೆಂಟ್ ನೋಟ್ ಅದು. ಅಲ್ರಿ, ನಾವೇನಿದ್ದೇವೆ, ದೇಹದೊಳಗೆ ಜೀವ ಇದ್ದಾನೆ, ದೇಹಕ್ಕೆ ಬೆಂಕಿ ಹತ್ತಿತ್ತು, ಜೀವ ಏನಾಗ್ತಾನಾಗ ಹೋಗ್ಬಿಡ್ತಾರೆ, ಎಲ್ಲ ಸತ್ತೋದ ಅಂತ ಕರೆದು ಬಿಡ್ತೇನೆ. ಮನೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಆ ವ್ಯಕ್ತಿಯೊಳಗೆ ಜೀವ ಇದೆ, ಹತ್ತಿದ್ದು ಮನೆಗೆ ಬೆಂಕಿ, ಸುಟ್ಟಿದ್ದು ಮನೆ, ದೇಹನೂ ಸುಟ್ಟಿತು, ಒಳಗಿನ ಜೀವನ ಸುಟ್ಟೋದ. ಹೌದಲ್ಲೋ, ಒಪ್ತಿರೋದ್ ಒಪ್ತೀರಿ. ಜೀವ ಯಾತಕ್ಕೆ ಸುಟ್ಟ, ದೇಹದೊಳಗಿದ್ದಿದ್ರಿಂದ. ದೇವರೆಲ್ಲಿದ್ದಾನೆ, ಜೀವರೊಳಗಿದ್ದಾನೆ. ಅಂದಮೇಲೆ ಜೀವನೇ ಸತ್ಮೇಲೆ ಏನಾಗಬೇಕು, ದೇವರು ಸಾಯ್ಬೇಕಲ್ಲ ಅಂತ ಕೇಳಿದ್ರೆ ಉತ್ತರ ಕೊಡ್ತಾರೆ. ದಹ್ಯಮಾನ ಗೃಹಾಂತರ ಸ್ಥಿತ ಯೋಗಿವತ್, ಅದೇ ದೃಷ್ಟಾಂತ. ದಹ್ಯಮಾನ ಗೃಹಾಂತರ ಸ್ಥಿತ ಯೋಗಿವತ್, ಸುಟ್ಟೋಗ್ತಕ್ಕಂತಹ ಮನೆಯೊಳಗಿರ್ತಕ್ಕಂತಹ ಒಬ್ಬ ಯೋಗಿ ಇದ್ದಾನೆ. ಎಲ್ಲರೂ ಸತ್ತು, ಯೋಗಿ ಸತ್ತೇ ಇಲ್ಲ, ಗೊತ್ತಾಯ್ತಾ, ಶೂಲಕ್ಕೆ ಹಾಕಿದ್ರು. ಅದೇ ದೃಷ್ಟಾಂತ ಕೊಟ್ರು ಮಾಂಡವ್ಯರಿಗೆ, ಅನೇಕ ಕಳ್ಳರ ಗುಂಪಿನಲ್ಲಿ ಇವನು ಕಳ್ಳ ಅಂತ ತಿಳ್ಕೊಂಡು ಶುಲಕ್ ಹಾಕಿಬಿಟ್ರು ಪಾಪ. ಆಮೇಲೆ ನೋಡಿದ್ರೆ ಸತ್ತೇ ಇಲ್ಲ ಇವರು, ಉಳಿದವರೆಲ್ಲ ಸತ್ತು, ಇವರು ಸತ್ತೇ ಇಲ್ಲ. ತೆಗೆದು ನೋಡಿದ್ರೆ ಎತ್ತಗೋ ಪರಾಗಬಿಡದು ಹೋಗ್ಬಿಡ್ತಾರೆ, ಹಾಗೆ ಏನಾಗಿಲ್ಲ ಅವರಿಗೆ, ಎಫೆಕ್ಟೇ ಮಾಡಿಲ್ಲ. ಎತ್ತಕ್ಕೆ ಯೋಗಿ ಇವರು. ಅದೇ ರೀತಿ ಒಬ್ಬ ಯೋಗಿಯಾದವರಿಗೆ ಏನಿಲ್ಲ, ಅದನ್ನು ದೃಷ್ಟಾಂತ ಕೊಡ್ತಾರೆ. ಅಧಮ ಮಾನವ ನೋರ ಮಂತ್ರ ಔಷಧಿಗಳನ್ನು ಕಲಿತು, ಅದಕ್ಕೆ ತಾವು ದೃಷ್ಟಾಂತ ಕೊಡ್ತಾರೆ. ಅಧಮ ಮಾನವ ನಮ್ಗೆ ಗೊತ್ತಿದ್ದಾಗ ಎರಡರ್ಥ ಅದಕ್ಕೆ, ಆ ಸಾಮಾನ್ಯ ಪ್ರಾಮನುಷ್ಯ ಅಂತ ಒಂದರ್ಥ. ಈ ವಾಮಾಚಾರಿ ಕೆಟ್ಟ ಮನುಷ್ಯ ಬೇರೆ, ಜೊತೆಗೆ ಅವನೇನು ಕಲ್ತು ಬಿಡ್ತಾನೆ, ವಾಮಾಚಾರ ಕಲ್ತು ಎಲ್ಲರೂ ಒಳಗೆ ಶುರು ಮಾಡಿಬಿಡ್ತಾನೆ. ಬೆಂಕಿಯೊಳಗಿರ್ತಾನೆ, ನೀರೊಳಗಿರ್ತಾನೆ, ಹುಡುಗರು ದುರ್ಯೋಧನೆ ಜಲಸ್ತಂಭ ಬರ್ತಿತ್ತು ಹೋಗ್ತಾನೆ. ಅದೇ ರೀತಿ ಬೆಂಕಿಯೊಳಗೆ ಹೋಗ್ತಿದ್ರು ಎಷ್ಟೋ ಜನಗಳು. ಒಟ್ಟು ಜನ ಸ್ವಲ್ಪ ಹೊಡೋದಿಲ್ಲ ಕೆಲವರೆಲ್ಲ, ಬೆಂಕಿಯವರು ಓಡಾಡೋದು, ಬೆಂಕಿ ಹಿಡ್ಕೊಳ್ಳೋದು, ಏನೋ ಮಾಡ್ತಿರ್ತಾರೆ. ಇದೆಲ್ಲ ಯಾತಕ್ಕಿದು, ಮಂತ್ರೌಷಧಿಗಳ ಬಲದಿಂದ ಹಾಗೆ ಮಾಡ್ತಾರೆ. ಅರ್ಥ ಆಯ್ತಾ? ಇನ್ನು ದೇವರು ಲೇಪ ಆಗುತ್ತೆ ಅಂತ ಕೇಳ್ತೀರಲ್ಲ, ಯೋಚನೆ ಮಾಡಿ. ಅಧವ ಮಾನವನಾರ ಮಂತ್ರ ಔಷಧಿಗಳನ್ನ ಕಲ್ತರೆ ಹೇಗೆ ಮಾಡೋದಾದ್ರೆ, ದೇವರು ಸರ್ವೋತ್ತಮ ಪ್ಲಸ್ ಸರ್ವ ಮಂತ್ರ ಪ್ರತಿಪಾದ್ಯ. ಮಂತ್ರ ಕಲ್ತವನು ಇವನು, ಮಂತ್ರ ಪ್ರತಿಪಾದ್ಯ ಅವನು. ಆದ್ರೆ ದೇವರಿಗೆ ಏನಾದ್ರು ಲೇಪ ಉಂಟಾ? ಇಲ್ಲ. ದೃಷ್ಟಾಂತ ತಿಳ್ಕೊಂಡ್ಬಿಟ್ರೆ ಅವಾಗ ಅರ್ಥ ಆಗುತ್ತೆ. ದಹ್ಯವಾರ ಗೃಹಾಂತರ ಸ್ಥಿತ ಯೋಗಿವತ್ ಬ್ರಹ್ಮಣೋಪಿ ತತ್ತತ್ ಪದಾರ್ಥಸ್ತತ್ವೇಪಿ ತತ್ತದ್ ದೋಷಲೇಪ ಸಂಬಂಧೋ ನಾಸ್ತಿ ಇತಿ ಯುಕ್ತ. ಆಯಾ ವಸ್ತುಗಳು ಒಳಗಿದ್ರೂ ಕೂಡ ವಸ್ತುಗಳಿಗೆ ನಾಶಾದಿಗಳಾಗಬೇಕು, ಅದು ಆಗೋದಿಲ್ಲ. ಮತ್ತೆ ದೋಷಗಳು ಬರಬೇಕು, ಅದು ಬರೋದಿಲ್ಲ. ಇದ್ರೆ ನಾಶ ಆಗೋದೊಂದು, ದೋಷ ಬರೋದೊಂದು, ದೇವರಿಗೆ ಎರಡು ಲೇಪವೂ ಇಲ್ಲ ಅಂತ ಹೇಳ್ಬಿಡ್ತಾರೆ. ಒಬ್ಬ ದೇಹದಲ್ಲಿದ್ದ ಜೀವ ಬ್ರಹ್ಮಹತ್ಯೆ ಮಾಡಿದ, ಬ್ರಹ್ಮಹತ್ಯೆ ದೋಷ ಬಂತು. ಒಳ್ಳೆ ದೇವರು ಮಾಡಿಸಿದ ಅವನಿಗೆ ದೋಷ ಇಲ್ಲ, ದೋಷನೂ ಇಲ್ಲ, ನಾಶನೂ ಇಲ್ಲ. ಇಂಥ ದೇವರನ್ನ ಐಕ್ಯತ್ವೇನೆ ಎಂದು ನೋಡಬಾರದು. ನಾಸೌ ಜಜಾನ ಪ್ರಹ್ಲಾದರಾಜರಿಗಾಯ್ತು, ಭಕ್ತರಿಗೆಲ್ಲ ಆಗ್ತಿರಬೇಕಾದ್ರೆ ಇನ್ನು ದೇವರಿಗೆ ಆಗದೆ ಇರ್ತದೆ ಅಂತ. ಅಧಮ ಮಾನವ ಅಂಥಲ್ಲಿ ಸಾಮಾನ್ಯ ಮನುಷ್ಯ ಅಂತ ಅರ್ಥ ಮಾಡಿಕೊಂಡ್ರೆ ಯೋಗಿಗಳು, ಈ ದುಷ್ಟ ಮನುಷ್ಯ ಅಂದ್ರೆ ವಾಮಾಚಾರಿಗಳು. ಇಬ್ಬರು ಕೂಡ ತಮ್ಮ ತಮ್ಮ ಸಿದ್ಧಿ ಪಡೆದಿರ್ತಾರೆ. ಇವ್ರದ್ದು ಸಾತ್ವಿಕ ಸಿದ್ಧಿ, ಅವ್ರದ್ದು ಕೆಟ್ಟ ಸಿದ್ಧಿ. ಅಂತ ಸತ್ತು ಸಿದ್ಧಿಯಿಂದಾಗಿ ಈ ರೀತಿ ಇರಬೇಕಾದ್ರೆ ನೀರಿನೊಳಗೆ ಬೆಂಕಿಯೊಳಗೆ ಅದ್ರ ಲೇಪ ಇಲ್ಲದೆ ಇರಬೇಕಾದ್ರೆ ದೇವ್ರ ಲಕ್ಷ ಇರ್ತಾನ, ಯೋಚನೆ ಮಾಡಿ ಅಂತ ಹೇಳ್ತಾನೆ. ನಾಸೌ ಜಜಾನ ನ ಜನಿಷ್ಯತಿ ನೈಸೌ ನಕ್ಷೀಯತೆ ಸಜನ ನಿಧ್ಯತಿ ಚಾರಿಣಾಹಿ ಸರ್ವತ್ರ ಶಶ್ವದರಪಾಯಿ ಉಪಲಬ್ಧಿ ಮಾತ್ರಂ ಪ್ರಾಣೋ ಯಥೇಂದ್ರಿಯ ಬಲೇನ ವಿಕಲ್ಪಿತಂ ಸತ್. ಅಂಡೇಷು ಪೇಶಿಷು ತರುಷು ಅವನಿಸ್ಥಿತೇಷು ಪ್ರಾಣೇನ ಜೀವ ಉಪಧಾವತಿ ತತ್ರ ತತ್ರ ಛನ್ನೇ ಮತೀಂದ್ರಿಯ ಗುಣೇ ಅಹಮಿಚ ಪ್ರಸುಪ್ತೇ ಕೂಟಸ್ಥ ಆಸಯಮೃತೇ ತನನುಸ್ಮೃತಿರ್ನಾ. ಅಂಡೇಷು ಪೇಶಿಷು ತರುಷು ಅವನಿಸ್ಥಿತೇಷು ಪ್ರಾಣೇನ ಜೀವಃ ಉಪಧಾವತಿ ತತ್ರ ತತ್ರ ಛನ್ನೇ ಮತೀಂದ್ರಿಯ ಗುಣೇ ಅಹಮಿ ಚ ಪ್ರಸುಪ್ತೇ ಕೂಟಸ್ಥ ಆಸ ಎಮೃತೇ ತದನುಸ್ಮೃತಿಹಿ ನ. ನಾನಾ ಯೋನಿಷು ವರ್ತಮಾನಸ್ಯ ಜೀವಸ್ಯ ದೇಹಾದ್ ದೇಹಾಂತರ ಪ್ರಾಪ್ತೌ ಸುಪ್ತೌ ಚ ಅಸ್ವಾತಂತ್ರ ಪ್ರತೀತೇ ಅಸ್ಯ ಐಕ್ಯ ಅನುಪಪತ್ಯ ಪ್ರಾಣಸ್ಯ ಕ್ಷೀರನೀರವತ್ ಸಹಾವಸ್ಥಾನೇಪಿ ಪರಮಾತ್ಮಾಧೀನತ್ವಾಚ್ಯ ಹರೇ ಸರ್ವೋತ್ಕೃಷ್ಟಂ ಅಪ್ರತಿಹತಮಿತಿ ಭಾವೇನಾಹ ಸರ್ವೋತ್ಕೃಷ್ಟತ್ವಂ ಅಪ್ರತಿಹತಮಿತಿ ಭಾವೇನಾಹ ಅಂಡೇಷು ಇತಿ. ಈಗ ಜೀವ ಎಲ್ಲೆಲ್ಲಿರ್ತಾನೆ? ಅಂಡೇಷು ಪೇಶಿಷು ತರುಷು. ಅಂಡಜನಾಗಿ ಹುಟ್ಟಬಹುದು, ಪಕ್ಷಿಗಾದ ಮೊದಲಾಗಿ ಹುಟ್ಟುಬಿಟ್ಟಾಗ ಅಂಡಜನ ಆಗ್ತಾನೆ. ಪೇಶಿಷು, ಪೇಶಿಷು ಅಂತ ಹೇಳಿದ್ರೆ ಈ ಒಂದು ಜರಾಯು ನಮ್ಮ ಗರ್ಭದ ಚೀಲ ಹೊಂದಿರತಕ್ಕಂತಹ ಪ್ರಾಣಿಯಾಗಿ ಹುಟ್ಟಬಹುದು, ಮನುಷ್ಯ ಮೊದಲಾದ ರೂಪದಲ್ಲಿ ಹುಟ್ಟಬಹುದು. ಆಮೇಲೆ ಪೇಶು ಜರಾಯುರುದ್ದಿಷ್ಟ ಸುವರ್ಣಂ ಪೇಶ ಉಚ್ಚತೆ ಋದುಪಿಂಡಶ್ಚ ಪೇಶಶ್ಚಾತ್ ಕ್ವಚಿತ್ ಭದ್ರಮಪಿಷ್ಯತೆ ಇತ್ಯಭಿಧಾನಂ. ತರುಷು ಉದ್ಭಿಜ್ಜೇಶು, ಅದು ಅಂಡಜ, ಅದು ಜರಾಯುಜ, ಅದು ಉದ್ಭಿಜ್ಜ. ಉದ್ಭಿಜ್ಜ ಅಂದ್ರೇನು? ಅಂಕುರ ಬೀಜ ಒಡ್ಕೊಂಡು ಹುಡುತ್ತದೆ, ಅದು ಉದ್ಭಿಜ್ಜ ಅಂತ ಹೇಳ್ತಾರೆ. ಅದಕ್ಕೆ ಬೀಜ ಹಾಕಿದಾಗ ಬೀಜ ಒಡೆಯುತ್ತದೆ. ಆ ತರು ವೃಕ್ಷಗಳೆಲ್ಲ ಎಂಥವುಗಳೆಲ್ಲ ಸಸ್ಯಗಳು ಸಾಮಾನ್ಯವಾಗಿ ಉದ್ಭಿಜ್ಜಗಳು. ಆಮೇಲೆ ಅವನಿಸ್ಥಿತೇಷು ಸ್ವೇದಜೇಶು, ಅದಕ್ಕೆ ಹೇಳ್ತಾರೆ ನಾಲ್ಕು ವಿಧ, ಅಂಡಜ, ಸ್ವೇದದ, ಉದ್ಭಿಜ್ಜ, ಜರಾಯುಜ ಅಂತ ನಾಲ್ಕು ಹೆಸರು. ಸ್ವೇದಜೇಶು ಇವೆಲ್ಲ ಎಂಥದ್ದು? ಈ ತೆಂಗಿನಿಂಗಿ ಹುಟ್ಟೋದು ಯಾವ್ದರಿಂದ ಹುಟ್ಟುತ್ತವಂತೆ? ಅವೆಲ್ಲ ಸ್ವೇದದಿಂದ ಹುಟ್ಟುತ್ತವಂತೆ, ಅದಕ್ಕೋಸ್ಕರ ಸ್ವೇದಜಗಳು ಅಂತ ಅದರ ಬಗ್ಗೆ. ಭೂಸ್ವದೇನ ಜಾತ ಬತ್ಕುಣ ಬತ್ಕುಣಾದಿ ಭೂಸ್ವೇದೇನ ಜಾತ ಮತ್ಗುಣಾದಿ ಶರೀರೇಶು. ಮತ್ಗುಣಗಳು ಅಂದರೆ ತೆಗಣಿ ಮೊದಲಾದಂತಹ ಪ್ರಾಣಿಗಳು. ಪ್ರವೇಕ್ಷನ್ ಇಂತಿಂತ ಜೀವ ಇಂತ ದೇಹದಲ್ಲಿ ಜೀವ ಹುಡುತಾನೆ. ಪೂರ್ವಂ ದೇಹಂ ಮಿತ್ವ ಪ್ರಾಣಂ ಪ್ರವಿಶ್ಯ ಪರಮಾತ್ಮಂ ಪ್ರಾಣಂ ಪ್ರವಿಷ್ಟೇನ ಪ್ರಾಣೇನ. ಹಿಂದಿನ ದೇಹವನ್ನು ಬಿಡ್ತಾನೆ, ಪ್ರಾಣದ ಏನೇನು ಮಾಡ್ತಾರೆ? ದೇಹ ಹೋಯ್ತಾರೆ, ದೇವರೊಳಗೆ ಸೇರಿಸಿಬಿಟ್ಟು ಮತ್ತೆ ಏನ್ ಮಾಡ್ತಾರೆ? ಇನ್ನೊಂದು ದೇಹಕ್ಕೆ ಹೋಯ್ತಾರೆ ಅವನನ್ನ. ಸಹೋಪಧಾವತಿ ಗಚ್ಚತಿ ಪ್ರವಿಶತಿ ದೇಹಾದ್ ದೇಹಾಂತರಗತೌ ಪ್ರವಿಶೇತ್ ಪ್ರಾಣಮೇವತು ಜೀವ ಪ್ರಾಣ ಪರಾತ್ಮಾನಂ ಏವಂ ಸುಪ್ತಾವಪಿ ಸ್ಫುಟಂ. ಅದೇನು ಹೇಳಿದ್ರೆ, ಈಗ ಒಬ್ಬ ದೇಹ ಬಿಟ್ಟಾಗ ಜೀವನನ್ನ, ಜೀವನಿಗೆ ಸ್ವಂತ ಇರೋ ಶಕ್ತಿನೂ ಇಲ್ಲ, ಹೋಗೋ ಶಕ್ತಿನೂ ಇಲ್ಲ. ವಾಯುದೇವರು ಏನ್ ಮಾಡ್ತಾರೆ? ಕರ್ಕೊಂಡು ಹೋಗ್ತಾರೆ ಅವನ. ದೇಹದಿಂದ ದೇಹಕ್ಕೆ ಶಿಫ್ಟ್ ಮಾಡಿಸೋದು ಯಾರು? ಮತ್ತೆ ವಾಯುದೇವರು ಮಾಡಿಸ್ತಾರೆ. ಇಷ್ಟು ದಿವಸ ದೇಹದಲ್ಲಿ ಇರಿಸಿದವರು ಅವರೇ, ಶಿಫ್ಟ್ ಮಾಡಿಸೋರು ಅವರೇನೆ. ಜೀವ ಪ್ರಾಣ ಪರಮಾತ್ಮಾನಂ ಏವಂ ಸುಪ್ತಾವಪಿ ಸ್ಫುಟಂ. ಅದೇ ರೀತಿಯಲ್ಲಿ ಸತ್ತಾಗ ದೇಹದಿಂದ ದೇಹಕ್ಕೆ ಕರ್ಕೊಂಡು ಹೋಗ್ತಾರೋ, ಬದುಕಿದಾಗಲೂ ಕೂಡ ಒಂದೊಂದು ಅವಸ್ಥೆಯಿಂದ ಕರ್ಕೊಂಡು ಹೋಗೋದು ಯಾರು? ವಾಯುದೇವರೇ. ಮತ್ತೆ ಎದ್ದವನ್ನ ನಿದ್ರೆ ಕೊಡೋದು, ಸ್ವಪ್ನ ಕಾಣಿಸೋದು ಎಲ್ಲ ವಾಯುದೇವರ ಕೆಲಸ. ಸುಟ ತದನ್ಯಾ ದೇವತಾ ಸರ್ವಾಹ ಪ್ರಾಣಶೈವ ವಶೇ ಸ್ಥಿತಾಹ. ಕಣ್ಣು ಮೊದಲಾದ ವಿಮಾನ ದೇವತೆಗಳು ಸೂರ್ಯಾದಿಗಳಿದ್ದಾರೆ, ಅವ್ರ ರಸ್ತೆಯಲ್ಲಿ ಜೀವ ಇದ್ದಾನೆ, ಆದ್ರೆ ಅವರು ಪರ್ತ ಪರಮ ಪ್ರಾಣದೇವರ ವಶದಲ್ಲಿ ಇದ್ದಾರೆ, ಅದನ್ನ ನೆನಪಿರಬೇಕು. ಈಶಚ್ಚ ಸುಪ್ತವದ್ಯಾಂತಿ ನೈವ ಮಾನುಷ ದೇಹವತ್ ಜೀವವತ್. ಈಶಚ್ಚ ಸುಪ್ರವದ್ಯಾತಿ ನೈವ ಮಾನುಷ ಜೀವವತ್. ಅವರು ಕೂಡ ಏನಾಗ್ತಾರೆ? ಸ್ವಲ್ಪ ಸುಪ್ತರಂತೆ ಫಾಲೋ ಮಾಡ್ತಾರೆ ವಾಯುದೇವರನ್ನು. ಆದರೆ ಮನುಷ್ಯ ಜೀವ ಸುಪ್ತನಾದಂತೆ ಆಗೋದಿಲ್ಲ ಅವರು, ಅದರ ಡಿಫರೆನ್ಸ್ ಇದೆ. ಸ್ವರ್ಗಸ್ಥಾನಾಂ ನತು ಸ್ವಾಪಃ ಪ್ರಾಯೋ ದೇಹೇಪಿ ನಾಜ್ಞತಾ. ಸ್ವರ್ಗಸ್ಥರಾದ ದೇವತೆಗಳಿಗೆ ನಮ್ಮಂಥ ನಿದ್ರೆ ಇಲ್ಲ, ಅದೇ ರೀತಿ ದೇಹಾದಿಗಳ ಬಗ್ಗೆ ಅಜ್ಞಾನಾದಿಗಳು ಇಲ್ಲ. ವೃತ್ತಿ ಸುಪ್ತಿ ಪ್ರಬೋಧಾ ದೇಹೇ ನಿಯಂತ ಹರಿರೇಖರಾಟ್. ವೃತ್ತಿ ಸುಪ್ತಿ ಪ್ರಬೋಧ ಮೊದಲಾದವುಗಳಿಗೆ ನಿಯಂತ ನಿಯಾಮಕ ಯಾರು? ಹರಿಹಿ, ಹರಿ ಒಬ್ನೇ. ಅವನ ಯಾರು ನಿಯಾಮಕರು ಅಂದ್ರೆ ಏಕರಾಟ್, ಅವನಿಗಾರು ನಿಯಾಮಕರಿಲ್ಲ, ಸರ್ವತಂತ್ರ ಸ್ವತಂತ್ರ. ಮೃತಿ ಸುಪ್ತಿ ಪ್ರಬೋಧಾಧೇಹೆ ನಿಯಂತ ಹರಿಹಿ ಏಕರಾಟ್ ತಮೃತೇ ನೈವಚಾವಸ್ಥ. ಅವನು ದೇವರ ಅನುಗ್ರಹ ಮಾಡದೆ ಹೋದ್ರೆ ಯಾವ ಅವಸ್ಥೆಯೂ ಜೀವ ನಿದ್ರೆ ಬರೋದಿಲ್ಲ, ಹೇಳೋದಕ್ಕೆ ಏನೋ ಎಲ್ಲ ಕಳ್ಕೊಂಡ್ಬಿಡ್ತಾನೆ. ನಾವಸ್ಥಾವಾನ್ ನಚ್ಚ ಸ್ಮೃತಿ, ಅವಸ್ಥಾನೂ ಇಲ್ಲ, ಅವಸ್ಥೆ ಹೊಂದಿರೋ ಜೀವನೂ ಇರಲಿಕ್ಕಾಗೋದಿಲ್ಲ. ನಚ್ಚ ಸ್ಮೃತಿ ಜ್ಞಾಪಕ ಶಕ್ತಿನೂ ಬರೋದಿಲ್ಲ. ತತಸ್ತು ದೇವದೇವೇಶ ಪ್ರಾಣ ಪ್ರಾಣೇಶ್ವರೋ ಹರಿ. ಕೋಮದಲ್ಲಿರ್ತಾರೆ ಎಬಸರಿ ಅಂದ್ರೆ ಏನು ಎಬಸಾಗಿರಿ, ಎಚ್ಚರ ಬರಬೇಕಷ್ಟೇ, ಇನ್ನು ಬಂತ ಒಂದ್ ಡಾಕ್ಟರ್ ಬಂತ ಅಂತ ಕೇಳ್ತಾರೆ ಹೊರತು ಆ ಶಕ್ತಿ ಯಾರಿಗೂ ಇಲ್ಲ, ಯಾರಿಗೂ ಇಲ್ಲ. ಯಾವ ಬರುತ್ತೆ ಹೇಳಕ್ಕಾಗೋದಿಲ್ಲ ಅಂತ ಹೇಳ್ತಾರೆ, ಯಾವ ಹೇಳೋದಕ್ಕಾಗೋದಿಲ್ಲ, ಬರಬೇಕಷ್ಟೇ, ಬಂದ್ರೆ ನೋಡೋಣ ಅಂತ ಆಮೇಲೆ ಅಂತೇಳಿ ಅಂದ್ರೆ ಏನು ಒಪ್ಪಿಕೊಂಡಾಗಾಯ್ತು ಅವ್ರೀಗ ಒಪ್ಪಿಸ್ತೇವೆ ಅಂತ ಹೇಳೋದಕ್ಕಾಗೋದಿಲ್ಲ. ಒಂದು ಹಂತದಲ್ಲಿ ನಡೆದಾಗ ಕಾಣಿಸುತ್ತೆ, ಆಮೇಲೆ ಏನಾಗುತ್ತೆ ನಮ್ಮ ಕೈಲಾಗಲ್ಲ ಅಂತ ಹೇಳ್ಬಿಡ್ತಾರೆ. ಕಣ್ಣು ಮೊದಲೇನಾಯ್ತು, ದೂರ ಇದ್ರೆ ಕಾಣುತ್ತಿದ್ದಿಲ್ಲ, ಹತ್ರ ಹೋದ, ಹತ್ರ ಇದ್ರೆ ಕಾಣ, ದೂರ ನಿಂತ್ಕೊಂಡು ಸರಿಯಾಯ್ತು. ಆಮೇಲೆ ನಿಧಾನ ಕ್ಯಾಟ್ರಾಕ್ಟ್ ಬಂತು, ಏನಾಯ್ತು ಅಲ್ಲಿಗಾಗ್ಲೇನೆ ಒಂದು ಸ್ಟೇಜ್ ಕೈ ಮೀರಿತಾಗ್ಲೇನೆ, ತನ್ನ ಕೈಯಲ್ಲಿ ಇಲ್ಲ, ಸ್ವಲ್ಪ ಜಾಸ್ತಿ ಆಯ್ತಾಗ. ಆಮೇಲೆ ಮುಂದೆ ಏನಾಯ್ತು, ಆಪರೇಷನ್ 40 ಬಂತು, ಕ್ಯಾಟ್ರಾಕ್ಟ್ ಬಂತು, ಮುಂದೆ ಏನಾಯ್ತು ಆಪರೇಷನ್ ಆಯ್ತು, ಮತ್ತೆ ನಡೀತು. ಆಮೇಲೆ ಏನಾಯ್ತು, ನರ್ವ್ ಡೆಡ್, ಏನು ಮಾಡಕ್ಕಾಗಲ್ಲ, ಇನ್ನೇನು ಮಾಡಕ್ಕಾಗಲ್ಲ, ಇಷ್ಟು ದಿವಸ ಏನೋ ಮಾಡಿದ್ದಾಯ್ತು, ಒಳಗಿದ್ದು ಇದೇ ಹೋಗಿಬಿಟ್ಟಿದೆ, ಏನು ಮಾಡಕ್ಕಾಗಲ್ಲ, ಹೋಗಿ ಅಂದ್ಬಿಟ್ಟೆ. ಅಲ್ಲಿಗೇನು ತೋರಿಸ್ ಒಪ್ಕೊಂಡಾಗಾಯ್ತೀಗ, ಮೊದಲು ತನ್ನ ಕೈಲಾಗ್ತಿತ್ತು, ಆಮೇಲೆ ಡಾಕ್ಟರ್ ಕೈಲಾಗ್ತಿತ್ತು, ಕೊನೆಗೆ ಯಾರ ಕೈಲಾಗಲಿ, ಯಾವ ದೇಶಕ್ಕೆ ಹೋದ್ರೂ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಮನೆ ಬಂದು ಸ್ಟೇಜ್ ಏನ್ ಮಾಡ್ತೀವಿ, ಈ ಹಾಸ್ಪಿಟ್ಲಿಗೆ ಹೋಗಿ ಅಂತಾನೆ ಕೊನೆಗೆ. ಆಮೇಲೆ ಬೇರೆ ಲೋಕಕ್ಕೆ ಹೋಗ್ಬೇಕಿಲ್ಲ, ಆಗಲಿ ಏನು ಮಾಡೋಕ್ಕಾಗಲಿಲ್ಲ ಅಂದ್ಬಿಡ್ತಾರೆ, ಸತ್ತು ಹೋಗ್ಬೇಕು ಅಂತ ಅರ್ಥ. ಅದು ಡಿಫರೆಂಟ್ ಸ್ಟೇಜಸ್. ನಮ್ಮ ದೇವರು ಏನ್ ಮಾಡ್ತಾರೆ, ನಮಗೀಗ ನಮ್ಮಿಂದ ಆಗೋದಿಲ್ಲ ಅನುಭವಿಸ್ತಾರೆ, ಬೇರೆದಿಂದ ಆಗುತ್ತೆ ತೋರಿಸ್ತಾರೆ, ಆಮೇಲೆ ಅವ್ರ ಕೈಲೂ ಕೂಡ ಒಂದು ಸ್ಟೇಜ್ವರೆಗೆ ಆಗುತ್ತೆ ಅಂತ ಹೇಳ್ತಾನೆ, ಆಮೇಲೆ ಅವ್ರ ಕೈಲೂ ಆಗೋದಿಲ್ಲ ಅಂತ ತೋರಿಸ್ತಾರೆ. ಇದೆಲ್ಲ ಏನಿದು, ಸಸ್ವಾತ ಡಿಫರೆಂಟ್ ಸ್ಟೇಜಸ್ ಇದೆಲ್ಲ ಕೂಡ. ಇದು ಅರ್ಥ ಮಾಡ್ಕೊಂಡ್ರೆ ಕೊನೆಗೆ ಎಲ್ಲಿಗೆ ಹೋಗುತ್ತೆ ಮನಸ್ಸಾಗ, ಓ ದೇವರೇ ಸರ್ವತಂತ್ರ ಸ್ವತಂತ್ರ, ಅವನು ಏಕರಾಟ್ ಚಕ್ರವರ್ತಿ, ಅವನು ಜನ್ಮಾದ್ಯಸ್ಯ ಯಥೋನ್ವಯಾದಿ ತರತಶ್ಚಾರ್ಥೇಶು ಅಭಿಜ್ಞ ಸ್ವರಾಟ್. ಸ್ವರಾಟ್ ಅಂದ್ರೆ ಬಂದೆ, ಏಕರಾಟ್ ಅಂದ್ರೆ ಬಂದೆ, ಅದಕ್ಕೆ ಅನೇಕ ಅರ್ಥ, ಅದರಲ್ಲಿ ಅದೊಂದು ಅರ್ಥ. ನ ಹರೇ ಹೇ ಈಶಿತಾ ತ್ವನ್ಯ ಸೈ ಸರ್ವಾಧಿಕೋ ಮತಃ ನೈವಚಾವಸ್ಥ ತತಸ್ತು ದೇವದೇವೇಶ ಪ್ರಾಣ ಪ್ರಾಣೇಶ್ವರೋ ಹರಿ. ಅದಕ್ಕೆ ದೇವದೇವೇಶರು ಪ್ರಾಣದೇವರು, ಅವರಿಗೆ ಹರಿ. ತಸ್ಮಾತ್ ವಾಯುರ್ ದೇವದೇವೋ ವಿಶಿಷ್ಟ, ಕೇಳಿದ್ದೆ ಅದರ, ಅವರ ಮೇಲಿರೋ ದೇವರು. ನಹರೇ ರೀಸಿತಾ ತ್ವನ್ಯ, ದೇವರಿಗೆ ಒಡೆಯ ಅಂತ ಇನ್ನೊಬ್ಬನಿಲ್ಲ. ಸಹಿ ಸರ್ವಾಧಿಕೋ ಮತಃ, ಅವನು ಸರ್ವೋತ್ತಮ. ಹರಿ ಸರ್ವೋತ್ತಮ ಅಂದ್ರೆ ಅರ್ಥ ಅದ, ಅದಕ್ಕೆ ದೇವರು ಸರ್ವೋತ್ತಮ ಅಂತ ಹೇಳಿ ಕೂಗಿದ್ರೆ ಸರ್ವೋತ್ತಮ ಅಂತ ಆಗೋದಿಲ್ಲ, ಮನಸ್ಸಿಗೆ ರಿಯಲೈಸ್ ಮಾಡ್ಕೋಬೇಕಲ್ಲ, ಹೀಗೆ ಸರ್ವೋತ್ತಮ. ಇತಿ ವಚನ ಮುಕ್ತಾರ್ಥೆ ಬಾಣಂ, ಈ ಅರ್ಥ ಮುಕ್ತಾರ್ಥೆ ಬಾಣಂ, ಇದೆಲ್ಲ ಪ್ರಮಾಣಗಳು. ಸ್ಮತೀಂದ್ರಿಯ ಗುಣೆ ಬುದ್ಧೀಂದ್ರಿಯಾಣಾಂ ಗುಣೆ ಶಬ್ದಾದಿ ವಿಷಯ ವೃತ್ತಿ ಲಕ್ಷಣ ವ್ಯಾಪಾರೇ ಛನ್ನೆ ಸಂವೃತೆ ಮತೀಂದ್ರಿಯ ಗುಣೆ ಮತೀಂದ್ರಿಯ ದೇವಾ ಗುಣಾಃ ಉಪಸರ್ಜನೀ ಭೂತಾಃ ಯಶ್ಚ ತಸ್ಮಿನ್ ಪ್ರಾಣೇ ಛನ್ನೆ ಭಗವಂತಂ ಪ್ರವಿಷ್ಟೇ ಸತೀ. ಅದಕ್ಕರ್ಥ, ಪ್ರಾಣೇನ ಸಹ ತತ್ರ ತತ್ರ ಅಂಡಾದಿ ಶರೀರೇಶು ಉಪಧಾವತಿ ಮತೀಂದ್ರಿಯ ಗಣೆ ಇತಿ ಪಾಠೆ. ಇನ್ನೊಂದು ಪಾಠ ಇದೆ ಅಂತ ಕೋಟ್ ಮಾಡ್ತಾರೆ. ಒಂದು ಮತೀಂದ್ರಿಯ ಗುಣೆ, ಇದು ಮತೀಂದ್ರಿಯ ಗಣೆ ಅಷ್ಟೇ, ಗುಣೆ ಗಣೆ. ಛನ್ನೆ ಭಗವಂತಂ ಪ್ರವಿಷ್ಟೇ ಸತಿ ಪ್ರಾಣೇನ ಸಹ ತತ್ರ ತತ್ರ ಅಂಡಾದಿ ಶರೀರೇಶು ಉಪಧಾವತಿ ಮತೀಂದ್ರಿಯ ಗಣೆ ಇತಿ ಪಾಠೆ ಮತ್ಯಾದಿ ದೇವ ಸಮುದಾಯೇ ಪ್ರಾಣಸ್ಯ ಗುಣಭೂತೆ ಪ್ರಸುಪ್ತೆ ಈಶಸ್ಸುಪ್ತೆ ಸತಿ ಅಹಮಿಚ ಜೀವಚ ಪ್ರಸುಪ್ತೆ ಸತಿ ಸುಪ್ತೌ ಅಪ್ರಕಾಶಾಯ ಮಿತಿ ಯಾವತ್. ಜೀವ ಪ್ರಾಣೇನ ಸಹ ಭಗವಂತಂ ಉಪಧಾವತಿ, ಆಗ ಜೀವ ವಾಯುದೇವರ ಮೂಲಕವಾಗಿ ಪರಮಾತ್ಮನ ಹತ್ರ ಹೋಗ್ತಾನೆ. ಅಹಮಿಚ ಅಹಂಕಾರೇಚ ಪ್ರಸುಪ್ತೆ, ಅಹಂಕಾರ ರುದ್ರದೇವರು, ಪ್ರಸುಪ್ತೆ ಸರ್ವೇಂದ್ರಿಯ ಪ್ರವೃತ್ತಿ ಉಪರಮೇ ದೇಹಾಭಿಮಾನ ಅಭಾವ ಲಕ್ಷಣಾಯಾಂ ಸುಪ್ತೌ ಪ್ರಾಣಂ ಪ್ರವಿಶ್ಯ ಛನ್ನಃ ಪ್ರಾಣೇನ ಕೂಟಸ್ಥೇ ನಿರ್ವಿಕಾರೇ ಹೃದಯಸ್ಥೇ ಪರಮಾತ್ಮನೇ ಆಸಾ ಪರಮಾತ್ಮಾನಂ ವಿಶೇಷಷ್ಟಿ ಎಂಬೃತೆ ಇದೆ ಎಂ ಪರಮಾತ್ಮಾನಂ ಮೃತೆ ತದನುಸ್ಮೃತಿ ಸುಪ್ತನುಸ್ಮೃತಿರೇವ ನ ಸ್ಯಾತ್ ಏತಾವಂತಂ ಕಾಲಂ ಸುಖಮಹಂ ಅಸ್ವಾಪ್ಸಂಮಿತಿ ಸುಖ ಪರಾಮರ್ಶೋ ನ ಸ್ಯಾದಿತ್ಯರ್ಥ. ದೇವರ ಅನುಗ್ರಹ ಇಲ್ಲದೆ ಹೋದರೆ ನಿದ್ರೆ ಮಾಡೋಕ್ಕೂ ಬರೋದಿಲ್ಲ, ನಿದ್ರೆ ಮಾಡಿ ಎಚ್ಚೆತ್ತ ಮೇಲೆ ಸುಖ ಮಲಗಿದ್ದೆ ಅಂತ ಅನುಭವನೂ ಬರೋದಿಲ್ಲ. ಎರಡೆರಡು, ನಿದ್ರೆ ಬರೋದಿರೋದೊಂದು, ನಿದ್ರೆ ಅನುಭವ ಬರೋದು ಇನ್ನೊಂದು. ಎಲ್ಲ ದೇವರ ಕೈಲಿದೆ. ತದಾ ಪರಮಾತ್ಮಾಕೃಷ್ಟ ಶಕ್ತಿತ್ವೇನ ಅಭಿಮಾನಿ ದೇವಾನಾಂ ಜ್ಞಾನಜನಕ ಶಕ್ತಿಯಭಾವೋ ನ ದೋಷಾಯ. ಪರಮಾತ್ಮನ ಶಕ್ತಿಯಿಂದ ಅಭಿಮಾನಿ ದೇವತೆಗಳ ಶಕ್ತಿ ಕುಂದಿ ಹೋದಾಗ ಅದು ಅವರಿಗೆ ದೋಷ ಅಲ್ಲ, ಯಾಕೆ ದೇವರ ಅಧೀನದಿಂದಾಗಿ ಬಿಟ್ಟು ಹೋಗಿದ್ದಾರೆ. ನಮ್ಮಿಂದಾಗಿ ಬಿಟ್ಟು ಹೋದ್ರೆ ದೇವತೆಗಳಿಗೆ ಬರ್ತಿತ್ತು. ನಮ್ಮ ಕೈಲಿ ಲೋಯರ್ ಆಫೀಸರ್ ಮಾತು ಕೇಳಿ ಕೆಲಸ ಮಾಡಿದ್ರೆ ದೋಷ ಅಂತ ಕರೀತಾರೆ, ಹೈಯರ್ ಆಫೀಸರ್ ಕೆಲಸ ಹೇಳಿ ಮಾಡಿಬಿಟ್ಟುಬಿಟ್ಟು ಏನಂತಾರೆ ಗುಣ, ಇಸ್ ಒಬಿಡಿಯಂಟ್ ಅಂತ ಅರ್ಥ. ಸೊ ಇಂದ್ರಾದಿ ದೇವತೆಗಳು ಇಂದ್ರಿಯಾಭಿಮಾನಿ ದೇವತೆಗಳೇನಿದ್ದಾರೆ ಅವರು ಕೆಲಸ ಮಾಡದಂತೆ ಇರ್ತಾರೆ ಎಂಬುದು ನಮ್ಮ ದೃಷ್ಟಿಯಿಂದ ಯಾಗ್ಯಾರ ಆಸಕ್ತಿ ಹೇಳ್ತೋ ಅಂತ ಆಸಕ್ತಿ ಅಲ್ಲ, ದೇವರಿಗೆ ಅಧೀನರಾಗಿದ್ದಾರೆ ಹೊರತು ನಮಗೂ ಅವರಿಗೂ ವ್ಯತ್ಯಾಸ ಇದೆ. ನಾವು ಅಧೀನರು, ದೇವತೆಗಳು ಅಧೀನರು, ಆದರೆ ನಮ್ಮ ಅಧೀನ ದೇವತೆಗಳಿಗಿದೆ ದೇವರಿಗೂ ಇದೆ, ದೇವತೆಗಳಿಗೆ ನಮ್ಮ ಅಧೀನ ಇಲ್ಲ, ದೇವರ ಅಧೀನರಾಗಿದ್ದಾರೆ ಅಷ್ಟೇನೆ. ತದನ್ಯ ದೇವತಾ ಸರ್ವ ಇತ್ಯುಕ್ತತ್ವ ಅಂಡೇಶು ಪೇಶಿಷು ತರುಷು ಅವನಿಸ್ಥಿತೇಶು ಪ್ರಾಣೇನ ಜೀವ ಉಪಧಾವತಿ ತತ್ರ ತತ್ರ. ಆಯಾ ಜೀವಗಳಲ್ಲಿ ಜೀವ ಪ್ರಾಣದೇವರೊಂದಿಗೆ ಅಲ್ಲಲ್ಲಿ ಸಂಚಾರ ಮಾಡ್ತಾ ಹೋಗ್ತಾನೆ. ಛನ್ನೆ ಅತೀಂದ್ರಿಯ ಗುಣೆ ಅಹವಿಚ ಪ್ರಸುಪ್ತೆ ಮಲಗಿದಾಗ ಜ್ಞಾನೇಂದ್ರಿಯದ ಮತೀಂದ್ರಿಯ ಅಂದ್ರೆ ಜ್ಞಾನೇಂದ್ರಿಯ, ಜ್ಞಾನೇಂದ್ರಿಯಗಳ ಸಾಮರ್ಥ್ಯ, ಗುಣ ಅಂದ್ರೆ ಸಾಮರ್ಥ್ಯ, ಗಣ ಅಂದ್ರೆ ಎಲ್ಲಾ ಗುಂಪುಗಳು ಫೇಲ್. ಅಹವಿಚ ಅಹಂಕಾರ ತತ್ವನ ಹೋಯಿತು, ಅಹಂಕಾರ ತತ್ವದ ರುದ್ರದೇವರು ಮನೋನಿಯಾಮಕ, ಮೈಂಡ್ ಕೂಡ ಫೇಲ್ ಆಯಿತು. ಕಲಿಗೇರಾಗ್ತಾನಾಗ ಅದೇ ಕೋಮಾ ಸ್ಟೇಜ್ ಅಂದ್ರೆ ಹಾಗೆ ಸತ್ತಿಲ್ಲ. ಸೊ ವಾಯುದೇವರಿದ್ದಾರೆ, ಅವ್ರಿಗೆ ಎಚ್ಚರ ಇಲ್ಲ. ವಾಯು ಯಾರು ಕೈ ಬಿಟ್ಟಿದ್ದಾರೆ ಈಗ? ರುದ್ರದೇವರಿಗೆ ಎಲ್ಲ ಕೈ ಬಿಟ್ಟುಬಿಟ್ಟಿದ್ದಾರೆ. ಅಹಮಿಚ ಕೂಟಸ್ಥಾತ್ಮ ಎಂಬುದೇ ತದನುಸ್ಮೃತಿ ಇರ್ನ, ಆ ಇರತಕ್ಕಂಥ ಚೇಂಜ್ಲೆಸ್ ಅಂದ್ರೆ ಪರಮಾತ್ಮ ಒಬ್ಬನೇ ಕೂಟಸ್ಥಾತ್ಮ. ಅವನ ಅನುಗ್ರಹ ತಪ್ಪಿ ಹೋಗಿಬಿಟ್ರೆ ತದನುಸ್ಮೃತಿ ಹೀ ನ ನಿದ್ರ ವ್ಯವಸ್ಥೆಗಳು ಇಲ್ಲ, ಅದರ ಎಚ್ಚರವೂ ಇಲ್ಲ, ಏನೂ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಜೀವ ಇರೋದಿಲ್ಲ. ಇದೆಲ್ಲ ದೇವನಿಗೆ ಅಸ್ವಾತಂತ್ರ್ಯವನ್ನು ಹೇಳ್ತಾ, ಇಂಥ ಜೀವೆಯಲ್ಲಿ ವ್ಯವಸ್ಥಾ ಕೊಡ್ತಕ್ಕಂಥ ದೇವರಲ್ಲಿ ಅವರಿಗೆ ಅಭೇದಾದಿಗಳನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಎಂಬುದನ್ನ ಖಚಿತ ಮಾಡುತ್ತಾರೆ. ಯರಿಹಿ ಅಬ್ಜರಾಭ ಚರಣ ಈ ಷಡಯೋರು ಭಕ್ತ್ಯಾ ಚೇತೋ ಬಲಾನಿ ವಿಧಮೇತ್ ಗುಣಕರ್ಮ ಜಾನಿ ತಸ್ಮಿನ್ ವಿಶುದ್ಧ ಉಪಲಭ್ಯತ ಆತ್ಮತತ್ವ ಸಾಕ್ಷಾತ್ ಯಥಾ ಮಲ ದೃಶೌ ಸವಿತುರ್ ಪ್ರಕಾಶ. ನಮಗೆ ದೇವರು ಕಾಣ ಹಂತ ಯಾವುದು ಅಂದ್ರೆ, ಯರ್ಹಿ ಅಬ್ಜನಾಭ ಚರಣೇಶಣಯ ಉರುಭಕ್ತ್ಯ ಚೇತಃ ಮಲಾನಿ ವಿಧಮೇತ್ ಗುಣಕರ್ಮ ಜಾನಿ ತಸ್ಮಿನ್ ವಿಶುದ್ಧೇ ಉಪಲಭ್ಯತೆ ಆತ್ಮತತ್ವ ಸಾಕ್ಷಾತ್ ಯಥಾ ಅಮಲ ದೃಶೌ ಸವಿತೃ ಪ್ರಕಾಶ. ಯರಿಹಿ ಯಾವಾಗ, ಯರಿಹಿ ಅಂದ್ರೆ ಯಾವಾಗ, ಅಬ್ಜನಾಭ ಚರಣೇಶಣಯ ಅಬ್ಜನಾಭ ಚರಣೇಶಣಯ ಅಬ್ಜನಾಭ ಪದ್ಮನಾಭ, ಪದ್ಮನಾಭನ ಪಾದಕಮಲದಲ್ಲೇ ಆಸಕ್ತಿಯನ್ನು ಹೊಂದಿದ್ದು ಅದರಿಂದಾಗಿ ಉರುಭಕ್ತ್ಯ ಭಕ್ತಿ ಜಾಸ್ತಿ ಆಗ್ತಾ ಹೋದಂತೆ ಚೇತಃ ಮನಸ್ಸು ಮಲಾನಿ ದೋಷಗಳನ್ನು ವಿಧಮೇತ್ ಕಳ್ಕೊಂಡ್ಬಿಡುತ್ತೆ. ದೇವರಲ್ಲಿ ಮನಸ್ಸು ಹಾಕಿ 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 ಏನಾಗುತ್ತೆ, ಮನಸ್ಸು ದೋಷ ಎಲ್ಲ ಪರಿಹಾರ ಆಗಿಬಿಡುತ್ತೆ. ದೋಷಗಳು ಯಾವ್ಯಾವುದು ಅಂದ್ರೆ ಗುಣಕರ್ಮ ಜಾನಿ, ಪ್ರಕೃತಿಯ ಗುಣಗಳಿಂದ ಬಂದ ದೋಷಗಳು, ಕರ್ಮಜನ್ಯವಾದ ದೋಷಗಳು, ಅದೆಲ್ಲ ಮನಸ್ಸನ್ನು ಕವರ್ ಮಾಡಿಬಿಟ್ಟಿದೆ. ಗೊತ್ತಾಯ್ತಾ, ಮನಸ್ಸನ್ನು ಕವರ್ ಮಾಡೋದು. ಆ ಕವರಿಂಗ್ ಹೋಗೋದು ಯಾವಾಗ, ಮನಸ್ಸು ದೇವರ ಕಡೆ ಹೋದಾಗ. ದೇವರ ಕಡೆ ದೀಪದ ಕಡೆ ನೋಡಿದ ತಕ್ಷಣ ಕತ್ಲಮ್ಮೆ ಕಾಣೋದಿಲ್ಲ. ದೀಪದ ದೀಪ ಕಂಡಾಗ ಯಾವಾಗ ಕತ್ಲಕ್ಕೆ ಕಾಣೋದಿಲ್ವೋ, ದೇವರು ಕಂಡಾಗ ಏನಾಗೋದಿಲ್ಲ, ಈ ಅಜ್ಞಾನದ ಹೆಸರೇ ಇರೋದಿಲ್ಲ. ಆಗ ಮನಸ್ಸು ಶುದ್ಧ ಆಗಿಬಿಡುತ್ತೆ. ಆಗೇನಾಗುತ್ತೆ, ತಸ್ಮಿನ್ ವಿಶುದ್ಧೆ ಇಂಥ ಪ್ಯೂರ್ ಸ್ಟೇಜ್ ಒಳಗೆ ಆತ್ಮತತ್ವ ಉಪಲಭ್ಯತೆ, ಆಗ ದೇವರು ಕಾಣಿಸ್ತಾನೆ. ಅರ್ಥ ಆಯ್ತಾ? ದೀಪದ ಕಡೆ ಬೆನ್ನು ಮಾಡಿಕೊಂಡು ಎಲ್ಲಿ ದೀಪ ದೀಪ ಅಂದ್ರೆ ಕಾಣೋದಿಲ್ಲ. ಏನ್ ಮಾಡ್ಬೇಕು ಅದಕ್ಕೆ, ದೀಪದ ಕಡೆಗೆ ನೋಡಬೇಕು. ಇದು ದೀಪದ ಕಡೆ ನೋಡುತ್ತಿದ್ದಾಗ ಕತ್ಲ ಕಾಣೋದಿಲ್ಲ, ಕತ್ಲ ಕಡೆ ನೋಡುತ್ತಿದ್ದಾಗ ದೀಪ ಕಾಣೋದಿಲ್ಲ. ಸೊ ಜಗತ್ತಿನ ಕಡೆ ನೋಡುತ್ತಿದ್ದಾಗ ದೇವರು ಕಾಣೋದಿಲ್ಲ, ದೇವರ ಕಡೆ ನೋಡುತ್ತಿದ್ದಾಗ ಜಗತ್ತು ಕಾಣ, ಜಗತ್ ಸುಳ್ಳಲ್ಲ, ಜಗತ್ ಕಾಣೋದಿಲ್ಲ ಅಂತೆ. ಇದು ಅರ್ಥ ಮಾಡಿಕೊಂಡ್ರೆ ನಾವು ದೇವರ ಕಡೆ ಯಾತಕ್ಕೆ ಮನಸ್ಸಾಕಬೇಕು ಅಂದ್ರೆ, ಈಗ ನಮ್ಮ ಬಂಧನ ಕಳ್ಕೋಬೇಕು ಅಂತ ಅದೊಂದೇ ದಾರಿ ಇರೋದು. ಆಗ ದೇವರು ಕಾಣಿಸ್ತಾನೆ. ಹೇಗೆ? ಸಾಕ್ಷಾತ್ ಯಥಾ ಅಮಲ ದೃಶ್ಯವು ಸವಿತೃ ಪ್ರಕಾಶ, ನಿರ್ಮಲವಾದ ಕಣ್ಣಿಗೆ ಸೂರ್ಯನ ಬೆಳಕು ಕಾಣುತ್ತಲ್ಲ, ಹಾಗೆ ಕಣ್ಣು ಮುಚ್ಚಿಕೊಂಡ್ರೂ ಸೂರ್ಯನ ಬೆಳಕು ಕಾಣೋದಿಲ್ಲ, ಕುರುಡರಿಗೂ ಕಣ್ಣು ಕಾಣೋದಿಲ್ಲ, ಸೂರ್ಯ ಕಾಣೋದಿಲ್ಲ. ಅದೇ ರೀತಿ ದೇವರು ಯಾತಕ್ಕೆ ಕಾಣೋದಿಲ್ಲ ಅಂದ್ರೆ, ನಮ್ಗೆ ಅಡ್ಡಿಯಾಗಿರೋದೇನೋ ಮಲ. ಯಾವ್ದರಿಂದ ಬಂದ ಮಲ? ಗುಣಕರ್ಮಗಳಿಂದ ಬಂದ ಮಲ. ಅದು ಹೋಗ್ಬೇಕು. ಅದು ಹೋಗೋದಕ್ಕೆ ಉಪಾಯ ಏನು ಅಂತ ಕೇಳಿದ್ರೆ, ಅಬ್ಜನಾಭ ಚರಣೇಶಣಯ, ಹೆಚ್ಚೆಚ್ಚು ಭಕ್ತಿ ಬರಬೇಕು. ಭಕ್ತಿಗೆ ದೇವರ ಪಾತ್ರ ಮನಸ್ಸು ಹಾಕಿ 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 ಡೆವಲಪ್ ಆಗ್ತಾ ಹೋಗಬೇಕು, ಅವಾಗ ಕಾಣ್ತಾನೆ. ಇದಾನಿ ಕರ್ಮಜನ್ಯ ಅಂತ ಹೇಳಿದ್ರೆ, ಈಗ ಕಳತನ ಮಾಡದ ಹಿಡಿದಾಕ್ತಾರೆ. ಯಾತಕ್ಕೆ ಹಿಡಿದಾಕಿದ್ರು? ಕಳತನ ಮಾಡಿದ್ದಕ್ಕೆ. ಅವನ ಕರ್ಮ, ಅವನ ಕರ್ಮ ಏನ್ ಮಾಡಿಸ್ಬಿಡ್ತೋ ಹಿಡಿದಾಕಿಬಿಡ್ತು. ಅದೇ ನಾವು ಮಾಡ್ತಕ್ಕಂಥ ತಪ್ಪು ಕೆಲಸಗಳಲ್ಲಿ ಏನ್ ಮಾಡುತ್ತೆ, ನಮ್ಮನ್ನ ಬಂಧನ ಮಾಡಿಬಿಡ್ತು. ಮತ್ತೆ ಅದಕ್ಕೆ ಬಂಧನ ಅಂತ, ಕರ್ಮ ಬಂಧಕ. ಅದೇ ರೀತಿ ಕರ್ಮ ಮೋಚಕ, ಅಲ್ಲಿದ್ದ ಅನೌನ್ಸ್ ಮಾಡಿ ಇಷ್ಟು ದುಡ್ಡು ಕೊಟ್ಟರೆ ಬಿಡ್ತೀವಿ ಅಂತೇಳಿ ಪೆನಾಲ್ಟಿ ಹಾಕಿದ್ರು, ಕೊಟ್ಟೆ ಬಿಟ್ಬಿಟ್ರು. ಆ ಬಿಡುಗಡೆ ಕಾರಣ ಆಗಿದ್ದ ಅದು. ಒಂದು ಕರ್ಮ ಬಂಧನ ಮಾಡ್ತೀವಿ, ಇನ್ನೊಂದು ಕರ್ಮ ಬಿಡುಗಡೆ ಮಾಡುತ್ತೆ. ಅದೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ರೆ ಕರ್ಮ ಹೇಗೆ ಬಂಧಕ್ಕಾಗುತ್ತೆ ನಮಗೆ ಗೊತ್ತು. ಕಾಪಿ ಹೊಡೆದ ಹಿಡಿದಾಕೆ, ಸುಮ್ಮನೆ ಎಷ್ಟು ಅರ್ಥ ಬರಲು ಸಾಧ್ಯ ಇದ್ದಿಲ್ಲ. ಕಾಪಿ ಚೀಟಿ ತೆಗೆದ ಸಕ್ಕರೆ ಹಿಡಿದ್ಬಿಟ್ಟು, ಅದು ತೆಗೆದ ತಕ್ಷಣ ಬಂಧನ ಶುರುವಾಯಿತು. ಸತ್ಕಂತ ಬಂಧನ ಹೇಗೆ ಶುರುವಾಯಿತು? ಹಾಗೆ ಮಾಡ್ತಕ್ಕ ತಪ್ಪು ಕೆಲಸ ಮಾಡಿದ ತಕ್ಷಣ ಏನಾಗುತ್ತೆ ನಮಗಾಗ? ಬಂದ ಟೈಟನ್ ಮೊದಲೇ ಬಂದ ಇದೆ, ಈಗಾಗಲೇನೆ ಆ ಬಂದ ಏನಾಗುತ್ತೆ, ಟೈಟನ್ ಆಗ್ತಾ ಹೋಗುದು. ಮೊದಲೇ ಇದ್ದಿದ್ದು ಎಷ್ಟೋ ಇರುತ್ತೆ, ಅಲ್ಲಿ ಮೊದಲೇ ಬಂದ್ರೆ ವಾಸಿ ಇತ್ತು, ಕೆಡಿಸಿಬಿಟ್ಟಿದ್ದೀರಿ ಕೇಸು ಅಂತ ಹೇಳ್ತಾರಲ್ಲ, ಹಾಗೆ ಇವ್ರು ವರ್ಸ್ಟ್ ಕೇಸ್ ಅದು, ರಿಪೇರ್ ಮಾಡಕ್ ಆಗೋದಿಲ್ಲ, ಹಾಳು ಮಾಡಿಬಿಟ್ಟಿದ್ದಾರೆ ಕೇಸು ಅಂತ ಹೇಳಿದಾಗ ಆ ರೀತಿಯಾಗಿ ಅಯೋಗ್ಯರತ್ರೋದರ ಬಂದ ಏನಾಗುತ್ತೆ, ಯಾರೋ ಬಿಡಿಸ್ತಾರೆ ಅಂತ ಹೋಗಿಬಿಟ್ರೆ ಇನ್ನೂ ಟೈಟನ್ ಆಗಿಬಿಡುತ್ತೆ. ಇನ್ನೊಬ್ರು ಬಿಡಿಸ್ಲಕ್ಕೆ ಆಗದಷ್ಟರ ಮಟ್ಟಿಗೆ ಟೈಟನ್ ಆಗಿಬಿಡುತ್ತೆ. ಅದಕ್ಕೆ ಆ ರೀತಿ ಮಾಡಬಾರದು, ಬಾರಿ ಹುಷಾರಾಗಿರ್ಬೇಕು. ಗುಣ ಅಂದ್ರೆ ಯಾವುದು? ಸತ್ವಗುಣ, ರಜೋಗುಣ, ತಮೋಗುಣ. ಆ ಗುಣ ಬೇರೆ, ಈ ಗುಣ ಬೇರೆ. ಆ ಗುಣ ಪ್ರಕೃತಿಯ ಗುಣಗಳು. ಪ್ರಕೃತಿಯ ಗುಣದಿಂದಾಗಿ ನಮಗೇನಾಯ್ತು, ಕೆಸರು ನಮ್ಮನೆಯಲ್ಲಿ ನಾವು ಬೇರೆ, ಕೆಸರು ಬೇರೆ. ಮುಟ್ಟಿದ್ರೆ ಹತ್ತುತ್ತೋ ಇಲ್ವಾ? ಆಟೆ ಪ್ರಕೃತಿ ಗುಣಗಳ ಕಾಂಟ್ಯಾಕ್ಟ್ ನಮ್ಮನ್ನೇನ್ ಮಾಡಿಬಿಡುತ್ತೆ, ಪೊಲ್ಯೂಟ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ಹೇಗೆ ಉಪಯೋಗಿಸ್ಬೇಕು ಅದನ್ನ? ಕೆಸರನ್ನ ಮುಟ್ಟದೆ ಹೇಗೆ ಉಪಯೋಗಿಸ್ಬೇಕೋ ಈ ಪ್ರಕೃತಿಯ ಟಚ್ ಇರಬಾರ್ದು. ಅದಕ್ಕೆ ಗುಣಾತೀತ ಸವುಚ್ಯತೆ, ಗುಣಗಳನ್ನ ಡೀಲಿಂಕ್ ಮಾಡಿ ಬದುಕೋದು ಕಲೆ ಗೊತ್ತಾಗಬೇಕು ಅಂತ ಹೇಳ್ತಾರೆ. ಗುಣಗಳನ್ನ ಡೀಲಿಂಕ್ ಮಾಡಿ ಬದುಕೋದು ಕಲೆ ಗೊತ್ತಾಗಿಬಿಟ್ರೆ ಅವಾಗ ಏನಾಗುತ್ತೆ, ಎಲ್ಲಿದ್ರೂ ಬಂಧಕ್ಕಾಗೋದೇ ಇಲ್ಲ. ಇದಾನೀಂ ಸರ್ವೋತ್ಕೃಷ್ಟತ್ವೇನ ಸರ್ವಸ್ಮಾತ್ ಭಿನ್ನಸ್ಯ ಸರ್ವೋಪಕಾರಕತ್ವೇನ ಪ್ರೇಷ್ಠಸ್ಯ ಪರಮಾತ್ಮ ತತ್ವಸ್ಯ ಅಪರೋಕ್ಷಂ ಕಥಾನು ಸ್ಯಾತ್ ಇತಿ ಸೋದಾಹರಣಂ ಸತ್ಸಾಧನ ಮಹಾ ಯರ್ಹಿ ಅಂತ ಕೇಳಿದ್ರೆ ಹೇಳ್ತಾರೆ. ಯರ್ಹಿ ಯದಾ ಪದ್ಮನಾಭ ಚರಣೇಶಣಯ ಅನುದಿನಂ ಪ್ರವೃದ್ಧಯ ಉರ್ವ್ಯಾ ಭಕ್ತಿಯಾ ಚೇತಸಃ. ಭಕ್ತಿ ಭಾರಿ ಜಾಸ್ತಿಯಾಗಿ ಹೋಗ್ತಾ ಹೋಗ್ಬೇಕು ದೇವರಲ್ಲಿ. ಸಾಮಾನ್ಯ ಭಕ್ತಿಗೆಲ್ಲ ಏನಾಗೋದಿಲ್ಲ, ದೇವ್ರ ಕಣ್ಣಿಗೆ ಕಾಣೋದಿಲ್ಲ. ಅತ್ಯುತ್ಕೃಷ್ಟವಾದ ಭಕ್ತಿ ಆಗಬೇಕು. ಮಗು ಸುಮ್ಮನೆ ಹತ್ರ ತಾಯಿ ಎತ್ಕೊಂಬೋದಿಲ್ಲ, ಬಂದು ಏನ್ ಮಾಡ್ಬೇಕು, ಅದು ಭಾರಿ ಜ್ವರಗಳ್ಬೇಕು. ಅವಾಗ ಏನ್ ಮಾಡ್ತಾಳೆ, ಅವಾಗ ಬರ್ತಾಳೆ. ಮೈಲಿ ಇದ್ರೆ ಮೈಲಿಗಾಗಿ ಎತ್ಕೊತಾಳೆ, ಬಿಡೋದಿಲ್ಲ. ಯಾಕೆ, ಏನ್ ಬಿಡೋದಿಲ್ಲ, ಭಾರಿ ಹೇಳ್ತಾ ಇದೆ ಅಂತ ಹೇಳ್ತಾ. ಭಕ್ತಿ ಹೇಗೆ ಬರಬೇಕು ನಮಗೆ, ಈಗ ಭಾರಿ ಭಕ್ತಿ ಬರಬೇಕು. ಸಣ್ಣ ಪುಟ್ಟ ಭಕ್ತಿಗೆಲ್ಲ ಉಪಯೋಗ ಇಲ್ಲ. ಅದಕ್ಕೆ ಉರುಭಕ್ತಿ ಅಂತ ಕೇಳ್ತಾ. ಎರಿಹಿ ಸತ್ವಾದಿ ಗುಣಕರ್ಮ ಜಾತಾನಿ ಮಲಾನಿ ವಿಧಮೇ ಪರಿಹರೇ. ಸತ್ವಾದಿ ಗುಣ ಪ್ಲಸ್ ಕರ್ಮ ಜಾತ, ಅವುಗಳಿಂದ ಹುಟ್ಟಿದ ಮಲವನ್ನ ವಿಧಮೇತ್ ಪರಿಹರೇ, ಅದೆಲ್ಲ ತೆಗೆದಾಕ್ಬಿಡ್ಬೇಕು. ತದಾ ತಸ್ಮಿನ್ ಚೇತಸಿ ಶುದ್ಧೇ ಆತ್ಮತತ್ವಂ ಪರಮಾತ್ಮ ಸ್ವರೂಪಂ ಸಾಕ್ಷಾತ್ ಉಪಲಭ್ಯತೆ ಅಪರೋಕ್ಷೀ ಕ್ರಿಯತೆ. ಆಗ ದೇವರು ಕಣ್ಣಾರೆ ಕಾಣ್ತಾನೆ ನಮಗೆ. ಕಥಮಿವ ಯಥಾ ಸವಿತೃ ಪ್ರಕಾಶ ಅಮಲ ದೃಶ್ಯವು ನಿರ್ಮಲ ಚಕ್ಷುಷಿ ದೃಶ್ಯತೆ. ಸೂರ್ಯನ ಪ್ರಕಾಶ ಇದ್ರೆ ಸಾಲದು, ನಾವು ನೋಡೋ ಕಣ್ಣು ಕೂಡ ನಮಗೆ ಬೇಕು. ಸೂರ್ಯನ ಪ್ರಕಾಶ ಇರಬೇಕು. ನಮಗೆ ಕಣ್ಣಿದೆ, ರಾತ್ರಿ ಸೂರ್ಯ ಕಾಣೋದಿಲ್ಲ. ಯಾಕೆ, ಸೂರ್ಯನೇ ಕಾಣೋದಿಲ್ಲ, ಸೂರ್ಯ ಇಲ್ಲ. ಆದರೆ ಕಣ್ಣಿದೆ, ಸೂರ್ಯ ಕಾಣೋದಿಲ್ಲ. ನಮ್ಮ ಕಣ್ಣು ಮುಚ್ಚಿಬಿಟ್ಟಿದ್ದೇವೆ. ಆಗ ಕಣ್ಣು ಮುಚ್ಚಿದ್ರೂ ಕಾಣೋದಿಲ್ಲ, ಕಣ್ಣು ಇಲ್ಲದೆ ಹೋದ್ರೂ ಕಾಣೋದಿಲ್ಲ, ಸೂರ್ಯನ ಇಲ್ಲದೆ ಹೋದ್ರೂ ಕಾಣೋದಿಲ್ಲ. ಇಲ್ಲಿ ದೇವರಿದ್ದಾರೆ, ಆ ಪ್ರಶ್ನೆ ಮುಗಿದೋಯ್ತು. ದೇವರು ಯಾವಾಗಲೂ ಇರ್ತಾನೆ, ಎಲ್ಲ ಕಡೆ ಇದ್ದಾರೆ. ಸೊ ಆ ಕೇಸ್ ಮುಗಿದೋಯ್ತು. ಆದ್ರೂ ಕಾಣದಲ್ಲಿ ಏನರ್ಥ, ಡಿಫೆಕ್ಟ್ ನಮ್ಮೊಳಗೆ ಇದೆ ಅಂತ ಅರ್ಥ. ಅದು ಎರಡು ಡಿಫೆಕ್ಟ್, ಒಂದು ಕರ್ಮದ ಡಿಫೆಕ್ಟ್, ಒಂದು ಗುಣದ ಡಿಫೆಕ್ಟ್. ಗುಣ ಪ್ರಕೃತಿ ಬಂಧನ, ಕರ್ಮ ನಾವು ಮಾಡಿದ ಅನಾದಿ ಕರ್ಮದ ಬಂಧನ. ಅವೆರಡು ಕಳ್ಕೋಬೇಕಾದ್ರೆ ಒಂದೇ ಉಪಾಯ, ದೇವರಲ್ಲಿ ಮನಸ್ಸಾಗ್ತದೆ, ಭಕ್ತಿ ಜಾಸ್ತಿ ಆಗಬೇಕು. ಹೌದೌದು, ಭಕ್ತಿನೇ ಶ್ರೇಷ್ಠ. ಭಕ್ತಿ ಬರ್ಬೇಕಾದ್ರೆ ಏನ್ ಬೇಕು, ಜ್ಞಾನ ಬೇಕೇ ಬೇಕು. ಜ್ಞಾನವಿಲ್ಲದ ಭಕ್ತಿಗೆ ಅರ್ಥ ಇಲ್ಲ. ಬರೀ ಊಟ ಬಡಿಸ್ತೆ, ಊಟ ಮಾಡಿ ಊಟ ಮಾಡಿ, ಏನ್ ಊಟ ಮಾಡಬೇಕು ಪಾಪ ಅವನು. ಭಕ್ತಿಗೆ ಏನು ಬೇಕು, ಅನ್ನ ಬೇಕು. ಅನ್ನ ಇಲ್ಲದೆ ಹೋದ್ರೆ ಭಕ್ತಿ ಇಲ್ಲ, ಆಮೇಲೆ ಜ್ಞಾನ ಇಲ್ಲದೆ ಹೋದ್ರೆ ಭಕ್ತಿ ಇಲ್ಲ. ಎರಡು ನೆನಪಿರು, ಭಕ್ತಿ ಭಕ್ತಿ. ಅದಕ್ಕೆ ಬರೀ ಎಲೆ ಕೆಲ ಸಾವಕಾಶ ಮಾಡಿದೀರ ಹಾಕಿರೋದಿಲ್ಲ, ಸಾವಕಾಶ ಮಾಡಿ ಏನು ಸಾವಕಾಶ ಮಾಡೋದು, ಅದಕ್ಕೆ ಸಾವಕಾಶ ಮಾಡೋದ್ರೆ ಅರ್ಥ ಇಲ್ಲ. ಅದಕ್ಕೆ ಭಕ್ತಿ ಸುಮ್ಮನೆ ಮಾಡಿ ಏನು ಅರ್ಥ, ಭಕ್ತಿ ಮಾಡಿ ಏನು ಭಕ್ತಿ ಮಾಡೋದು ಇವ್ರ ಮಧ್ಯೆ. ಕಣ್ಣು ಗ್ಲಿಜರ್ ಹಾಕಿ, ಗ್ಲಿಜರ್ ಹಾಕಿ ಅಳ್ಬೇಕಷ್ಟೇ, ಗೊತ್ತಾಯ್ತಾ. ಗ್ಲಿಜರಿಂದ ಹತ್ರ ಹತ್ತು ಅಂತ ಕರೆಯೋದಿಲ್ಲ. ಜ್ಞಾನ ಬಂದಷ್ಟು ಏನಾಗುತ್ತಾಗ, ತಕ್ಷಣ ಅರ್ಥ ಬಿಡ್ತಾ. ಅದಕ್ಕೆ ಆ ಭಕ್ತಿ ಬೇಕು. ಆ ಜ್ಞಾನ ಇಲ್ಲಿವರೆಗೆ ಇಂಪ್ರೂವ್ ಆಗೋದಿಲ್ಲ. ನಾವು ಭಕ್ತಿ ಪಂಥ ಭಕ್ತಿ ಪಂಥ ಅಂತ ಕೂಗಿದ್ರೆ ಭಕ್ತಿ ಪಂಥ ಆಗುತ್ತೇನು, ಏನು ಟೈಮ್ ವೇಸ್ಟ್ ಆಗಿ ಉಳಿದ್ರೂ ಟೈಮ್ ವೇಸ್ಟ್ ಆಗುತ್ತೆ, ಅದ್ರ ಏನು ಪ್ರಯೋಜನ ಇಲ್ಲ. ಇದನ್ ಮಾಡಬೇಕು. ಭಕ್ತಿ ಇದ್ರೆ ಬರಲಿಕ್ಕೆ ಹೇಗೆ ವಿದ್ಯಾರ್ಥಿಗೆ, ಓದ್ಕೊಂಡು ಹೋಗಿದ್ರೆ ಮಾತ್ರ ಸಾಧ್ಯನೋ ಹಾಗೆ ಜ್ಞಾನ ಇದ್ರೆ ಮಾತ್ರ ಭಕ್ತಿ ಬರಲಿಕ್ಕೆ ಸಾಧ್ಯ. ಅದಕ್ಕೆ ಜ್ಞಾನವನ್ನ ಸಂಪಾದನೆ ಮಾಡಲೇಬೇಕು. ಆ ದೇವ್ರ ಜ್ಞಾನೇಂದ್ರಿಯ ಕೊಟ್ಟಿರೋದೇ ಅದಕ್ಕೆ. ಜ್ಞಾನೇಂದ್ರಿಯ ಅಂದ್ರೇನು, ಜ್ಞಾನ ಸಂಪಾದನೆ ಸಹಾಯ ಮಾಡ್ತಕ್ಕಂಥ ಇಂದ್ರಿಯಗಳು ಅಂತ. ಅದನ್ನು ಉಪಯೋಗಿಸ್ತಾ ಹೋದ್ರೆ ನಾವು ಡೆಡ್ ಡೆಡ್ ಇದ್ದ ಲೆಕ್ಕವೆಲ್ಲ ಕೂಡ. ಜ್ಞಾನೇಂದ್ರಿಯ ಇದೆ, ಜ್ಞಾನ ಸಂಪಾದನೆ ಮಾಡೋದಾದ್ರೆ ಜ್ಞಾನೇಂದ್ರಿ ಕೆಲಸನೇ ಇಲ್ಲ. ಆ ರೀತಿ ಆಗಿಬಿಟ್ಟಿದೆ, ಹಾಗೆ ಮಾಡಬಾರ್ದು. ಕಥಬಿವಾ ಮುಂದೆ ಇಷ್ಟ ಹೇಳಿ ರಾಜೋವಾಚ ಕರ್ಮಯೋಗಂ ವದ ತನಃ ಪುರುಷೋ ಏನ ಸಂಸ್ಕೃತ ವಿಧೂ ಯೇಹಾಶು ಕರ್ಮಾಣಿ ನೈಷ್ಕರ್ಮ್ಯಂ ವಿಂದತೆ ಪರಂ. ಆ ಪ್ರಶ್ನೆ ಉತ್ತರ ಮುಗಿತೀಗ. ಮುಂದಿನ ಪ್ರಶ್ನೆ ಕೇಳ್ತಾರೆ. ಕರ್ಮಯೋಗಂ ವದತನಃ ಪುರುಷ ಏನ ಸಂಸ್ಕೃತ ವಿಧೂಯ ಇಹ ಆಶು ಕರ್ಮಾಣಿ ನೈಷ್ಕರ್ಮ್ಯಂ ವಿಂದತೆ ಪರಂ. ಸ್ವಾಮಿ ನಗ ನಹ ನಮಗೆ ಕರ್ಮಯೋಗಂ ವದತ, ಈ ಕರ್ಮಯೋಗದ ಬಗ್ಗೆ ಸ್ವಲ್ಪ ಹೇಳಿರಿ ಅಂತ ಕೇಳ್ತಾರೆ. ಕರ್ಮಯೋಗದ ಬಗ್ಗೆ ಹೇಳಬೇಕು ನೀವು. ಯಾತಕ್ಕೆ ಏನ ಸಂಸ್ಕೃತ ಪುರುಷ, ಸಂಸ್ಕಾರ ಹೊಂದಬೇಕು ಪುರುಷ. ಕರ್ಮ ಮಾಡಿ ಮಾಡಿ ಏನಾಗ್ತಾನೆ, ಸಂಸ್ಕಾರ ಹೊಂದುತ್ತಾನೆ. ಸಂಸ್ಕಾರ ಹೊಂದಿದಂತಹ ಜೀವ ಕರ್ಮಾಣಿ ವಿಧೂಯ ಕರ್ಮವನ್ನೆಲ್ಲ ಕಳ್ಕೊಂಡು ಬಿಡ್ತಾನೆ. ಆಶು ಬೇಗನೆ ನೈಷ್ಕರ್ಮ್ಯಂ ಪರಂ ವಿಂದತೆ. ನೈಷ್ಕರ್ಮ್ಯ ಅಂದ್ರೇನು, ಯಾವುದೇ ಕರ್ಮದ ಬಂಧನ ಇಲ್ಲದೆ ಇರತಕ್ಕಂತಹ ಜಾಗ, ಅದಕ್ಕೆ ಮುಕ್ತಿ ಅಂತ. ನೈಷ್ಕರ್ಮ್ಯ ಅಂದ್ರೆ ಕರ್ಮ ಇಲ್ಲದ ಜಾಗ ಅಲ್ಲ, ಕರ್ಮದ ಬಂಧನ ಇಲ್ಲದೆ ಇರೋ ಜಾಗ. ಇವರೇನ್ ತಿಳ್ಕೊಂಡ್ಬಿಟ್ರು, ಕರ್ಮನೇ ಇಲ್ಲದೆ ಇರೋ ಜಾಗ ಅಂತ ತಿಳ್ಕೊಂಡ್ಬಿಟ್ರು. ರಿಟೈರ್ ಆದ ಆಫೀಸ್ಗೆ ಹೋಗಕ್ಕೆ ಇದ್ದಿಲ್ಲ ಕಂಪನಿ, ಯಾವ ನಿಶ್ಚಿಂತೆ ಆಗಿಬಿಡ್ತಿ. ಅವ್ರು ಬದುಕಿದ್ದಾರೆ, ಉಳಿದ ಕೆಲಸ ಮಾಡ್ತಿದ್ದಾನೆ, ಅದ್ರ ಬಂಧನ ಇಲ್ಲ. ಸುಮ್ಮನೆ ಬೇಕು ಆಫೀಸ್ ಕ್ಯಾಶುವಲಿ ಹೋಗ್ಬೋದು, ಏನು ತಪ್ಪಲ್ಲ. ಅದ್ರ ಹೋಗ್ಲೇಬೇಕು ಅಂತ ನಿಬಂಧನೆ ಇಲ್ಲ. ನೈಷ್ಕರ್ಮ್ಯ ಅಂದ್ರೆ ಕರ್ಮ ಬಿಡೋದಲ್ಲ, ಕರ್ಮಾಚರಣೆಗೆ ಕರ್ಮ ಬಂಧನ ಇಲ್ಲ. ಅದು ಕರ್ಮಾಚರಣೆಗೆ ಒಂದು ಸ್ಪೆಷಲ್ ಫಲನೂ ಇಲ್ಲ. ಯಾತಕ್ಕೆ, ಸ್ವೇಚ್ಛ ಮುಕ್ತಿಯಲ್ಲಿದ್ದಾಗ ಎಂಜಾಯ್ ಮಾಡ್ತಾನೆ ಹೊರತು ಸಿದ್ಧಿಗೋಸ್ಕರ ಕರ್ಮ ಮಾಡೋದಿಲ್ಲ. ಅಂತ ಸ್ಟೇಜ್ ಬಿಡ್ತಾನೆ. ನೈಷ್ಕರ್ಮ್ಯಂ ವಿಂದತೆ ಪರಂ. ಮಗಳು ಮದುವೆ ಆಗಿದ್ದಿಲ್ಲ, ಮದುವೆ ಮಾಡಿಬಿಟ್ಟ, ಅಪ್ಪ ಫ್ರೀ ಅಂದ್ಬಿಟ್ಟ. ಫ್ರೀ ಅಂದ್ರೆ ಊಟ ಮಾಡಿದ್ರೆ ತಿಂಡಿ ಮಾಡಿದ್ರೆ ಅಂತ ಅರ್ಥನಾ? ಯಾವುದು ಫ್ರೀ? ಈಗ ಮದುವೆ ಮಾಡಿಲ್ಲ ಅಂತ ಬಂಧನ ಇತ್ತು, ಅದು ಹೋಗಿಬಿಡುತ್ತಷ್ಟೇ. ಆ ತರಹ ನೈಷ್ಕರ್ಮ್ಯಂ ವಿಂದತೆ ಪರಂ. ಇಂಥ ಶಬ್ದದ ಅಪಾರ್ಥ ಮಾಡ್ಕೊಂಡು ಮಾಡ್ಕೊಂಡು ಅವ್ರು ಏನ್ ಮಾಡ್ಬಿಟ್ರು, ಏನೇನೋ ಮಾಡಿ ಹಾಕಿ ಕೊನೆ ಕರ್ಮ ಎಲ್ಲ ಹೋಗ್ತದೆ ಅಂದ್ಮೇಲೆ ಏನಾಗಿರ್ಬೇಕು ಅವನು? ಬ್ರಹ್ಮೈಕ್ಯ ಹೊಂದಿಬಿಟ್ರು, ಎಲ್ಲರೂ ಕರ್ಮ ಮಾಡಬೇಕಾಗ್ತದೆ, ಬ್ರಹ್ಮೈಕ್ಯ ಹೊಂದ್ಬಿಟ್ಟ ಅಂತ ಹೇಳಿದ. ತಪ್ಪ. ಕರ್ಮಯೋಗಂ ವತತನಃ ಪುರುಷೋ ಏನ ಸಂಸ್ಕೃತ ವಿಧೂಯೇಹ ಶುಕರ್ಮಾಣಿ ನೈಷ್ಕರ್ಮ್ಯಂ ವಿಂದತೆ ಪರಂ. ವಿಧೂಯ ಇಹ ಆಶು ಕರ್ಮಾಣಿ. ಆಶು ಭಾರಿ ಮುಖ್ಯ. ಕರ್ಮದ ಬಂಧನ ಬೇಗ ಕಳ್ಕೋಬೇಕು, ತಡಾದಷ್ಟು ಪ್ರಾಬ್ಲಮ್ಮೇ ಅದು. ಕೆಲವು ವಿಷಯಗಳು ಪೆಂಡಿಂಗ್ ಏನೋ ಮುಗಿಸ್ಬಿಡ್ಬೇಕು, ತಡಾದಷ್ಟು ಏನಾಗುತ್ತದೆ, ಇನ್ನು ದೊಡ್ಡದಾಗಲೇ ಶುರುವಾಗ್ಬಿಡುತ್ತೆ, ಕಳ್ಕೊಂಡ್ಬಿಡಬೇಕು ಅದೆಷ್ಟು ಬೇಗ. ಏವಂ ಪ್ರಶ್ನಂ ಋಷೀನ್ ಪೂರ್ವಂ ಅಪೃಚ್ಛಂ ಪಿತುರಂತಿಕೆ ನಾಬ್ರುವನ್ ಬ್ರಹ್ಮಣ ಪುತ್ರಾಹ ತತ್ರ ಕಾರಣ ಮುಚ್ಚತಾಂ. ಈ ಪ್ರಶ್ನೆಗೆ ಒಂದು ಸ್ಪೆಷಲ್ ನೋಟ್ ಕೊಡ್ತಾನೆ. ಬರೀ ಪ್ರಶ್ನೆ ಕೇಳ್ತಿದ್ದ ಮೊದಲು, ಇಷ್ಟೊತ್ತೊಂದು ನೋಟ್ ಹೇಳ್ತಾನೆ. ಏನು ಅಂದ್ರೆ, ಏವಂ ಪ್ರಶ್ನಂ ಋಷೀನ್ ಪೂರ್ವಂ ಅಪೃಚ್ಛಂ ಪಿತುರಂತಿಕೆ. ಪಿತುರಂತಿಕೆ ಏನಿದೆ ಅಲ್ಲಿ? ಪಿತುರಂತಿಕೆನೇ ಪಿತುರಂತಿಕೆ. ಹಿಂದೆ ಒಂದ್ಸಲ ಪಿತುರಂತಿಕೆ ಅಂದ್ರೆ ನಿಮ್ಮಪ್ಪನ ಹತ್ರ, ಬ್ರಹ್ಮದೇವರ ಹತ್ರ ಮತ್ತೆ ನಾನು ಕೂತು ಇದ್ದಾಗ ನಾನು ಪ್ರಶ್ನೆ ಕೇಳಿದೆ, ಪ್ರಶ್ನೆನೇ ಕೇಳಿದೆ. ನಾಪೂರ್ವಂ ಬ್ರಹ್ಮಣ ಪುತ್ರಾಹ, ಬ್ರಹ್ಮದೇವರ ಮಕ್ಕಳು ಉತ್ತರ ಕೊಡಲೇ ಇಲ್ಲ ಅದಕ್ಕೆ. ತತ್ರ ಕಾರಣ ಮುಚ್ಚತ, ಮ್ಯಾತ ಕೊಡಲಿಲ್ಲ ಅವರು. ಈ ಪ್ರಶ್ನೆ ನಿಮಗೆ ಕೇಳಿದಾಗ ಅವರಿಗೆ ಕೇಳಿದ್ದೆ, ಅವರು ಉತ್ತರ ಕೊಡಲಿಲ್ಲ. ಆಗ ಆ ಉತ್ತರ ಯಾಕೆ ಕೊಡಲಿಲ್ಲ ಅಂತ ನೀವೇ ಹೇಳಬೇಕು ಅಂತ ಹೇಳ್ತಾರೆ. ಆ ಸ್ಟೇಜಲ್ಲಿ ಯಾಕೆ ಉತ್ತರ ಕೊಡಲಿಲ್ಲ, ಕೊಡಬೇಕಾಗಿತ್ತಲ್ಲ, ಅದು ಇಂಪಾರ್ಟೆಂಟ್. ಅದು ತೀರ್ಮಾನ ಕರ್ಮಯೋಗಮಿತಿ. ಬ್ರಹ್ಮಣ ಪುತ್ರಾಹ ಸನಕಾದಯ, ಬ್ರಹ್ಮದೇವರ ಮಕ್ಕಳು ಸನಕಾದಿಗಳು, ಅವರ ಹತ್ರ ಕೇಳಿದರೆ ಉತ್ತರ ಕೊಡಲೇ ಇಲ್ವಲ್ಲ ಯಾತಕ್ಕೆ, ಅದನ್ನು ತಿಳಿಸಿ ಅಂತ ಪ್ರಾರ್ಥನೆ ಮಾಡಿದ. ಇದರಿಂದ ಏನಾಯ್ತು ಅಂದ್ರೆ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಅಂತ ಆಯ್ತು. ಇಂಥ ನೋಟುಗಳು ಹೇಳಿದಾಗ ಅಲ್ಲೆಲ್ಲ ಕೇಳಿದ್ರೆ ಯಾರೋ ಉತ್ತರ ಕೊಟ್ಟಿಲ್ಲ ಹೇಳಿ ಅಂದ ತಕ್ಷಣ ಪ್ರಶ್ನೆ ಮಹತ್ವ ಜಾಸ್ತಿ ಬರುತ್ತೆ. ಯಾರ ಉತ್ತರ ಕೊಡ್ತಾರೆ ಪ್ರಶ್ನೆಗಳು ಬೇರೆ, ಯಾರು ಉತ್ತರ ಕೊಟ್ಟಿರೋ ಪ್ರಶ್ನೆ ಇವರು ಭಾರಿ ಕೊರಿತಾ ಇದೆ ಮನಸ್ಸಿನೊಳಗೆ, ಯಾರನ್ನ ಕೇಳಿದ್ರು ಕನ್ವಿನ್ಸ್ ಆಗಲೇ ಇಲ್ಲ ನೀವು ಹೇಳಿ ಅಂದ್ರೆ ಪ್ರಶ್ನೆ ಮಹತ್ವ ಜಾಸ್ತಿ ಆಗುತ್ತೆ. ಅದಕ್ಕೆ ಅಂದ ಸೂಕ್ಷ್ಮ ಪ್ರಶ್ನೆ ಇದೆ. ಕರ್ಮಯೋಗದ ಸ್ವರೂಪ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಸುಲಭವಾದದ್ದಲ್ಲ ಅದು ಅಂತ ನನಗೆ ಗೊತ್ತಾಗಿದೆ. ಅದಕ್ಕೆ ಪ್ರಾಯ ಹೇಳಿರ್ಲಿಕ್ಕಿಲ್ಲ, ನೀವು ಅದನ್ನು ತಿಳಿಸಿ ಅಂತ ಕೇಳಿದ. ಆವಿರ್ಹೋತ್ರ ಉವಾಚ ಕವಿ ಹರಿಹಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಆವಿರ್ಹೋತ್ರ. ಈ ಕ್ರಮದಲ್ಲಿ ಬಂತು. ಇವರು ಹೇಳ್ತಾರೆ, ಕರ್ಮ ಕರ್ಮ ವಿಕರ್ಮೇತಿ ವೇದವಾದೋ ನಲೌಕಿಕ ವೇದಶ್ಚ ಚಾತ್ಮತ್ವಾತ್ ತತ್ರ ಮುಹ್ಯಂತಿ ಸೂರಯ. ಆವಿರ್ಹೋತ್ರ ಉವಾಚ, ಅವರು ಹೇಳಿದರು, ಕರ್ಮ ಅಕರ್ಮ ವಿಕರ್ಮ ಇತಿ ವೇದವಾದ ನ ಲೌಕಿಕ ವೇದಸ್ಯ ಚ ಈಶ್ವರಾತ್ಮತ್ವಾತ್ ತತ್ರ ಮುಹ್ಯಂತಿ ಸೂರಯ. ಇದು ನೋಡೋದಕ್ಕೆ ಅದು ಹೇಗೆ ಕಾಣುತ್ತೆ ಅಂದ್ರೆ, ಕರ್ಮ ಅಕರ್ಮ ವಿಕರ್ಮ ವೇದದಲ್ಲಿ ಹೇಳಿದೆ ಹೊರತು ಲೌಕಿಕ ಅಲ್ಲ ಇದು. ಅಂದ್ರೆ ವೇಸ್ಟ್ ಇದು ಲೌಕಿಕ ಅಲ್ರಿ, ಅವೆಲ್ಲ ಇಂಪ್ರಾಕ್ಟಿಕಬಲ್ ಅಂತ ಹೇಳಿದಾಗೆ. ವೇದದಲ್ಲಿ ಏನೇನೋ ಹೇಳ್ತಿರ್ತಾರೋ ಅದು ನಮಗೆ ಸಂಬಂಧ ಪಡೋದಿಲ್ಲ, ಹಾಗಲ್ಲ ಅರ್ಥ. ಇದೆಲ್ಲ ವೇದದಲ್ಲಿ ಹೇಳಿರೋ ವಿಚಾರ, ಲೌಕಿಕ ವಿಚಾರ ಅಲ್ಲ ಇದು, ಬಹಳ ದೊಡ್ಡ ವಿಚಾರ ಅಂತ. ಕರ್ಮ ಅಕರ್ಮ ವಿಕರ್ಮ ಅಂಬುದು ನಾವ್ಯಾರ ಕ್ರಿಯೇಟ್ ಮಾಡಿ ವೇದವಾದ. ಅದು ವೇದವಾದ ಅಂದ್ರೆ ವೇದೋಕ್ತವಾದ ವಾದ, ವೇದೋಕ್ತವಾದ ವಿಷಯ ಅದಿದೆ. ಅದು ವೇದವಾದಗಳೆಲ್ಲ ಕೆಡಲು ಹೇಳಬೇಕಾದ್ರೆ ಬದ್ಧಾಂತರ್ಗತ ವೇದವ್ಯಾಸ ಅಂತ ಹೇಳಬೇಕಾದ್ರೆ ವೇದವಾದಗಳೆಲ್ಲ ಕೆಡಲು, ವೇದವಾದಗಳನ್ನು ವೇದೋಕ್ತವಾದ ವಾದಗಳೆಲ್ಲ ಕೆಟ್ಟಾಗ ಆಗ ಪ್ರಾರ್ಥನೆ ಮಾಡಿದ್ದಕ್ಕೆ ವೇದವ್ಯಾಸ ಅವತಾರವಾಯಿತು ಅಂತ ಹೇಳ್ತಾರಲ್ಲ. ಆ ರೀತಿ ವೇದವಾದ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ ಇಲ್ಲಿ. ವೇದವಾದ ರಥ ಪಾರ್ಥ ನಾಣ್ಯದ ಸ್ಥಿತಿವಾದಿ, ಅದು ಆ ವೇದವಾದ ಬೇರೆ. ಅಲ್ಲಿ ವೇದವಾದ ಅಂದ್ರೇನು? ವೇದದ ಅಪರೆಂಟ್ ಮೀನಿಂಗ್ ಅಂತ ಅರ್ಥ. ಇಲ್ಲಿ ವೇದವಾದ ಅಂದ್ರೆ ವೇದ ಸರಿಯಾದ ಅರ್ಥ ಅಂತ ಅರ್ಥ. ಅಂದ್ರೆ ವೇದವಾದ ಶಬ್ದನೇ ಯಾವ ಪ್ರಸಂಗದಲ್ಲಿ ಬರುತ್ತೆ ನೋಡಿ ಅರ್ಥ ಹೇಳಬೇಕು. ಆವಿರ್ಹೋತ್ರ ಜಾನಂತೋಭಿ ದುರ್ಜ್ಞೇಯ ಪ್ರಶ್ನೋಯಂ ಜ್ಞಾನಿನಾಮಪಿ ಇತಿ ಜ್ಞಾಪಯಿತು ಬ್ರಹ್ಮ ಪುತ್ರ ನೋಚುರ್ನಿ ಮೇಹ್ ಪುರಾ. ಇದಕ್ಕೊಂದು ಇಲ್ಲಿ ಅರ್ಥ ಹೇಳಿದ್ರು ಆಚಾರ್ಯ ಏನಂತ, ಇದರಿಂದ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಯಾತಕ್ಕೆ ಅಂದ್ರೆ ಒಂದು ಡೌಟ್ ಬರಬಹುದು. ಅವರಿಗೆ ಗೊತ್ತಿತ್ತೋ ಇಲ್ವೋ, ಯಾರಿಗೆ ಸನಕಾದಿಗಳಿಗೆ ಗೊತ್ತಿತ್ತೋ ಇಲ್ಲೋ ಅಂತ ಅನಿಸಿದ್ರೆ ಆ ಪ್ರಶ್ನೆ ಅಲ್ಲ ಅಂತ ಹೇಳ್ತಾರೆ. ಜಾನಂತೋಭಿ ದುರ್ಜ್ಞೇಯ ಪ್ರಶ್ನೋಯಂ ಜ್ಞಾನಿನಾಮಪಿ. ಸನಕಾದಿಗಳ ಉತ್ತರ ಗೊತ್ತಿದ್ರು ಕೂಡ ಯಾತಕ್ಕೆ ಹೇಳಿಲ್ಲ ಅಂದ್ರೆ, ಇದು ಸಾಮಾನ್ಯರು ತಿಳ್ಕೊಳ್ತಕ್ಕಂಥ ವಿಷಯ ಅಲ್ಲ, ಬಹಳ ಕಷ್ಟದ ವಿಷಯ ಅಂತ ತೋರಿಸಕ್ಕೆ ಏನ್ ಮಾಡಿದ್ರೆ ಹೇಳಲಿಲ್ಲ ಹೊರತು ತಮಗೆ ಗೊತ್ತಿಲ್ಲ ಅಂತ ಹೇಳಲಿಲ್ಲ ಅಂತಲ್ಲ. ಇದು ಮುಖ್ಯ. ಇತಿ ಜ್ಞಾಪ ಇತು ಬ್ರಹ್ಮಪುತ್ರ ನೋಚುಹು ನಿಮೇಹ್ ಪುರ. ಅದಕ್ಕಾಗಿನೇ ಬ್ರಹ್ಮಪುತ್ರ ನಿಮಗೆ ಹೇಳಿರಲಿಲ್ಲ ಹಿಂದೆ. ಇತಿ ವಾಕ್ಯಾತ್ ಜ್ಞಾನಿನಾಮಿ ದುರ್ಜ್ಞೇಯತ್ವ ನಿಮಿತ್ತಮಿತ್ಯಭಿಪ್ರೇತ್ಯ ತೇ ಪ್ರಶ್ನೆ ಪರಿಹಾರ ಆದೋ ನ ಕೃತಃ ಇತಿ ಸೂಚಯನ್ ಪ್ರಶ್ನೆಂ ಪರಿಹರತಿ ಕರ್ಮೇ. ಇದು ಕೇಳಿರೋ ಪ್ರಶ್ನೆ ಸೂಕ್ಷ್ಮ ಪ್ರಶ್ನೆ ಇದು, ಜ್ಞಾನಿಗಳಿಗೂ ಕೂಡ ಸುಲಭವಾಗಿ ಅರ್ಥ ಆಗತಕ್ಕಂಥದ್ದಲ್ಲ. ನಿಮಿರಾಜ ಜ್ಞಾನಿ, ಆತನಿಗೆ ಹೇಳಿಲ್ಲ ಅಂದ್ರೆ ಏನರ್ಥ? ಜ್ಞಾನಿಗಳಿಗೆ ಸುಲಭ ತಿಳಿಯೋದಿಲ್ಲ ಅಂತ ಅರ್ಥ. ಹೇಳೋ ಜ್ಞಾನಿಗಳಲ್ಲ, ಕೇಳೋ ಜ್ಞಾನಿಗಳಿಗೆ ಅಂತ ಅರ್ಥ. ಇದಂ ಕರ್ಮ ಪ್ರಶಸ್ತಂ ಇದಂ ಕರ್ಮ ಕರ್ತುಂ ಅಯೋಗ್ಯಂ ಇದಂ ವಿಕರ್ಮ ವಿರುದ್ಧಂ ಕರ್ಮೇ ಇತಿ ವೇದಗತೋ ವಿಚಾರ ನ ಲೌಕಿಕ. ವೇದದಲ್ಲಿ ಹೇಳತಕ್ಕಂಥ ವಿಚಾರ ಸಾಮಾನ್ಯ ವಿಷಯ, ಸೈಂಟಿಫಿಕ್ ಥಿಂಗ್ ಅಂತ ಹೇಳ್ತಾರಲ್ಲ ಆ ಥರ ಲೋಕ ವಿಷಯ. ವೇದ ಬಹಿರ್ಮುಖ ಜನಗೋಚರೋ ನಭವತಿ ಅಂತ. ವೇದಗಳನ್ನು ಯಾರು ತಿಳಿದಿಲ್ಲ ಅವರಿಗೆಲ್ಲ ಹೇಳೋದಕ್ಕೆ ಬರೋದಿಲ್ಲ ಇದೆಲ್ಲ ಕೂಡ. ಇವತ್ತೆಲ್ಲ ಹೇಳೋದು ಯಜ್ಞ ಮಾಡಬೇಡ ಹಾಗೆ ತಮಾಷೆ ಮಾಡ್ತಿರ್ತಾರಲ್ಲ, ಯಾರು ಇವರೆಲ್ಲ ವಿಷಯ ಗೊತ್ತೇ ಇಲ್ಲ ಅವರಿಗೆ. ಗೊತ್ತಿಲ್ಲದವ್ರು ಕಾಮೆಂಟ್ ಮಾಡಿದ್ರು, ಗ್ರಹಣಸ್ಥಾನ ಯಾರೋ ಮಾಡಬೇಡ ಅದ್ರ ಕಾಮೆಂಟ್, ಅದ್ರ ಬಗ್ಗೆ ಅನ್ಸೈಂಟಿಫಿಕ್ ಮಾಡ್ತಿದ್ದಾರೆ. ಅನ್ಸೈಂಟಿಫಿಕ್ ಯಾರು ಹೇಳಿದ್ರು ಫಸ್ಟ್ ಇವನಿಗೆ? ಇದು ವೇದವಾದೋ ನಲೌಕಿಕ, ಇದು ಯಾವ್ದರಿಂದ ಅರ್ಥ ಆಗೋದಿದ ಶಾಸ್ತ್ರಗಮ್ಯವಾದ ವಿಚಾರಣೆ ಹೊರತು ಇವನು ಹೇಳಿದ ಅರ್ಥ ಆಗೋದಲ್ಲ. ಯಾರೋ ಹೇಳಿದ್ರು ತಿನ್ನೋದಿಲ್ಲ ಅಂತ, ಡಾಕ್ಟರ್ ಏನ್ ಡಾಕ್ಟರ್ ತಿನ್ನಾಯ ಪರವಾಗಿಲ್ಲ ಅಂತ ಹೇಳಿದ ಅರ್ಥ ಹೇಳಿದ್ರೆ ಇವರಿಗೆ ಗೊತ್ತಾಗುತ್ತದ ಆ ವಸ್ತುವಿನಲ್ಲಿ ಏನ್ ತಿಂದ್ರೆ ಏನಾಗುತ್ತೆ ಅಂತ ಇವನಿಗೆ ಗೊತ್ತಿಲ್ಲ. ಇದು ರುಚಿ ಗೊತ್ತಾಗುತ್ತೆ ಹೊರತು ಎಫೆಕ್ಟ್ ಗೊತ್ತಾಗೋದಿಲ್ಲ. ಎಫೆಕ್ಟ್ ಗೊತ್ತಾಗೋದು ಯಾರಿಗೆ? ಡಾಕ್ಟ್ರಿಗೆ. ಡಾಕ್ಟರ್ ಹೇಳಿದ್ದನ್ನ ಹೇಗೆ ನೋಡ, ನಮ್ಮ ಕಣ್ಣಿಗೆ ಕಾಣೋ ಪದಾರ್ಥದಲ್ಲೇನೆ ಅಥಾರಿಟಿ ಯಾರಾಗ್ತಾರೆ? ಡಾಕ್ಟರ್ ಆಗ್ತಾರೆ, ನಾವಾಗೋದಿಲ್ಲ. ಅದೇ ರೀತಿಯೇ ಗ್ರಹಣಾದಿಗಳಿಗೆ ಅಥಾರಿಟಿ ಯಾರಾಗ್ತಾರೆ? ವೇದ ಶಾಸ್ತ್ರ ಆಗುತ್ತೆ ಅವ್ರು, ಇವರಲ್ಲ. ಇವ್ರ ತಾವೇ ಆತಾಡಿದ್ರು ಎಲ್ಲರೂ ಕೂಡ. ಅದು ಏನು ಕಣ್ಕೊಂಡು ಹೇಳಿಸ್ತಿರೋದು? ನಾನು ತಿಂತೀನಿ ನೋಡಿ, ನನಗೆ ಏನಾಗಿಲ್ಲ, ಏನು ಈಗಲೇ ಆಗುತ್ತೆ ನಿನಗೆ. ವಿಷಯ ಕುಡಿತಿರೋ ಹೋಗಿ ಸ್ವಲ್ಪ ಕುಡಿದ್ರೆ ಸ್ವಲ್ಪತ್ತಿಗೆ ಆಗೋದ ಕೂಡ. ಕುಡಿದುಕೊಳ್ಳೋದಕ್ಕೆ ಬೆಳಗ್ಗೆ ಯಾರು ಯಾರು ಶಾಸ್ತ್ರಾಡೇ ಬೇಕಾಗಿದ್ದಿಲ್ಲ, ಇನ್ನು ಎಲ್ಲೇ ಕಣ್ಣಿಗೆ ಕಾಣಿಸ್ತೀನಿ, ಸ್ವಲ್ಪ ಟೈಮ್ ಬೇಕಂತ. ಆ ದೃಷ್ಟಿಯಿಂದ ಇದನ್ನು ದುರುಪಯೋಗ ಮಾಡ್ಕೊತಿದ್ದಾರೆ. ಮಾಧ್ಯಮ ಟಿವಿ ಮತ್ತು ಮಾಧ್ಯಮಗಳಲ್ಲಿ ಇದೇ ಕೆಲಸಗಳೇ. ಕಾಲದ ಕಾಲಕ್ಕೆ ಹೇಳಿದ್ದು ಹೇಳಿದ್ದೇನೆ, ಸುಮ್ಮನೆ ಕೊಡಬಾರ್ದ ಅವಕ್ಕೆಲ್ಲ ತಮ್ಮ ಸ್ಕೋಪ್ ಸೇರಿದ್ದಲ್ಲ. ನಮ್ಗೆ ಹೇಳ್ತಾರೆ, ನಮಗೆ ಗೊತ್ತಿಲ್ಲ. ಅದೊಂದು ವಿಧ ನಮ್ದು ನಮ್ಮ ಪ್ರಕಾರ ಆಗಿಲ್ಲ ಅಷ್ಟೇ ಹೊರತು, ನಾವೇನು ಸರ್ವಜ್ಞರಲ್ಲ. ಅದನ್ನು ಯಾವಾಗಲೂ ತಿಳ್ಕೊಂಡಿರ್ಬೇಕು, ಅರ್ಥ ಮಾಡ್ಕೊಂಡ್ರೆ ತಪ್ಪಾಗುತ್ತೆ. ಪರೋಕ್ಷ ಯಾರು ಹೇಳಿದ ಟ್ಯಾಕ್ಸ್ ಕೊಡಬೇಡ ನಾನು ಹೇಳ್ತೀನಿ ಕೇಳು ಅಂತ ಕೇಳಿದ, ಇವ್ರು ಟ್ಯಾಕ್ಸ್ ಕೊಡಬೇಡ ಹೇಳ್ತೀನಿ ಅಂತ ಕೇಳಿದ, ಇಬ್ಬರು ಹಿಡ್ಕೊಂಡು ಹೋಗ್ತಾರೆ. ಆಮೇಲೆ ಇವ್ನು ಹೇಳಿದ್ರೆ ಯಾರು ಕೇಳ್ತಾರೆ? ಟ್ಯಾಕ್ಸ್ ಕೊಡಬಾರ್ದು, ಈ ವರ್ಷ ಭಾರಿ ಕಷ್ಟ ಬಂದಿದೆ ಕೊಡಬಾರ್ದು. ಅವ್ರು ಡಿಕ್ಲೇರ್ ಮಾಡಿದ್ರೆ ಕೊಡಬಾರದೇ ಹೊರತು, ಇವ್ರು ಎಷ್ಟೇ ಪಾಪರಾಗಿದ್ರು ಕೂಡ ಕೊಡಬೇಕು ಅಂದ್ರೆ ಕೊಡಲೇಬೇಕು. ಅವರು ವೇವ್ ಮಾಡಿದ್ರೆ ಪರವಾಗಿಲ್ಲ, ತಾರೇ ವೇವ್ ಮಾಡ್ಕೊಳ್ಬೇಕು. ನೀವು ಸಂಧಾನ ಮಾಡ್ಬೇಕು, ತಾರೇ ತೀರ್ಮಾನ ಮಾಡ್ಕೊಂಡ್ಬಿಟ್ರೆ ಯಾರು ಜವಾಬ್ದಾರ ಅದಕ್ಕೆ? ಸೂತಕಾದಿಗಳು ಬಂತು ಮಾಡಬಾರ್ದು, ಅವ ಸರಿ ಶಾಸ್ತ್ರನೇ ಒಪ್ಪಿಗೆ ಕೊಟ್ಟಿದೆ. ಯಾಕೆ ಅಂದ್ರೆ ಯಾವ ಕಾಲಕ್ಕೆ ಬಿಡಬೇಕು, ಯಾವ ಕಾಲಕ್ಕೆ ಬಿಡಬಾರ್ದು ಅನ್ನೋದನ್ನು ಶಾಸ್ತ್ರ ಹೇಳಿರಬೇಕಾದ್ರೆ ನಲೌಕಿಕ ಲೌಕಿಕ ವಿಚಾರ ಅಲ್ಲ. ಕರ್ಮಾಕರ್ಮ ವಿಕರ್ಮೇತಿ ವೇದವಾದೋ ನಲೌಕಿಕ ವೇದಶ್ಚ ಈಶ್ವರಾತ್ಮತ್ವ ತತ್ರ ಮುಹ್ಯಂತೆ ಸೂರಯ. ವೇದ ಏನದು? ಈಶ್ವರಾತ್ಮ ಅಂದ್ರೇನು? ಈಶ್ವರ ಸ್ವಾಮಿಕ, ವೇದಗಳ ಸ್ವಾಮಿ ಯಾರು? ದೇವರು. ಅಂದ್ರೆ ಭಾರಿ ಜಟಿಲ, ಅದಕ್ಕೆ ಜ್ಞಾನಿಗಳಿಗೂ ಅರ್ಥ ಆಗೋದು ಕಷ್ಟ. ಸೂಕ್ಷ್ಮ ವಿಚಾರ ಅಂತ ತಾತ್ಪರ್ಯ ಇದು. ಯಾವುದು ಹೇಳ್ತಾರೆ? ಇಲ್ಲ ಅಲ್ಲ, ಅದು ಆ ಅರ್ಥ ಅಲ್ಲ ಹೇಳ್ತಾರೆ. ಅದನ್ನ ಕರ್ಮ ಅಕರ್ಮ ವಿಕರ್ಮ. ಕರ್ಮ ಅಂದ್ರೆ ಕರ್ಮಾಚರಣೆ ಮಾಡೋದು, ಅಕರ್ಮ ಅಂದ್ರೆ ಮಾಡದೇ ಇರೋದು, ವಿಕರ್ಮ ಅಂದ್ರೆ ನಿಷಿದ್ಧ ಕರ್ಮ. ವಿಕರ್ಮ ನಿಷಿದ್ಧ ಭಗವದ್ಗೀತೆಯಲ್ಲೂ ಬರುತ್ತೆ, ಕರ್ಮ ಅಕರ್ಮ ವಿಕರ್ಮೇತಿ ಕವಯೋಪ್ಯತ್ರ ಮೋಹಿತಾ. ಅದೇ ರೀತಿ ವಾಕ್ಯ ಇಲ್ಲಿರೋದು. ಈಗ ಅದು ಕ್ಲಾರಿಫಿಕೇಶನ್ ಇದ್ದಾಗ ಇದಿಷ್ಟು ಓದಿಬಿಟ್ರೆ ಅದಕ್ಕೆ ಉತ್ತರ ಸಿಗುತ್ತೆ ಬೇಕಾದಷ್ಟು ಪ್ರಶ್ನೆಗಳು. ವೇದ ಈಶ್ವರಾತ್ಮ ಈಶ್ವರ ವಿಷಯಕತ್ವ ದೇವ. ಈಶ್ವರಾತ್ಮ ಶಬ್ದಕ್ಕೆ ಎರಡರ್ಥ. ವೇದಗಳು ಮುಖ್ಯವಾಗಿ ದೇವರನ್ನು ಹೇಳೋದು, ಮತ್ತು ಮುಖ್ಯವಾಗಿ ದೇವರ ಅಧೀನವಾಗಿರೋದು. ವೈದಿಕಾನಾಮಪಿ ತತ್ಪ್ರಸಾದಂ ವಿನಾ ಸುಜ್ಞೇಯೋ ನ ಇತಿ ಭಾವೇನ ತತ್ರೇತಿ ತತ್ರ ವೇದಾರ್ಥ ವಿಚಾರೇ. ವೇದಾರ್ಥ ವಿಚಾರದೊಳಗೆ ವೈದಿಕರಾದವರಿಗೂ ಕೂಡ ದೇವರ ಅನುಗ್ರಹ ಇಲ್ಲದವರು ತಿಳಿಯೋದಿಲ್ಲ, ಸಾಮಾನ್ಯ ಏನು ತಿಳಿಯುತ್ತೆ ಅಂತ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಲೋಕದೊಳಗೆ ಇದು ನಮ್ಮ ಕೇಸ್ ಅಲ್ಲ, ಎಕ್ಸ್ಪರ್ಟ್ಗೆ ಕೇಳಿ ಅಂತ ಹೇಳ್ಬಿಡ್ತಾರೆ. ಲೋಕದೊಳಗೆ ಎಷ್ಟೋ ವಿಚಾರದ ಬಗ್ಗೆ ನಮಗಿದು ಗೊತ್ತಾಗೋದಿಲ್ಲ. ಸೂಕ್ಷ್ಮ ವಿಚಾರ ನಾವು ಜನರಲ್ ಆಗಿ ತಿಳಿಯೋದು ಬೇರೆ, ಸ್ಪೆಷಲ್ ಆಗಿ ಹೇಳೋದು ಬೇರೆ. ಅವರ ಹತ್ರ ಹೋಗಿ ಅಂತ ಹೇಳ್ತಾರೆ. ಈ ಟ್ಯಾಕ್ಸ್ಗಳಲ್ಲಿ ಅಡ್ವೈಸ್ ಕೇಳಿದಾಗ ಎಲ್ಲರೂ ಹೇಳ್ತೀವಿ ನಮ್ಮ ವಿಷಯ ಅಲ್ಲ ಇದು, ಒಂದು ಸೂಕ್ಷ್ಮ ವಿಚಾರಕ್ಕೆ ಅಲ್ಲಿ ಹೋಗಬೇಕು. ಮೇಲ್ನೋಟಕ್ಕೆ ಈಗ ಅನಿಸ್ತದೆ ಸ್ಟಿಲ್ ಫೈನಲ್ ಅಲ್ಲ, ಇನ್ನೊಬ್ಬರು ಕೇಳಿದ್ದು ಕಳಿಸಿಕೊಡ್ತಾರೆ. ಅವ್ರು ಯಾರು ಪರಿಸ್ಥಿತಿ ಆಗಿರ್ತಾರೆ, ಪರಿಣತರ ಆಗಿರ್ತಾರೆ, ಕಳಿಸಿಕೊಡ್ತಾರೆ. ಇದು ಹಾಗೆ ಅದು ಲಾಯರ್ ಅಲ್ವೇನ್ ಆಗಿದ್ರಾತ? ಲಾಯರ್ ಹೌದು. ಇನ್ನು ಸೂಕ್ಷ್ಮ ವಿಚಾರ ಬಂದಾಗ ಏನ್ ಮಾಡ್ತಾನೆ? ಇನ್ ಸುಪೀರಿಯರ್ ರೆಫರ್ ಮಾಡ್ತಾನೆ. ಅವನ ಜೊತೆಗೆ ಇನ್ನೇನಾಗಿದ್ದಾನೆ, ಅವ್ರ ಆಡಿಟರ್ ಹೌದು. ಅವನು ಕೆಲವು ವಿಷಯ ಹ್ಯಾಂಡಲ್ ಮಾಡೋನಲ್ಲ, ಕೆಲವು ಮಾತ್ರ ರಿಮಿಟ್ ಮಾಡ್ಕೊಂಡಿರ್ತಾರೆ. ಅವರು ನಮ್ಮ ವಿಷಯ ಎಲ್ಲ ಅವ್ರ ಹತ್ರ ಹೋಗಿ ಅಂತ ಹೇಳ್ತಾರೆ. ಇವ್ರು ಹೌದು ಆಗಿರೋದು ಹೌದಾದ್ರೂ ಕೂಡ ಆ ವಿಷಯದ ಬಗ್ಗೆ ಅವ್ರ ಸಂಬಂಧಪಟ್ಟವ್ರಿಗೆ ನಾನು ಸಾಮಾನ್ಯ ಗೊತ್ತಿದೆ, ಬಟ್ ಸ್ಪೆಸಿಫಿಕ್ ಉತ್ತರ ಕೂಡ ಅವರೇ ಕೊಡ್ತಾರೆ ಅಂತ ಹೇಳ್ತಾರೆ. ಅವ್ರು ಏನು ಗೊತ್ತಿಲ್ಲ ಅಂತಾರೆ, ಕೆಲವು ವಿಷಯ ಗೊತ್ತಿರುತ್ತೆ, ಬಟ್ ರಿಸ್ಕ್ ತಗೊಂಡು ಹೇಳುವಂತ ವಿಚಾರಗಳಲ್ಲ. ಕೆಲವು ಬಗ್ಗೆ ಏನು ಮಾಡ್ಬೇಕಾದ್ರೆ ಅಥಾರಿಟಿ ಆಗಿರ್ಬೇಕು, ಅದು ಸಂಬಂಧಪಟ್ಟವ್ರನ್ನೇ ಕೇಳಿ ಅಂತ ಹೇಳ್ತಾರೆ. ಅಂತ ಪ್ರಸಂಗ ಇದು ಅಂತ ಅರ್ಥ. ಕರ್ಮಾಕರ್ಮ ವಿಕರ್ಮ ಇತಿ ಏನ ಕೇಳಿಸೋದೇ ಇಲ್ಲ ಅಲ್ಲಿಂದ. ಹೌದು ಅವಧೂತರು, ಅವಧೂತ ಹೆಸರೇ ಹೇಳ್ಬಿಡುತ್ತೆ. ಆಮೇಲೆ ಏನಂತ ಹೇಳ್ತಾರೆ, ರಿಟೈರ್ಡ್ ಅಂತ ಪ್ರಶ್ನೆ ಬೇರೆ ಆಗುತ್ತೆ ಇಮಿಡಿಯೇಟ್ಲಿ. ಅವಧೂತರು ಅಂತ ತಕ್ಷಣ ಏನಾಯ್ತು ಅವ್ರದ್ದೀಗ? ಡಿಫರೆಂಟ್ ಕ್ಯಾಟಗರಿ. ಅವರಿಗೆ ಒಂದು ಧರ್ಮ ಇದೆ, ಮತ್ತೆ ಅದನ್ನು ಫಾಲೋ ಮಾಡಬೇಕು. ಅವಧೂತರ ಕೇಸಲ್ಲಿ ಎಲ್ಲ ಬಿಟ್ಟರೆ ಅವಧೂತನಲ್ಲ, ಅವಧೂತ ಧರ್ಮ ಅವನ ಮಾಡಬೇಕು ಅವನೈತೆ. ಈಗ ಈಗ ಸನ್ಯಾಸ ಆದ ತಕ್ಷಣ ಧರ್ಮ ಹೋಗಲಿಲ್ಲ, ಗೃಹಸ್ಥ ಧರ್ಮ ಹೋಯ್ತು ಅಷ್ಟೇನೆ. ಯಾವ ಧರ್ಮ ಬಂತ ಅವನಿಗೀಗ? ಸನ್ಯಾಸ ಧರ್ಮ ಬಂದೇ ಬರುತ್ತ. ಅವಧೂತ ಧರ್ಮ ಒಂದು ಧರ್ಮ, ಆದ್ರಿಂದ ಅದು ತಕ್ಕಂತೆ ಇರಲೇಬೇಕು. ಧರ್ಮ ಅಭೌ ಧರ್ಮ ಅಥವಾ ಧರ್ಮಾಚರಣೆ ಬಿಟ್ಟಿರೋ ಅನ್ನೋ ಕಾನ್ಸೆಪ್ಟೇ ಇಲ್ಲ ಯಾವಾಗಲೂ ಕೂಡ. ಸುಮ್ಮನೆ ಬಿಟ್ಟಾಗ ಯಥಾ ಪ್ರಕಾರ ಆ ಧರ್ಮದ ಇನ್ನೊಂದು ಗುಂಪು ಅಷ್ಟೇ. ಭಾವೇನಾಹ ತತ್ರೇತಿ ತತ್ರ ವೇದಾರ್ಥ ವಿಚಾರೇ ಪರೋಕ್ಷವಾದೋ ವೇದೋಯಂ ಬಾಲಾರಾಮನುಶಾಸನಂ ಕರ್ಮ ಮೋಕ್ಷಾಯ ಕರ್ಮಾಣಿ ವಿಧತ್ತೇ ಹಿ ಅಗದಂ ಯಥಾ. ಬಹಳ ಅಪೂರ್ವ ವಿಚಾರ ಇದು ಬಂತು. ಪರೋಕ್ಷವಾದೋ ವೇದೋಯಂ. ವೇದ ಯಾವಾಗಲೂ ಡೈರೆಕ್ಟ್ ಹೇಳೋದಿಲ್ಲ, ವೇದ ಹೇಗೆ ಹೇಳುತ್ತೆ ಯಾವಾಗಲೂ ಕೂಡ ಇಂಡೈರೆಕ್ಟ್ ಆಗಿ ಹೇಳುತ್ತೆ. ಅರ್ಥ ಆಯ್ತಾ? ವೇದ ಡೈರೆಕ್ಟ್ ಹೇಳೋದಿಲ್ಲ. ಅದೇ ದೇವತೆಗಳು ಹೇಗಿರ್ತಾರೆ, ಪರೋಕ್ಷ ಪ್ರಿಯಾಯ ವೈ ದೇವಾಹ, ಆದಷ್ಟು ಅವ್ರು ಇದಾಗಿ ಹೇಳೋದಿಲ್ಲ, ಎಕ್ಸ್ಪ್ಲಿಸಿಟ್ ಆಗಿ ಹೇಳೋದಿಲ್ಲ. ಅವ್ರ ಮಾತಲ್ಲಿ ಏನಿರುತ್ತೆ, ಅವ ದಾಸರ ಮಾತೆ ತಗೊಳ್ಳಿ, ಏನಿರುತ್ತೆ ಒಳಗಡೆಗೆ ಸೂಕ್ಷ್ಮ ಅರ್ಥ ಇರುತ್ತೆ, ಹೊರಗಿನ ಅರ್ಥದ ಮೀರು ಒಳಗಿನ ಅರ್ಥ ಇರುತ್ತೆ. ಯಾವುದೇ ಶಬ್ದದ ಕೂಡ ಶಬ್ದ ಬೈ ಇಟ್ಸೆಲ್ಫ್ ಎಂಥದ್ದು ಪರೋಕ್ಷವಾದಾನೆ. ನಾವು ಎಷ್ಟೇ ಹೇಳಿದ್ರು ಕೂಡ ನೋಡಿದ ಎಫೆಕ್ಟೇ ಬೇರೆ, ಹೇಳೋ ಎಫೆಕ್ಟೇನೆ ಬೇರೆ, ಕೇಳಿದ ಎಫೆಕ್ಟ್ ಬೇರೆ, ಹೇಳೋ ಎಫೆಕ್ಟೇ ಬೇರೆ. ಅದಕ್ಕೆ ಪರೋಕ್ಷ ವೇದ ಅಂತೂ ಸುಪ್ರೀಂ ಮೋಸ್ಟ್ ಸ್ಕ್ರಿಪ್ಚರ್ ಆದ್ರಿಂದ ಮಹಾಭಾರತ ವೇದಾದಿಗಳಿಗೆಲ್ಲ ಕೂಡ ಪರೋಕ್ಷವಾದ ಮುಖ್ಯವಾದದ್ದು. ಬಾಲಾನಾಂ ಅನುಶಾಸನಂ ಕರ್ಮ ಮೋಕ್ಷಾಯ ಕರ್ಮಾಣಿ ವಿಧತ್ತೆ. ಅದು ಚಿಕ್ಕವ್ರಿಗೆ ಹೇಳುತ್ತೆ, ದೊಡ್ಡವ್ರಿಗೆ ಹೇಳುತ್ತೆ, ಸಣ್ಣವ್ರ ಪಾಡಿ ಇನ್ನೂ ಅಪರೋಕ್ಷ ಅದು. ಅದು ಹೇಗೆ ಹೇಳುತ್ತೆ ಅಂದ್ರೆ ಕರ್ಮ ಮೋಕ್ಷಾಯ ಕರ್ಮಾಣಿ ವಿಧತ್ತೆ. ಈ ಕರ್ಮ ಕಳ್ಕೋಬೇಕು ಹೋದಲ್ಲೋ ಕರ್ಮ ಮಾಡು ಅಂತ ಹೇಳಿಬಿಡುತ್ತೆ. ಆಕ್ಚುಲಿ ಕರ್ಮ ಕಳ್ಕೋಬೇಕಾದ್ರೆ ಕರ್ಮ ಮಾಡಬಾರದು, ಏನ್ ಮಾಡಬೇಕು? ದಾನ ಇರಬೇಕು. ದಾನದಿಂದ ಕರ್ಮದ ಬಿಡುಗಡೆ, ಕರ್ಮದಿಂದ ಅಲ್ಲ. ಇದು ಹೇಳೋದೇನಿದು? ಕರ್ಮ ಮಾಡು ಅಂತ ಹೇಳುತ್ತೆ. ಹೇಗೆ ಅಂದ್ರೆ ವಿಧತ್ತೆ ಅಗದಮ್ಯಥ. ಬಾಲಕರಿಗೆ ಔಷಧಿ ಕೊಟ್ಟಾಗೆ, ಔಷಧಿ ಕೊಡಬೇಕಾದ್ರೆ ಕೆರಿಯಾಗಿ ಕೆಲಸ ಮಾಡಿದ್ರೆ ಔಷಧಿ ಕೊಡ್ತೇನೆ, ಇವತ್ತು ಬೇಗ ನೀನು ಬಂದ್ರೆ ಚಾಕ್ಲೇಟ್ ಕೊಡ್ತೇನೆ, ಔಷಧಿ ತಗೊಂಡೇನೆ ಅಂತ ಹೇಳುತ್ತೆ. ಕರ್ಮದ ಅಟ್ಯಾಚ್ ಮಾಡಿ ವೇದ ಮಾತಾಡುತ್ತೆ. ಅದು ಲೋಯರ್ ಸ್ಟೇಜ್ ಜನಗಳು ಹೇಳುತ್ತೆ. ಹೈಯರ್ ಸ್ಟೇಜಲ್ಲಿ ಏನ್ ಮಾಡುತ್ತದ? ಎಲ್ಲಾ ಕರ್ಮ ಹೋಗ್ಬೇಕಾ, ದಾನ ಹೋಗಬೇಕು ಅಂತ ಹೇಳುತ್ತೆ. ಒಂದು ಕರ್ಮಕ್ಕೊಂದು ಪ್ರತಿಕರ್ಮ ಇರಬಹುದು, ಯಾವುದೋ ಒಂದು ಮಾಡಿ ಇನ್ನೊಂದು ಮಾಡಿದ ಹೋಗ್ಬಿಡ್ತು. ಆದ್ರೆ ರೂಟ್ ಔಟ್ ಆಗಿಲ್ಲ ಅದು. ರೂಟ್ ಔಟ್ ಆಗೋದು ಯಾವಾಗದು? ಜ್ಞಾನ ಬಂದ ಮೇಲೆ ಮಾತ್ರ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಭಸಾತ್ ಕುರುತೆ ತಥಾ. ಆದ್ರೆ ವೇದ ಒಂದ್ ಕಡೆ ಏನ್ ಹೇಳಿದ ಕಾಣತ್ ನಮಗೆ? ಕರ್ಮ ಮೋಕ್ಷಾಯ ಕರ್ಮಾಣಿ ವಿಧತ್ತೆ. ಕರ್ಮದ ಬಿಡುಗಡೆಗೋಸ್ಕರ ಕರ್ಮವನ್ನು ಹೇಳಿದ ಕಾಣ್ತಾ ಇದೆ. ಅದು ಪರೋಕ್ಷ ವೇದ. ನಾನು ವೇದಸ್ಯ ಈಶ್ವರ ವಿಷಯತ್ವ ಕಥಂ ಯುಜ್ಯತೆ ಸ್ವರ್ಗ ಕಾಮೋ ವಿಜೇತ ಇತ್ಯಾದಿ ಕರ್ಮ ವಿಷಯತ್ವ ಪ್ರತೀತಿ ರಥಃ ಪರೋಕ್ಷೇತಿ. ಅನೇಕ ಪ್ರಶ್ನೆಗೆ ಉತ್ತರ ಇದೆ. ದೇವರ ವಿಷಯ ವೇದ ಹೇಳೋದೇ ಇಲ್ಲ, ಕರ್ಮದ ಬಗ್ಗೆ ಹೇಳುತ್ತೆ ಅಂತ ಮೀಮಾಂಸಕರವಾದ. ಅದಕ್ಕೂ ಉತ್ತರ ಇದೆ. ಹೌದು, ಕರ್ಮದ ಬಗ್ಗೆ ಹೇಳುತ್ತೆ. ಮುಖ್ಯವಾಗಿ ಹೇಳೋದು ಯಾರು? ದೇವರನ್ನೇ. ಹೇ, ಯಾರು ಹೇಳಿದ ಕಾಣುತ್ತದ? ಕರ್ಮವನ್ನು ಹೇಳಿದ ಕಾಣುತ್ತೆ. ಎಷ್ಟೊಂದು ಊರಿಗೆ ಹೋಗ್ಬೇಕಾಗಿರುತ್ತೆ, ಬಸ್ ಇನ್ನೊಂದ್ಕಡೆ ತಗೊಂಡ್ಬಿಡ್ತಾನೋ, ಕೂತವ್ರಿಗೆ ಗಾಬರಿ ಆಗುತ್ತೆ. ಏನೋ ಯಾ ಈ ಕಡೆ ಹೋಗ್ತಿದ್ದೆ ಅಂತ ಕೇಳಿದ್ರೆ ಸುಮ್ನೆ ಕೊಡ್ರಿ ಅಂತ ಹೇಳ್ತಾರೆ. ಏನ್ ಮಾಡ್ತಾನೋ, ಸುಮ್ನೆ ಕೊಡ್ರಿ, ಬದಲೇ ಟ್ರಾಫಿಕ್ ಬೇರೆ ಉಚ್ಚಿಸಿ ಮಾಡಬೇಡಿ, ಸುಮ್ಮನೆ ಕೊಡಿ ಅಂತ ಹೇಳ್ತಾನೆ. ಅವನಿಗೆ ಗೊತ್ತು ಏನಾಗಿದೆ, ಮುಂದೆ ಜಾಮ್ ಇದೆ, ಅವನಿಗೆ ಗೊತ್ತಿದೆ. ಅದು ಆ ಕಡೆ ಹೋಗ್ತಾನೆ. ಇವನು ಪ್ರತಿಭಟನೆ ಈಗ ಹೋಗ್ಬೇಕು ಅಂತೇನಲ್ಲ, ಗೊತ್ತಾಯ್ತಿಲ್ಲ. ಅವ್ನು ಹೇಳಿದ ಅವನ ರೂಟ್ ಅವನಿಗೆ ಗೊತ್ತು. ಅದರಿಂದ ಕೆಲವೊಮ್ಮೆ ಹಿಂದಕ್ಕೆ ಹೋದಾಗ ಕಾಣಿಸುತ್ತೆ, ಕೆಲವೊಮ್ಮೆ ಸೈಡ್ ಹೋದಾಗ ಕಾಣುತ್ತೆ. ಗುರಿ ಮಾತ್ರ ಏನಾಗಿರುತ್ತೆ? ಅದಿರುತ್ತೆ. ನಾವು ಆ ಗುರಿ ಬಗ್ಗೆ ಗಮನ ಕೊಡಬೇಕೆ ಹೊರತು ಇದು ಎವ್ರಿ ಸ್ಟೇಜ್ ಅಲ್ಲಿ ನಮಗೆ ಅರ್ಥ ಆಗಿ ಹೇಳಬೇಕು ಅಂತ ನಿಯಮ ಇಲ್ಲ. ಎಕ್ಸ್ಪ್ಲೇನ್ ಮಾಡೋದಿಲ್ಲ ಅವ್ರು ಯಾತಕ್ಕೆ ಹೋಗ್ತೀವಿ ಅಂತ ಕೇಳಿದ್ರೆ. ಅದು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರಾ? ಸುಮ್ಮನೆ ಕೂಡ್ರಿ ಅಂತ ಅಷ್ಟೇ ಹೇಳ್ತಾರೆ ಹೊರತು ಎಕ್ಸ್ಪ್ಲೇನ್ ಮಾಡಕ್ ಹೋಗೋದಿಲ್ಲ. ಅದೇ ರೀತಿನೇ ಜ್ಞಾನಿಗಳಾಗಲಿ ಇವರಾಗಲಿ ತಿಳಿದು ಹೇಳೋದಕ್ಕೆ ಹೋಗೋದಿಲ್ಲ. ನಾನು ವೇದಸ್ಯ ಈಶ್ವರ ವಿಷಯತ್ವ ಕಥಂ ಯುಜ್ಯತೆ ಅಸ್ಯ ವೇದೋ ಮುಖ್ಯ ಯಾ ವೃತ್ಯ ಸಾಕ್ಷಾತ್ ಬ್ರಹ್ಮ ವಕ್ತಿ ಅಮುಖ್ಯ ಯಾ ಕರ್ಮ ಚ. ಸೊ ದೇವರನ್ನು ಮುಖ್ಯವಾಗಿ ಹೇಳುತ್ತೆ, ಕರ್ಮವನ್ನು ಅಮುಖ್ಯವಾಗಿ ಹೇಳುತ್ತೆ. ಇವರು ಮುಖ್ಯವಾಗಿ ಬಿಟ್ಟೇ ಬಿಡ್ತಾರೆ. ಯಾವ್ದನ್ನು ತಿಳ್ಕೊಂಡ್ಬಿಡ್ತಾರೆ? ಅಮುಖ್ಯವಾದ ಮಾತ್ರ ತಿಳ್ಕೊಂಡ್ಬಿಡ್ತಾರೆ. ಕಿಮರ್ಥಮೇವಂ ಕಲ್ಪ್ಯತೆ ಇತ್ಯತ್ರಹ ಬಾಲಾನಾಮಿತಿ. ಯಾತಕ್ಕೆ ಈಗ ಅರ್ಥ ಮಾಡ್ತೀರಿ ಅಂದ್ರೆ, ಎಲ್ಲರೂ ಓದರಲ್ಲಿ ಒಂದೇ ರೀತಿ ಇಲ್ಲ. ಅದು ವೇದ ಒಂದೇ ರೀತಿ ಹೇಳೋದಿಲ್ಲ. ಓದರಲ್ಲೂ ಕೂಡ ಏನಿದೆ, ಡಿಫರೆಂಟ್ ಡಿಗ್ರಿ ಇದೆ. ಅದು ಹೇಳೋರು ಅದೇ ರೀತಿನೇ ಹೇಳುತ್ತೆ. ಅಲ್ಪಜ್ಞಾನಿನ ಅನುಶಾಸನಂ ಕುರ್ವನ್ ವೇದ ಅಂತಃಕರಣ ಶುದ್ಧಯೇ ದುಷ್ಕರ್ಮ ಮೋಕ್ಷಾಯ ಚ ಬ್ರಹ್ಮಾರ್ಪಣ ಬುದ್ಧ್ಯ ತದುದ್ದಿಶ್ಯ ಕರ್ಮಾಣಿ ವಿಧತ್ತೇ. ಅದಕ್ಕೇನೆ ಅಲ್ಪಜ್ಞಾನಿಗಳು ವೇದವನ್ನು ಓದ್ತಾರೆ. ಅವರ ಅಂತಃಕರಣ ಶುದ್ಧಿಯಾಗದ ಹೊರತು ವಿಷಯ ತಿಳಿಯೋದಿಲ್ಲ. ಅಂತಃಕರಣ ಶುದ್ಧಿಗೆ ಏನ್ ಮಾಡಬೇಕು? ಅವರು ಸತ್ಕರ್ಮಾಚರಣೆ ಮಾಡಬೇಕು, ಅದನ್ನು ಮಾಡು ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ತಾತ್ಪರ್ಯ ಮುಂದೆ ತಾತ್ಪರ್ಯ ಇರೋದಲ್ಲಿ ಜ್ಞಾನ ಸಂಪಾದನೆ ಮಾಡುವಂತೇನೆ ಇರೋದು, ಅದೆಲ್ಲ ಅರ್ಥ ಆಗೋದಿಲ್ಲ. ಈ ಸ್ಟೇಜಲ್ಲಿ ಹಾಗೆ ಹೇಳ್ತಾರೆ. ಗುರುವನ್ನೇಹೇ ಕರ್ಮಾಣಿ ಜಿಜಿ ವಿಷೇ ಶತಂ ಸಮಹ ಇತ್ಯಾದಿ ರಕ್ಷಣ ಹೀ ಅಸ್ಮಾತ್ ತಸ್ಮಾದ್ ಉಭಯಥಾಪಿ ಬ್ರಹ್ಮ ವಿಷಯತ್ವ ಅವಿಹಿತಂ ವೇದಸ್ಯ. ತಿಳಿದವರಿಗೆ ಡೈರೆಕ್ಟ್ ದೇವರನ್ನೇ ಹೇಳುತ್ತೆ, ತಿಳಿದೇ ಇದ್ದವರಿಗೆ ಕರ್ಮಾಚರಣೆ ಮಾಡಕ್ಕೆ ಕೇಳಿ ಅಂತಃಕರಣ ಶುದ್ಧಿಪಡಿಸಿ ಆಮೇಲೆ ದೇವರನ್ನ ಹೇಳುತ್ತೆ. ಮತ್ತೆ ದೇವರನ್ನ ಹೇಳೋದು ಇಬ್ಬರಿಗೂ ಕಾಮನ್ನೇ. ಡೈರೆಕ್ಟ್ ಹೇಳೋದು ಸ್ವಲ್ಪ ಇಂಡೈರೆಕ್ಟ್ ಹೇಳೋದು ಅಷ್ಟೇ ಹೊರತು ವೇದ ಎಂದು ದೇವರನ್ನು ಬಿಟ್ಟಿರೋದಿಲ್ಲ. ಹೀ ಅಸ್ಮಾತ್ ತಸ್ಮಾತ್ ಉಭಯಥಾಪಿ ಬ್ರಹ್ಮ ವಿಷಯತ್ವ ವಿಭತಂ ವೇದಸ್ಯ ಏಕಸ್ಯ ಉಭಯ ವಿಷಯತ್ವ ಕುತ್ರ ದುಷ್ಟ ಮಾತ್ರ ಅಗದಮ್ಯಥಿ. ಒಂದೇ ವಿಷಯ ಎರಡು ಕಡೆ ಹೇಗಾಗುತ್ತೆ ಅಂತ ಕೇಳಿದರೆ, ಅಗದಮ್ಯಥ ಯಥಾ ಯದೇಕಮೇವ ದ್ರವ್ಯಂ ಅಪಥ್ಯಜನಕಂ ತದೇವ ಔಷಧಿ ಕೃತಂ ಅಪಥ್ಯಂ ಪರಿಹರ್ತೃಭವತಿ ತಥಾ ಇತ್ಯರ್ಥ. ಒಂದೇ ಒಂದು ಔಷಧಿ ಕೆಲವೊಮ್ಮೆ ಅಪಥ್ಯ ಮಾಡಿದಾಗ ಅಪಾಯಕ್ಕೆ ಕಾರಣ, ಸರಿಯಾಗಿ ಮಾಡಿದಾಗ ಉಪಾಯಕ್ಕೆ ಕಾರಣ. ಅದೇ ರೀತಿ ಕರ್ಮಾಚರಣೆ ಸರಿಯಾಗಿ ಮಾಡಿದರೆ ಮೋಚಕ, ತಪ್ಪಾಗಿ ಮಾಡಿದರೆ ಬಂಧಕ. ಮೋಚಕ ಕೂಡ ಡೈರೆಕ್ಟ್ ಅಲ್ಲ, ಜ್ಞಾನದ್ವಾರನೇ ಮೋಚಕ. ಯದ್ವಾ ಏಕಂ ಪರ್ಪಟಕಂ ಚಿಕಿತ್ಸಾ ಭೇದ ಜ್ವರವಾತಯೋ ಪರಿಹಾರಾಯ ಭವತಿ ಪ್ರಕೃತಿಯರಪಿ ತಥಾಯಿ. ಒಂದೇ ಔಷಧಿನೇ ಕೆಲವೊಮ್ಮೆ ಜ್ವರ ಮತ್ತು ವಾತ ಮೊದಲಾದವುಗಳಿಗೆ ಒಂದೇ ಔಷಧಿನ ಪ್ರಯೋಗ ಅಂತ ಇರ್ತದೆ. ಅದು ಸ್ವಲ್ಪ ಡೋಸ್ ಹೆಚ್ಚು ಹೆಚ್ಚು ಕಂಡು ಮಾಡಿ ಏನಾಗುತ್ತೆ, ಎಫೆಕ್ಟ್ ಬೇರೆ ಮಾಡುತ್ತೆ. ಅರ್ಥ ಆಯ್ತಾ? ಕೆಲವು ಸ್ಮಾಲ್ ಕ್ವಾಂಟಿಟಿಯಲ್ಲಿ ತಗೊಂಡ್ರೆ ಕೂಡ ಎಫೆಕ್ಟ್ ಬೇರೆ. ಆಮೇಲೆ ಲಾರ್ಜ್ ಕ್ವಾಂಟಿಟಿ ತಗೊಂಡ್ರೆ ಕೂಡ ಎಫೆಕ್ಟ್ ಬೇರೆ. ಅದೆಲ್ಲ ಡಾಕ್ಟ್ರಿಗೆ ಗೊತ್ತು ಯಾವ ರೀತಿ ಕೊಡಬೇಕು ಅನ್ನೋದನ್ನು ಪ್ರಿಸ್ಕ್ರೈಬ್ ಮಾಡೋದು ಅವರದ್ದು. ಎಲ್ಲದ್ರ ಮೇಲೆ ಬರೆದಿರ್ತಾರೆ ಕೊನೆಗೆ, ಒಂದು ಜನರಲ್ ಡೋಸೇಜ್ ಹಾಕಿಬಿಟ್ಟಿರ್ತಾರೆ. ಕೊನೆಗೆ ಏನು ಹೇಳ್ತಾರೆ, ಪ್ರಿಸ್ಕ್ರೈಬ್ ಫಿಸಿಷಿಯನ್ ಅಂತ ಕೊನೆಗೆ ಒಂದು ಮ್ಯಾಸೇಜ್ ಹೇಳ್ಬಿಡ್ತಾರೆ. ಅದು ಫೈನಲ್. ಅದು ನಾವೇನೇ ಹೇಳಿದ್ರೆ ಅದು ಕೇಳ್ಕೊಂಡು ಮಾಡಿ ಅಂತ ಹೇಳ್ಬಿಡ್ತಾರೆ. ಇಷ್ಟೆಲ್ಲ ಕಣ್ಣಿಗೆ ಕಾಣೋ ಬಗ್ಗೆ ಫಿಸಿಷಿಯನ್ ಬೇಕು ಅಂತ ಹೇಳಿದ್ರೆ ಇಲ್ಲಾರು ಬೇಕಾಗ್ತದೆ, ಜ್ಞಾನಿಗಳು ಬೇಕು ಅಂತ. ಎಷ್ಟೇ ಶಾಸ್ತ್ರ ಹೇಳಿದ್ರು ಕೂಡ ಕೊನೆಗೆ ಕನ್ಸ್ ಜ್ಞಾನಿಗಳ ಕನ್ಸಲ್ಟ್ ಮಾಡಿ ಮುಗಿದಂತು. ಇದು ಫೈನಲ್ ವಾರ್ನಿಂಗ್ ಇದ್ದ ಉಪದೇಶಂತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಈ ಮಾತು ಬಿಡಬಾರದು. ಎಷ್ಟೇ ಶಾಸ್ತ್ರಗ್ರಂಥ ಇದ್ರು ಕೂಡ ಕೊನೆಗೆ ಯಾರನ್ನು ಕಾರ್ಡಿನೇಟ್ ಮಾಡಬೇಕು ನಾವು? ಜ್ಞಾನಿಗಳು ಹೋಗಲೇಬೇಕು, ಬೇರೆ ದಾರಿ ಇಲ್ಲ. ಬೈ ಇಟ್ಸೆಲ್ಫ್ ಪೂರ್ತಿ ಅರ್ಥ ಮಾಡಿಕೊಳ್ಳೋ ಶಕ್ತಿ ಬೇರೆ ಇರೋದಿಲ್ಲ ಅಂತ. ಅಲ್ಲಿಗೆ ಕಂಟಿನ್ಯೂ ಮಾಡೋದು. ನಾಳೆ ಇಲ್ಲ, ನಾಳೆಯಿಂದ ಪಾಠ ಇರೋದಿಲ್ಲ, 4-5 ದಿವಸ ಮತ್ತೆ ರಜೆ. ಮಧ್ಯಾಹ್ನ ಊರಲ್ಲಿರಲ್ಲ, ಅದರಿಂದಾಗಿನೇ ದಶಮಿ ಬರೋದು ಲೇಟ್ ಆಗುತ್ತೆ. ಅದರಿಂದ ಅವತ್ತು ಬೇಡ, ಕಾದು ಹೋಗಬೇಕಾಗುತ್ತೆ. ಏಕಾದಶಿಯಿಂದ ಮತ್ತೆ ಶುರು ಮಾಡೋಣ. ಈ ವಸತಿ ಬೇಡ, ಈ ದಶಮಿಯಿಂದ ಶುರು ಮಾಡೋಕೆ ಆಗೋದಿಲ್ಲ ಸುಧಾನ. ಯಾಕೆಂದ್ರೆ ಅದು ಬರೋದೇ ಆಗೋದಿಲ್ಲ. ಏಕಾದಶಿ ಶುರು ಮಾಡಿದ್ರೆ ಏನಾಗುತ್ತೆ? ದ್ವಿತೀಯ ವಿಘ್ನ ಬರುತ್ತೆ. ಅದಕ್ಕೆಂದು ಅಂತ ಮತ್ತೆ ಹೇಳ್ತೀನಿ. ಅಲ್ಲಿ ಮಾಮೂಲ ಏಕಾದಶಿ ಬೆಳಿಗ್ಗೆ ಬಂದ್ರೆ ಆಯ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೀರಿತ ಯದ ವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ. Thank you.